ವಾಜೋ ವಾರಿಭಾಂ ಯಥಾ ವಿಧಿಮಯೋ ಯತ್ರ ತ್ರಿಸರ್ಗೋ ಪುರುಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ದೃಷ್ಟಿಸ್ಥಿತ್ಯಪ್ಯಯೇಹಾನಿತಿರ್ಷಿತಮೋ ಬಂಧಮೋಸ್ಮಾ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶಸ್ತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣರಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾ ತ್ವಮೇಕ ಏವಾಸ್ಯ ಸತಃ ಪ್ರಸೂತಿಃ ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ ತ್ವನ್ಮಾಯಯಾ ಸಂವೃತ ಚೇತಸಸ್ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋ ಯೇ ತ್ವಂ ಏಕಃ ಏವ ಅಸ್ಯ ಸತಃ ಪ್ರಸೂತಿಃ ಸ್ಥಾನಂ ನಿಧಾನಂ ತ್ವಂ ಅನುಗ್ರಹಃ ಚ ಮನ್ಮಾಯಯಾ ಸಂವೃತ ಚೇತಸಃ ತ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತಃ ಯೇ ತ್ವಂ ಏಕಃ ಏವ ಅಸ್ಯ ಸತಃ ಪ್ರಸೂತಿಃ ತ್ವಂ ಏಕಃ ಏವ ನಿರೂಪಣೆನೇ ಅಸ್ಯ ಸತಃ ಈ ಸತ್ಯವಾಗಿರತಕ್ಕಂಥ ಜಗತ್ತಿಗೆ ಪ್ರಸೂತಿಃ ಸೃಷ್ಟಿಕರ್ತನಾಗಿರುವಿ ಸ್ಥಾನಂ ಸ್ಥಿತಿಕರ್ತನಾಗಿರುವಿ ನಿಧಾನಂ ನೆಲೆಯಾಗಿರುವಿ ತ್ವಂ ಅನುಗ್ರಹ ಚ ನೀನೇ ಎಲ್ಲವೂ ಕೂಡ ಅನುಗ್ರಹ ಸ್ವರೂಪನಾಗಿರುವಿ ತ್ವನ್ಮಾಯಯ ಸಂವೃತ ಚೇತಸಃ ತ್ವನ್ಮಾಯಯ ದೈವೀಕೇಶ ಗುಣಮಯಿ ಭವ ಮಾಯಾ ದುರತ್ಯಯ ದುರತ್ಯಯವಾದ ನಿನ್ನ ಮಾಯೆಯಿಂದ ಇಲ್ಲಿ ತ್ವನ್ಮಾಯಯ ಅಂತ ಇಲ್ಲಿ ಹೇಳಿದರು ಮಮ ಮಾಯ ಅಂತ ಅಲ್ಲಿ ಹೇಳಿದ ತಾನೇ ಹೇಳ್ತಾ ಇದ್ದಾರೆ ಮಮ ಮಾಯ ಅಂತ ಹೇಳಿದ ಇಲ್ಲಿ ಇವರು ಸ್ತೋತ್ರ ಮಾಡ್ತಾರೆ ತ್ವನ್ಮಾಯ ಅಂತ ಕರೆದರು ಆದ್ದರಿಂದ ಮಾಯಾ ಶಬ್ದ ಭಗವಂತನ ಇಚ್ಛೆ ಆತನ ಸಂಕಲ್ಪ ಆತನ ಅಧೀನವಾಗಿರ್ತಕ್ಕಂಥ ಪ್ರಕೃತಿ ಎಲ್ಲ ಅರ್ಥ ಅದಕ್ಕೆ ಸಂವೃತ ಚೇತಸಃ ಅಂದರೆ ಆವೃತ ಚೇತಸಃ ಯಾರು ನಿನ್ನ ಮಾಯೆಗೆ ಒಳಗಾದ ಮನಸ್ಸಿನವರಾಗಿರುವರೋ ಅಂಥವರು ತ್ವಾಂ ನ ಪಶ್ಯಂತಿ ತ್ವಾಂ ನ ಪಶ್ಯಂತಿ ನಿನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಅಥವಾ ತ್ವಂ ಅದು ಮುಗಿತಲಿಗೆ ಏ ವಿಪಶ್ಚಿತಃ ನ ಯಾರು ಜ್ಞಾನಿಗಳಲ್ಲ ಅವರು ನಾನಾ ಪಶ್ಯಂತಿ ನಿನ್ನ ಅನೇಕ ರೀತಿಯಲ್ಲಿ ಭಿನ್ನ ಭಿನ್ನವಾಗಿ ಕಾಣ್ತಾರೆ ಸ್ವಗತ ಭೇದ ವಿವರ್ಜಿತ ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ ಅಥವಾ ಒಬ್ಬರು ಒಂದು ಸೃಷ್ಟಿಗೆ ಕಾರಣ ಒಬ್ಬರು ಸ್ಥಿತಿಗೆ ಕಾರಣ ಒಬ್ಬರು ಲಯಕ್ಕೆ ಕಾರಣ ಅಂತ ನಾನಾ ಅನೇಕ ಥರನಾಗಿ ಅರ್ಥ ಮಾಡ್ಕೋತೀವಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ನೀನೇ ಒಬ್ಬನೇ ಮಾಡಬಹುದು ಅನ್ನೋ ವಿವೇಕ ಇಬ್ಬರಿಗಿರೋದಿಲ್ಲ ಒಬ್ಬರು ನಿನ್ನ ಮಾಯೆಯಿಂದ ತಿಳಿದವರು ಏನೂ ಇರೋದೇ ಇಲ್ಲ ಪರಿಪೂರ್ಣ ಜ್ಞಾನ ಇಲ್ಲದವರಿಗೂ ಕೂಡ ಯಾರ್ಯಾರು ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಬೇರೆ ಬೇರೆಯವರು ಬೇರೆ ಬೇರೆ ಮಾಡ್ತಾರೆ ಅಥವಾ ನೀನು ಬೇರೆ ಬೇರೆ ರೀತಿಯಲ್ಲಿ ರೂಪ ತಗೊಳ್ತಿ ಭಿನ್ನನಾಗಿ ಬಿಡುತ್ತೆ ಅಂತ ಅರ್ಥ ಮಾಡ್ಕೋತಾರೆ ಅದು ಸರಿಯಲ್ಲ ಅದಕ್ಕೆ ನಾನಾ ನ ಪಶ್ಯಂತಿ ಇವರು ನಾನಾ ಪಶ್ಯಂತಿ ವಿಪಶ್ಚಿತಾಯಿ ಬರೀ ಮಾಯೆಗೊಳಗಾದವರು ಜ್ಞಾನಿಗಳಾಗಿದ್ದರೂ ಕೂಡ ಅವರು ನಾನಾ ಪಶ್ಯಂತಿ ಅಷ್ಟೆ ಅದೇ ನೇಹ ನಾನಾಸ್ತಿ ಕಿಂಚನ ಆ ಶ್ರುತಿಯ ವಾಕ್ಯ ಇದೆ ಪರಮಾತ್ಮರಲ್ಲಿ ಸ್ವಗತ ಭೇದಗಳಿಲ್ಲ ಆದರೆ ಇದೇನು ತಿಳ್ಕೊಂಡ್ರೆ ಏನರ್ಥ ಅದು ತಪ್ಪು ಅಂತ ಅರ್ಥ ಅದನ್ನು ಹೇಳೋದಕ್ಕೊಳ್ಟ್ರೆ ಜನ ಏನರ್ಥ ಮಾಡಿಕೊಂಡ್ರು ಬೇರೆಯವರೆಲ್ಲ ದೇವರಿಗೂ ದೇವರಿಗೂ ಭೇದನೇ ಇಲ್ಲ ಆತ್ಮೈಕ್ಯ ಅಂತ ಅರ್ಥ ಮಾಡಿಕೊಂಡ್ರು ಸರಿಯಲ್ಲ ಅದನ್ನು ಹೇಳ್ತಾರೆ ತ್ವಮೇಕ ಏವ ನಾನು ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗುಪ್ತ ಏಕೋ ರುದ್ರೋ ನ ದ್ವಿತೀಯ ಯತಸ್ಥೆ ಇತ್ಯಾದಿನ ಇತರೇ ಶಾಮಪಿ ಜಗದಾಶ್ರಯತ್ವ ಪ್ರತೀತೇ ಹರಿರೇ ಹರೇರೇವ ಏತಲ್ಲಕ್ಷಣಂ ಕಥಂ ಸ್ಯಾತಿತಿ ತತ್ರಾಹ ತ್ವಮೇಕ ಏವ ಇತಿ ಇಲ್ಲೇನು ವಿಶೇಷ ಗೊತ್ತಾಯಿತು ಒಬ್ಬರು ಸೃಷ್ಟಿಕರ್ತ ಒಬ್ಬರು ಲಯಕರ್ತ ಒಬ್ಬರು ಸ್ಥಿತಿಕರ್ತ ಅಂತ ಬೇಲ್ನೋಟ ಕನಸುತ್ತೆ ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಅಂತ ಹೇಳಿದ್ದಾರೆ ಬ್ರಹ್ಮದೇವರೇ ವಿಶ್ವಸ್ಯ ಕರ್ತ ಅಂತ ಅಲ್ಲಿ ಹೇಳಿದರು ಏಕೋ ರುದ್ರೋ ನ ದ್ವಿತೀಯ ಆಯತಸ್ಥೆ ರುದ್ರದೇವರು ಅಂತ ಇಲ್ಲಿ ಹೇಳಿದರು ವಿಷ್ಣು ಸ್ಥಿತಿಕರ್ತ ಆದಮೇಲೆ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಾರಾದ್ರಿಂದ ಜನ್ಮಾಧ್ಯಕ್ಷಯತಃ ಹೇಗೆ ಅಂದರೆ ಅಲ್ಲ ಎಲ್ಲ ನೀನೇ ಮಾಡ್ತಿರೋದು ಅವರೊಳಗಿದ್ದು ಮಾಡೋದು ನೀನೇ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪಿ ಶಿವೇಶ್ಚಿತ ಇದು ಏಕಃ ಎಂಬುದಕ್ಕೆ ಸ್ವತಂತ್ರನಾಗಿ ಮಾಡ್ತಾ ಇದ್ದೆ ಅವ್ರ ಸಹಕಾರ ಕೂಡ ತಗೊಳ್ಳೋದಿಲ್ಲ ಅದು ಅನುಗ್ರಹ ಮಾಡ್ತೇ ಹೊರತು ಸಹಕಾರ ತಗೊಳ್ಳೋದಿಲ್ಲ ಅನೇಕರು ಏನು ಮಾಡ್ತಾರೆ ದೇವರು ಸರ್ವೋತ್ತಮತ್ವ ಒಪ್ಪಿ ಇವರು ಸಹಕಾರಿಗಳು ಅಂತ ಹೇಳ್ತಾರೆ ಸಹಕಾರಿಗಳು ಅಂದ್ರೆ ಏನು ಇಲ್ಲಿವರು ಕೆಲಸ ಆಗೋದಿಲ್ಲ ಅಂತ ಅರ್ಥ ಹಾಗಲ್ಲ ಸೇವಾ ಕರ್ತಾರೆ ಹೊರತು ಸಹಕಾರಿಗಳು ಬೇರೆ ಸೇವಾ ಕರ್ತರು ಬೇರೆ ಅರಸ್ಯ ಅಸ್ಯ ಸತಃ ಸತ್ಯ ಜಗತಃ ಅದು ಇಂಪಾರ್ಟೆಂಟ್ ಸತಃ ಅಂತ ಹೇಳಿದ್ರಿಂದ ಜಗತ್ತು ಸತ್ಯ ಅಂತ ಹೇಳಿದ್ರಿಂದ ಇಲ್ಲಿ ಮಾಯಾವಾದಕ್ಕೆ ಅವಕಾಶವೇ ಇಲ್ಲ ಜಗತ್ತು ಸತ್ಯ ಮುಂದಿನ ಮಾಯ ಬೇರೆ ಅರ್ಥನ ಮಾಡ್ಕೋಗಿ ಈ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ ಸತಃ ಅದು ಸತ್ಯವಾಗಿರತಕ್ಕಂಥ ಜಗತ್ತಿಗೆ ಅಥವಾ ಸದಿತಿ ಪ್ರಾಣ ಸತ್ ಅಂದರೆ ವಾಯುದೇವರು ವಾಯುದೇವರಿಗೆ ಸೃಷ್ಟಿಕರ್ತ ನೀನು ಪ್ರಾಣಸ್ಯ ಪ್ರಾಣ ಅಂತ ಅರ್ಥ ಬಂತು ಪ್ರಾಣಾದ್ವಾಯುರಾಜ ಪುರುಷಸೂಕ್ತದ ಅರ್ಥ ಆಯ್ತಾಗ ಪರಮಾತ್ಮನಿಂದ ಪ್ರಾಣದೇವರು ಹುಟ್ಟಿದ್ರು ಅನ್ನೋದಕ್ಕೆ ವಿವರಣೆ ಇದೆ ನಿಧಾನಂ ಅಸ್ಯ ಜಗತಃ ಸತ್ಯ ಜಗತಃ ಪ್ರಸೂಯತೆ ಇತಿ ಪ್ರಸೂತಿ ಸೃಷ್ಟಿಕರ್ತ ಕಾರಣ ತಿಷ್ಠತಿ ಅಸ್ಮಿನ್ನಿತಿ ಸ್ಥಾನ ತಿಷ್ಠತಿ ಅಸ್ಮಿನ್ನಿತಿ ಸ್ಥಾನ ವಿಧೀಯತೆ ಅಸ್ಮಿನ್ನಿತಿ ನಿಧಾನ ಅನುಗೃಹಾತಿ ರಕ್ಷತಿ ಇತಿ ಅನುಗ್ರಹ ಎಲ್ಲವೂ ಪರಮಾತ್ಮನೆ ಮಾಡೋದು ತ್ವನ್ಮಾಯೆಯ ತ್ವದ್ಬಂಧ ಶಕ್ತಿ ತ್ವದ್ಬಂಧಕ ಶಕ್ತಿಯ ಸವೃತಂ ಆವೃತಂ ಚೇತೋ ಅಂತಃಕರಣಂ ಏಷಾಂತೆ ತಥಾತ್ವಾ ನಾನಾ ಅನ್ಯಥಾ ಪಶ್ಯತಿ ಅನ್ಯಥಾ ಅನ್ಯಥಾ ಪಶ್ಯತಿ ಏನೇನೋ ತಿಳ್ಕೊಂಡ್ಬಿಡ್ತಾರೆ ಏಚ ತ್ವನ್ಮಾಯೆಯ ನ ಸಂವೃತ ಚೇತಸೋ ಉಪಸ್ಥಿತ ತೇ ನಾನಾ ನ ಪಶ್ಯಂತಿ ಇತ್ಯನೇನ ಹರೇರೇವ ಉಕ್ತ ಲಕ್ಷಣಂನ ಅನ್ಯಸ್ಯ ಇತಿ ನಿರ್ಣಾಯ ಮೊದಲನೇದು ಆ ರೀತಿ ಅರ್ಥ. ಇನ್ನೊಂದು ಅರ್ಥ ಏನು, ಯಾರು ವಿಪಶ್ಚಿತ ಅವರು ನಾನಾ ನ ಪಶ್ಯಂತಿ, ಇವರು ನ ಪಶ್ಯಂತಿ, ಇವರು ನ ಪಶ್ಯಂತಿ ಅವರು ನಾನಾ ಪಶ್ಯಂತಿ ನಾನಾ ನ ಪಶ್ಯಂತಿ. ಒಬ್ರು ಏನೂ ತಿಳ್ಕೊಂಡಿಲ್ಲ ದೇವರು ಇದ್ದಾನೆ ಅಂತೇನೆ ಗೊತ್ತಿಲ್ಲ, ಅಥವಾ ಒಬ್ಬ ಮೂರು ಜನ ಒಂದು ಕೆಲಸ ಮೂರು ತಾರು ಮಾಡ್ತಾರೆ ಮಾಡ್ತಾರೆ ಕೆಲವರು ತಿಳ್ಕೊಂಡ್ರು, ಇನ್ನೂ ಕೆಲವರು ಏನು ಮಾಡಿದರು ದೇವರ ರೂಪದಲ್ಲಿ ಭೇದ ಇದೆ ಅಂತ ತಿಳ್ಕೊಂಡ್ರು, ಇನ್ನೂ ಕೆಲವರು ಇಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರು. ಇದು ತಿಳ್ಕೊಂಡಾಗ ಸ್ವನ್ಮಾಯೆಯ ಸಂವೃತ ಚೇತಸಃ, ಅದಕ್ಕೆ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರಾದ್ರೂ ಮನೆಗೆ ಹೋದಾಗ ಬಾಗಿಲು ಅವ್ರು ತೆಗಿಬೇಕು ಅಂತ ನಾವು ತೆಗಿಲಕ್ಕಾಗೋದಿಲ್ಲ, ನಾವು ತೆಗೆದ್ರೆ ಬಾಲಕ್ಕೆ ಉಪಯೋಗನೇ ಇಲ್ಲ, ಗೊತ್ತಾನೆ ಬಾಗಿಲಾಕ ಪರ್ಪಸ್ ಏನೋ ಹುಡುದ್ರೆ ತೆಗಿಲಕ್ಕೆ ಬರ್ಕೊಡುದು ಅಂತೆ. ಯಾರದಾರು ಮನೆಗೆ ಹೋದಾಗಲೇ ಅವ್ರ ಬಾಗಿಲು ಅವ್ರು ತೆಗಿಬೇಕು ಅಂದಮೇಲೆ ದೇವ್ರ ಬಗ್ಗೆ ಇರೋ ಅಜ್ಞಾನ ಯಾರು ತೆಗಿಬೇಕು, ದೇವರ ಅಡ್ಡ ನಿಮಗೆ ಅಜ್ಞಾನದ ತೆರೆ ಇದೆ ಅದು ಯಾರು ತೆಗಿಬೇಕು, ದೇವರೇ ತೆಗಿಬೇಕು, ಅವ್ರು ನಮಗೆ ತೆಗೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ತೊನ್ಮಾಯ ಅಂತ ಹೇಳಿ ದೇವರ ಅಧೀನವಾದ ಮಾಯ, ಉಳಿದವರು ಏನೇ ಮಾಡಕ್ ಬರೋದಿರ ಅದರೊಳಗೆ, ಗೊತ್ತಾಯ್ತಾ, ದೇವ್ರು ತೆಗಿಬೇಕು ಅದು ಹೋಗ್ಬೇಕು ಹೊರತು ಅಡ್ಡ ಇರೋ ತೆರೆ ಕಂಟ್ರೋಲ್ ಇರೋದು ದೇವ್ರದು. ಆದ್ದರಿಂದ ಬೀಗ ಹಾಕಿರೋದು ಬೀಗ ಅಲ್ಲಿರಬಹುದು, ಆದ್ರೆ ಬೀದ ಕೈ ಅವ್ರ ಹತ್ರ ಇದೆ, ಆದ್ರಿಂದ ಇವತ್ತು ದೇವರೇ ಅದು ಪರಿಹಾರ ಮಾಡಬೇಕು ಅಂತ. ಬಿಭರಿಷಿ ರೂಪಾಣಿ ಅವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ತೋಪನ್ನಾನಿ ಸುಖಾವಹಾನಿ ಸತಾಮಭದ್ರಾಣಿ ಮುಹುಖಲಾನಾಂ. ಬಿಭರಿಷಿ ರೂಪಾಣಿ ಅವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ತೋಪನ್ನಾನಿ ಸುಖಾವಹಾನಿ ಸತಾಂ ಅಭದ್ರಾಣಿ ಮುಹುಖಲಾನಾಂ. ಬಿಭರಿಷಿ ರೂಪಾಣಿ ಅವಬೋಧ ಆತ್ಮನ್, ಹೇ ಅವಬೋಧ ಆತ್ಮನ್ ಜ್ಞಾನಸ್ವರೂಪೇ ತ್ವಯಿ ಅಧಿಕರಣೇ ಸ್ವೇಚ್ಛೈವ ರೂಪಾಣಿ ಬಿಭರ್ಷಿ. ನೀನು ರೂಪಾಣಿ ಬಿಭರ್ಷಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀಯ. ಹೇಗೆ ಸ್ವೇಚ್ಛೆಯ, ಅದಕ್ಕೆ ಅಸಂಭವಾಮಿ ಆತ್ಮಮಾಯೆಯ, ಸ್ವೇಚ್ಛೆಯಿಂದ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀಯ. ಯಾತಕ್ಕೆ ಅಸ್ಯ ಚರಾಚರಸ್ಯ ಲೋಕಸ್ಯ ಕ್ಷೇಮಾಯ ಪರಿತ್ರಾಣಾಯ ಸಾಧುವಿನ ಇತ್ಯಾದಿ. ಈ ಚರಾಚರ ಲೋಕಕ್ಕೆ ಜಡಚೇತನಾತ್ಮಕವಾದ ಲೋಕಕ್ಕೆ ಕ್ಷೇಮಾಯ ಮಂಗಳ ಉಂಟು ಮಾಡೋದಕ್ಕೋಸ್ಕರ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಿ. ಸೊ ಭಗವಂತನ ಪ್ರತಿರೂಪದ ಉದ್ದೇಶ ಏನು, ಪರಿತ್ರಾಣಾಯ ಸಾಧುರ ವಿನಾಶಾಯ ಚ ದುಷ್ಕೃತ ಅಂತ ತಿಳ್ಕೊಂಡಿರ್ಬೇಕು. ಸತ್ತೋಪನ್ನಾನಿ ಸುಖಾವಹಾನಿ ಸತಾಂ ಅಭದ್ರಾಣಿ ಮುಹುಃ ಕಲಾನಾಂ. ಸತ್ತೋಪನ್ನಾನಿ ಸುಖಾವಹಾನಿ, ಈ ರೂಪಗಳ ವೈಶಿಷ್ಟ್ಯ ಏನು ಅಂದ್ರೆ ಸತ್ವೋಪನ್ನಾನಿ, ಸತ್ವದಿಂದ ಕೂಡಿರುವಗಳು. ಅನೇಕರು ಅಪಾರ್ಥ ಮಾಡಿಕೊಂಡು ಸತ್ವಗುಣ ಪ್ರಧಾನ ಅಂತ ತಿಳ್ಕೊಂಡ್ಬಿಟ್ರು, ಅದು ಬ್ರಹ್ಮವಾಯುಗಳು ಹೇಳು ಸತ್ವ ಪ್ರಚುರ ಅವ್ರಿಗೆ ಹೇಳಬೇಕು. ದೇವರಿಗೆ ಸತ್ವೋಪನ್ನ ಅಂದ್ರೆ ಸತ್ವಗುಣದಿಂದ ಕೂಡಿದ್ದು ಅಂತ ಅರ್ಥ ಮಾಡಬಾರದು. ಅದಕ್ಕೆ ಆಚಾರ್ಯ ಕೋಟ್ ಮಾಡ್ತಾರೆ, ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ. ಬಲ ಮತ್ತು ಜ್ಞಾನಾತ್ಮಕವಾದದ್ದು, ಬಲ ಜ್ಞಾನಾತ್ಮಕವಾದ ರೂಪಗಳೇ ಹೊರತು ಯಾವುದು ಕೂಡ ಏನಲ್ಲ, ಪ್ರಾಕೃತ ರೂಪಗಳಲ್ಲ. ಅದು ಇಂಪಾರ್ಟೆಂಟ್. ಸತ್ವ ಅನ್ನೋದಕ್ಕೆ ಪ್ರಾಕೃತ ಸತ್ವಗುಣ ಅಂತ ತಿಳ್ಕೊಂಡವರೇ ಜಾಸ್ತಿ. ಸತ್ವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಅದೇ ಹೇಳ್ತಾರೆ. ಸತ್ವ ಇದೆ ಅಂತ ಹೇಳಿದಾಗ ಅರ್ಥ ಬೇರೆ, ಸತ್ವ ಇದೆ ಸತ್ಪುರುಷ ಅಲ್ಲಿ ಸತ್ ಶಬ್ದಕ್ಕೆ ಅರ್ಥ ಬೇರೆ. ಒಳ್ಳೆ ಸತ್ವ ಇರೋ ವ್ಯಕ್ತಿ ಸತ್ವ ಅಂತ ಕೇಳಿದಾಗ ಇರುವಿಕೆ ಅಂತ ಅರ್ಥ ಅಲ್ಲ, ಒಳ್ಳೆ ಸಾಮರ್ಥ್ಯ ಇದೆ ಅಂತ ಅರ್ಥ. ಅದಕ್ಕೆ ಬಲಜ್ಞಾನಗಳಿರೋದಕ್ಕೋಸ್ಕರ ಸತ್ವ ಅಂತ ಕರೆ, ಎರಡು ಒಟ್ಟಿಗೆ ಸೇರಿಬಿಟ್ರೆ ಸತ್ವ. ಬಲಜ್ಞಾನ ಸಮಾಹಾರ ಸತ್ವಮಿತ್ಯಭಿಧೀಯತೆ, ಅದಕ್ಕೆ ಸತ್ವೋಪನ್ನಾನಿ, ಎಲ್ಲವೂ ಬಲಜ್ಞಾನಗಳಿಂದ ಕೂಡಿರೋದೆ. ಯಾತಕ್ಕೆ ಬಲಜ್ಞಾನಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಅಂದ್ರೆ, ಇಲ್ಲ ಬಲ ಕಾರ್ಯ ಜ್ಞಾನ ಕಾರ್ಯ ಆಗ್ಬೋದು. ಧರ್ಮ ಉಳಿಲಿಕ್ಕೆ ಏನು ಬೇಕು, ಬಲ ಬೇಕು, ಗೊತ್ತಾಯ್ತಾ. ಬಾಹೋರ್ ಬಲಾತ್ ಜ್ಞಾನಬಲಾಚ್ಛ ಧರ್ಮ ರಕ್ಷ, ಬಾಹುಬಲ ಜ್ಞಾನಬಲ ಇದ್ರೆ ಮಾತ್ರ ಉಳಿಯೋದು. ಪರ್ವಾತ ಅವತಾರ ಮಾಡ್ತಾರೆ ಅಂದ್ಮೇಲೆ ಧರ್ಮ ಉಳಿಸ್ಲಿಕ್ಕೆ ಏನಿರ್ಬೇಕು, ಅವನಲ್ಲಿ ಬಲ ಜ್ಞಾನ ಇರಬೇಕು. ಅದಕ್ಕೇನೆ ಎರಡು ರೂಪಗಳು, ಒಂದು ವಿಧವಾದ ರೂಪಗಳೆಲ್ಲ ಬಲಕಾರ್ಯದ ರೂಪಗಳು, ಇನ್ನು ಕೆಲವು ಜ್ಞಾನಕಾರ್ಯದ ರೂಪಗಳು. ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ, ರಾಮ ಕೃಷ್ಣ ರಾಮಾದಿ ರೂಪೇಶು ಬಲಕಾರ್ಯ, ದತ್ತ ವ್ಯಾಸಾದಿ ರೂಪೇಶು ಜ್ಞಾನಕಾರ್ಯ. ದತ್ತ ವ್ಯಾಸಾದಿ ರೂಪಗಳಲ್ಲಿ ಜ್ಞಾನವನ್ನು ಪ್ರಧಾನವಾಗಿ ತೋರಿಸ್ತಾನೆ, ಜ್ಞಾನಕಾರ್ಯಗಳನ್ನು ಮಾಡ್ತಾನೆ. ಈ ಕೃಷ್ಣ ರಾಮಾದಿ ರೂಪಗಳ ಬಲವನ್ನು ತೋರಿಸ್ತಾನೆ, ಅದು ಬಲ ಹಿಂದೆ ಜ್ಞಾನನೂ ಇದೆ, ಜ್ಞಾನದಿಂದ ಬಲನೂ ಇದೆ, ಯಾವುದು ಬೇಕೋ ಅದನ್ನು ತೋರಿಸ್ತಾರೆ ಅಷ್ಟೇ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸತ್ವೋಪನ್ನಾನಿ ಸುಖಾವಹಾನಿ, ಮತ್ತು ಲೋಕಕ್ಕೆ ಸುಖ ಕೊಡತಕ್ಕಂಥ ರೂಪಗಳು ಸುಖಾವಹಾನಿ. ಸತಾಬ್ ಅಭದ್ರಾಣಿ ಮತ್ತಿನ್ಯಾರಿಗೆ ಸತಾಬ್ ಸುಖಾವಹಾರಿ, ಅಲ್ಲಿಗೆ ಸಜ್ಜನರಿಗೆ ಸುಖ ಕೊಡ್ತಕ್ಕಂಥ ರೂಪಗಳೇ ಹೊರತು ಬೇರೆ ಅಲ್ಲ. ಆದರೆ ಕಲಾರಾಮ್ ಮುಹು ಅಭದ್ರಾಣಿ ಶು, ದುರ್ಜನರಿಗೆ ಮಾತ್ರ ಅಮಂಗಳಕರಣೇವು, ಅದಕ್ಕೆ ವಿನಾಶಾಯಿತ ದುಷ್ಕೃತ, ಅದರ್ಥ ಸರಿಯಾಗಿ ಬಂತು ಅದರಲ್ಲೇ. ವಿಭರಿಷಿ ರೂಪಾಣಿ ಅವಬೋಧ ಆತ್ಮನ್ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮಭದ್ರಾಣಿ ಮುಹು ಖಲಾನಾಂ ತ್ವಯ್ಯುಜಾಕ್ಷ ಅಖಿಲ ಸತ್ವಧಾಮ್ನಿ ಸಮಾಧಿರಾವೇಶಿತ ಚೇತಸೋಯೇ ತ್ವತ್ಪಾದಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂ ಭವಾಬ್ಧಿಂ. ಇಲ್ಲಿ ಅವತಾರದ ಸ್ತೋತ್ರ ಯಾತಕ್ಕೆ ಪಡ್ತಿದ್ದಾರೆ ಅಂತ, ಕೃಷ್ಣ ಗರ್ಭದಲ್ಲಿ ಕೂತಿದ್ದಾರೆ, ಈಗ ಅವತಾರ ಮಾಡೋಕ್ಕೆ ಕೂತಿದ್ದಾನೆ, ಅದಕ್ಕೆ ರೆಲೆವೆನ್ಸ್ ಬಂತದ್ದು. ಅವತಾರ ಮಾಡೋದಕ್ಕೆ ಹೊರಟಿರೋದ್ರಿಂದ ಅವತಾರದ ಹಿನ್ನೆಲೆಯನ್ನೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಯಿ ಅಂಬುಜಾಕ್ಷ ಅಖಿಲ ಸತ್ವಧಮ್ನಿ ಸಮಾಧಿನ ಆವೇಶಿತ ಚೇತಸಹಾಯೇ ತ್ವತ್ಪಾದ ಪೂತೇನ ಮಹತ್ಕೃತೇನ ಕುರ್ವಂತಿ ಗೋವತ್ಸಪದಂ ಭವಾಬ್ಧಿಂ. ತ್ವಯಿ ಅಂಬುಜಾಕ್ಷ, ಅಂಬುಜಾಕ್ಷ ಅಂಬುಜ ಅಂದರೆ ಕಮಲ, ಅಂಬುಜಾಕ್ಷ ಕಮಲಾಕ್ಷ ಪುಂಡರೀಕಾಕ್ಷ. ತ್ವಯಿ ಅಖಿಲ ಸತ್ವಧಮ್ನಿ ತ್ವಯಿ, ಅಖಿಲ ಬಲಜ್ಞಾನಾದಿ ಗುಣಗಳ ನೆಲೆಯಾದಂತಹ ತ್ವಯಿ ನಿನ್ನಲ್ಲಿ. ಸಮಾಧಿನ ಯಾರು ಸಮಾಧಿ ಸ್ಥಿತಿಯಲ್ಲಿ, ಆವೇಶಿತ ಚೈತ ಸಹಾಯಿ ಯಾರು ಮನಸ್ಸು ಹಾಕಿರ್ತಾರಲ್ಲ ಅದು ಮುಖ್ಯ. ಅದಕ್ಕೆ ಪ್ರಮಾಣಂ ಗುರು ಮಾನಸ ಮೀಶ ಪದೇ, ದೇವರಲ್ಲಿ ಏನು ಹಾಕಬೇಕು, ಸಂಪೂರ್ಣ ಮನಸ್ಸನ್ನು ಹಾಕಬೇಕು. ಏ ಆವೇಶಿತ ಚೈತ ಸಹ ಅವರು ತ್ವತ್ಪಾದ ಪೋತೇನ ಮಹತ್ಕೃತೇನ, ಆಗ ಏನಾಗುತ್ತವರು ಭವಾಬ್ಧಿ ತರಂತಿ, ಸಂಸಾರ ಸಮುದ್ರವನ್ನು ದಾಟಿಬಿಡ್ತಾರೆ. ಹೇಗೆ ಅಂದರೆ ತ್ವತ್ಪಾದ ಪೋತೇನ, ಪೋತ ಅಂದರೆ ನಾವೇ, ತ್ವತ್ಪಾದ ಪೋತ ನಿನ್ನ ಪಾದವನ್ನೇ ನಾವೇಯನ್ನಾಗಿ ಮಾಡಿಕೊಂಡು ಬಿಟ್ಟು ಭವಾಬ್ಧಿಂ ಈ ಸಂಸಾರ ಸಮುದ್ರವನ್ನು ಗೋವತ್ಸಪದಂ ಕುರುವಂತೆ. ಗೋವತ್ಸಪದಂ ಅಂದ್ರೇನು, ಗೋಪದಂ ವತ್ಸಪದಂ ಅಥವಾ ಗೋವತ್ಸಪದಂ, ಗೋವತ್ಸ ಅಂದರೆ ಕರು, ಕರುವಿನ ಹೆಜ್ಜೆಯ ನೀರಿನ ಹೇಗೆ ದಾಟಿಬಿಡ್ತಾರೆ. ವಾಯ ಹನುಮಂತ ದೇವರು ಹೇಳ್ತಾರಲ್ಲ ಏನಂತ, ಗೋಷ್ಪದ ವಾರಿಧಿಯ ಗೋಷ್ಪದದಂತೆ ದಾಟಿದವರು ಅಂತೇಳಿ. ಗೊತ್ತಾ, ವಾರಿಧಿಯನ್ನು ದೊಡ್ಡ ಸಮುದ್ರ ಹೇಗೆ ದಾಟಿದ್ರು, ನಿಂತು ನೀರು ನಿಟ್ಬೇಕಾದ್ರೆ ಅತಿ ಕಡಿಮೆ ನೀರು ದಾಟಬೇಕಾದ ಯಾವುದು ಅಂದರೆ ಗೋವತ್ಸಪದ, ಅದು ಪಾವಿತ್ರ ಇದೆ, ಜೊತೆಗೆ ಪಾವಿತ್ರ ಇದೆ ಇದಿದೆ, ಆ ರೀತಿ ಹೇಗೆ ದಾಟಿದ್ರು ಅದು ಗೋವನ್ನು ದೊಡ್ಡದಾಗುತ್ತೆ ಅಂತೇಳಿ ಗೋವತ್ಸಪದ ಅಂತ ಕರೆದು. ಕರುವಿನ ಹೆಜ್ಜೆಯಲ್ಲಿ ನೀರು ಅಂತ ಇನ್ನೂ ಸಿಂಪಲ್, ಅಷ್ಟು ಸುಲಭವಾಗಿ ದಾಟಿಬಿಡ್ತಾರೆ ಅಂತ ಅರ್ಥ. ತ್ವತ್ಪಾದ ಪೌತೇನ ಮಹತ್ಕೃತೇನ ಕುರುವಂತಿ ಗೋವತ್ಸಪದಂ ಭವಾಬ್ಧಿ. ಇದು ಒಳ್ಳೆ ದೃಷ್ಟಿ, ಒಂದು ಮುನ್ಸೂಚನೆ ಇದು, ಮುಂದೆ ವಸುದೇವ ನಿಮರಾಜ ದಾಟ್ತಾನಲ್ಲ ಹೀಗೆ ದಾಟಿದ್ದ ಆತ, ಗೋವತ್ಸಪದವನ್ನಾಗೆ ದಾಟಿಬಿಟ್ಟ. ಆ ದೃಷ್ಟಿಯಿಂದ ಮುಂದೆ ನಡೆಯೋದಕ್ಕೂ ಸೂಚನೆ ಕಾಣುತ್ತಾ ಇದೆ ಅಂತ ಮತ್ತೆ ಹೇಳ್ತಾರೆ. ಸ್ವಯಂ ಸಮುತ್ತೀರ್ಯ ಮುಂದೆ ಅಖಿಲ ಸತ್ವಧಾಮ್ನಿ ಸದಾ ಸರ್ವಗುಣಾನಾಂ ಆಧಾರಭೂತೆ. ಸತ್ವಗುಣೋಪಲಕ್ಷಿತವಾದ ಸತ್ವ ಅಂದರೆ ಸಾಧುತ್ವ ಅಂದರೆ ನಿರ್ದೋಷತ್ವ ಗುಣಪೂರ್ಣತ್ವ, ಅಂಥ ಎಲ್ಲಾ ಗುಣಗಳಿಂದ ಕೂಡಿದಂತಹ ನಿನ್ನಲ್ಲಿ ಯಾರು ಮನಸ್ಸನ್ನು ಹಾಕ್ತಾರಲ್ಲ ಅವರಿಗೆ ಸಮಾಧಿ ಅಂತ ಹೇಳಿದ್ರಿಂದ, ಸಮಾಧಿನ ಅಂತ ಹೇಳಿದ್ರಿಂದ ಸಾಮಾನ್ಯವಾಗಿ ಮನಸ್ಸಾಕಿದ್ರೆ ಸಾಧ್ಯವಾಗೋದಿಲ್ಲ, ಏನಿರಬೇಕು ಅದಕ್ಕೆ ಅಪರೋಕ್ಷ ಜ್ಞಾನಿಗಳಾಗಬೇಕು. ಸಮಾಧಿ ಸ್ಥಿತಿಯಲ್ಲಿ ನೋಡೋದು ಯಾರಿಗೆ ಸಾಧ್ಯ, ಅಪರೋಕ್ಷ ಜ್ಞಾನಿಗಳಿಗೆ, ಸ್ಥಿತಪ್ರಜ್ಞರಾದವರಿಗೆ, ಅಂಥವರು ಈ ರೀತಿ ದಾಟುತ್ತಾರೆ ಅಂತ. ಇದರಿಂದ ಆ ರೀತಿಯಾದವರು ಪೂರ್ತಿ ದಾಟಿಬಿಡ್ತಾರೆ. ಆ ರೀತಿ ಪ್ರಯತ್ನ ಮಾಡೋದೇ ದಾಟೋದು ಸಾಧನ. ದೇವರ ಪಾದ ಸ್ಮರಣೆ ಮಾಡಿದ ತಕ್ಷಣ ಏನಾಗುತ್ತಾಗಲೇ ಸಂಸಾರ ಸಮುದ್ರ ಆಗಲೇ ಶುರು, ಔಷಧಿ ಕೊಡ್ತಿರ್ಲಿಕ್ಕೇನೆ ವಾಸಿ ಆಗಲಿಕ್ಕೆ 3 ಗಂಟೆ ಬೇಕಿರಬಹುದು, ಎಫೆಕ್ಟ್ ಯಾವಾಗ ಶುರುವಾಗುತ್ತೆ, ನಷ್ಟ ಶುರುವಾಗುತ್ತೆ. ಆ ಥರ ಗೋವತ್ಸಪದಂ ಭವಾಬ್ಧಿಂ, ಭವಾಬ್ಧಿಂ ಗೋವತ್ಸಪದಂ ಕುರುವಂತಿ, ವಿಶೇಷಾರ್ಥವನ್ನು ಹೇಳ್ತಾರೆ ಕೆಲವು ವಿಷಯ. ಅಖಿಲ ಸತ್ವಧಾಮ್ನಿ ನಿವೇ ವಿಶೇಷ ಯೇ ಪುರುಷಾಃ ತೇ ಭವಾಬ್ಧಿಂ ಸಂಸಾರ ಸಾಗರಂ ಘೋರಂ ತ್ವತ್ಪಾದಪೋತೇನ ಭವಚ್ಚರಣ ರೂಪಪ್ಲವೇನ ಮಹದ್ಭಿಃ ಸ್ವಸ್ವ ಅಪೇಕ್ಷೆಯ ಉತ್ತಮೈಹಿ ತತ್ವೇನ ಕೃತೇನ ಗೋವತ್ಸ ಪದಂ ಕುರುವಂತಿ. ಒಂದು ಪದ ಇದೆ ಮಹತ್ಕೃತೇನ ಅಂತ ಪದ ಇದೆ. ಮಹತ್ಕೃತೇನ ಅಂದ್ರೆ ಏನು, ಮಹಾಂತಸ್ತೇ ಸಮಚಿತ್ತಾ ಪ್ರಶಾಂತಾ ಮಹತ್ ಸೇವಾಂ ದ್ವಾರವಾಹುರು ವಿಮುಕ್ತೇಹೇ. ದೊಡ್ಡವರಿಂದ ಮಾಡಲ್ಪಟ್ಟ ನಾವೇ ತ್ವತ್ಪಾದ ಪೋತೇನ ಅಂದ್ರೆ ಪರಮಾತ್ಮನ ಪಾದದ ಮಹಿಮೆ ಗೊತ್ತಾಗೋದು ಯಾರಿಂದ, ದೊಡ್ಡವರಿಂದ ಗೊತ್ತಾಯ್ತು. ನಾವೇ ಒಳ್ಳೆ ಫರ್ಮ್ಲಿ ಬಿಲ್ಟ್ ಆಗಿರ್ಬೇಕಲ್ಲ, ಸರಿಯಾಗಿ ಕಟ್ಟಿರ್ಬೇಕಲ್ಲ, ಅದು ಸ್ವಯಂ ಜ್ಞಾನ ಬಂದ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಗುರುಗಳು ಉಪದೇಶದಿಂದ ಜ್ಞಾನ ಬರಬೇಕು. ಮಹತ್ಕೃತೇನ ಮಹಾತ್ಮಭೀಹಿ ಕೃತೇನ ಅಂತ ಅರ್ಥ, ಮಹಾತ್ಮರಿಂದ ಮಾಡಲ್ಪಟ್ಟಂತಹ ನಾವೇ ಹೇಳಿ ಕುತ್ಕೊಂಡು ದಾಟಿಬಿಡ್ತಾರೆ ಅಂದ್ರೆ ದೇವರ ವಿಷಯ ತಿಳಿಬೇಕು, ಅದು ಗುರುಗಳಿಂದನೇ ಬರಬೇಕು, ಹೊರತಿಲ್ದವರು ಸಾಧ್ಯ ಇಲ್ಲ. ವಿದ್ಯಾ ಕರ್ಮಾಣಿ ಚ ಸದಾ ಗುರು ಪ್ರಾಪ್ತಾ ಫಲಪ್ರದಾಹ, ಷಷ್ಠಸ್ಕಂದಲ್ಲಿ ಹೇಳಿದ್ದಾರಾಗಲೇ. ಯಾವುದೇ ಒಂದು ಕರ್ಮಾಚರಣೆ ಇದಕ್ಕೆ ಕರ್ಮ ಮಾಡು ಅಂತ ಹೇಳಿದ್ರೆ ಎಫೆಕ್ಟ್ ಕೊಡೋದು ಯಾವಾಗದು, ಗುರುಗಳು ಹೇಳಿದರೆ. ಇಂಥ ಉಪಾಸನೆ ಯಾವುದೇ ಮಂತ್ರ ಯಾವುದೇ ಒಂದು ಸಿದ್ಧಿ ಬರಬೇಕಾದ್ರೆ ಏನಾಗಬೇಕು, ಉಪಾಸನೆ ಆಗಬೇಕು ಅವ್ರು ತಾನೇ ಇಲ್ಲ. ಗೌರ್ಮೆಂಟ್ ಆರ್ಡರ್ ಇದ್ದು ಹೋಗಿ ಬಂದರೆ ಟಿ ಡಿ ಎ ಕೊಡ್ತಾರೆ, ತಾನೇ ಹೋಗಿ ಬಿಟ್ಟು ಯಾರು ಕೊಡ್ತಾರೆ ಅಲ್ಲಿ ನಮಗೆ ಅರ್ಥ ಆಗುತ್ತದೆ. ಹಾಗೆ ಆರ್ಡರ್ ಇರಬೇಕು ಎದುರಿಗೆ, ಹಾಗೆ ಗುರುಗಳು ಹೇಳಿರ್ಬೇಕು, ಅದನ್ನು ಹೇಳಿದಾಗ ಮಾಡಿದ್ರೆ ಸರಿ. ಯಾರಾದ್ರೂ ಸಂಬಳ ಕೊಡಬೇಕಾದ್ರೆ ಕೊಡಿ, ಹೇಳಿ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ ಹೊರತು ಸೂಚಿತ ಮಾಡಿದ್ರೆ ಯಾರು ಕೊಡ್ತಾರೆ? ಅದಕ್ಕೆ ಗುರುಗಳು ಹೇಳಿದ ಕರ್ಮ ಮಾಡಬೇಕು, ಹೇಳಿದ ಉಪಾಸನೆ ಮಾಡಬೇಕು. ಓ ಅಂಥವ್ರಿಗೆ ಇದು ಸಾಧ್ಯ ಅಂತ ಹೇಳೋದಕ್ಕೋಸ್ಕರ ಮಹತ್ ಕೃತೇಯರ ಅಂತ ಹೇಳಿ ಭವ ಮಹಾ ಸಂಸಾರ ಸಾಗರ ತ್ವತ್ಪಾದ ಪೂತೇರ ಭವಚರಣ ರೂಪ ಪ್ಲವೇನ ಮಹದ್ಭಿ ಸ್ವಸ್ವಾಪೇಕ್ಷೆಯ ಉತ್ತಮೈ. ಅದಕ್ಕೆ ಸೋತ್ತಮಃ ಗುರವ ಪ್ರೋಕ್ತಃ ಅಂತ ಹೇಳಿದರು. ತತ್ವೇನ ಕೃತೇನ ಗೋವತ್ಸಪದಂ ಕುರುವಂತಿ ಯಥಾ ಗೋವತ್ಸ ಚರಣಭಾರ ಕೃತ ನಿಮ್ನಸ್ಥಿತ ಜಲಮಯತ್ನೇನ ತರಂತಿ ತಥಾ ಇತ್ಯನ್ವಯ. ಇನ್ನು ಸ್ಪಷ್ಟ ಬರೀತಾರ, ಗೋವತ್ಸ ಚರಣಭಾರ ಕೃತ ನಿಮ್ನಸ್ಥಿತ ಜಲಂ ಅಯತ್ನೇನ ತರಂತಿ. ಗೋವತ್ಸ ಚರಣಭಾರ ಕೃತ, ಗೋವತ್ಸ ಇದೆ ಅದು ಸ್ವಲ್ಪ ಒತ್ತುತ್ತೆ, ಅವಾಗೇನಾಗುತ್ತೆ ಸ್ವಲ್ಪ ನಿಮ್ಮನ ಸ್ಥಳ ನಿಮ್ಮನಸ್ಥ ತಗ್ಗಾಗುತ್ತೆ. ನಿಮ್ಮನ ಅಂದ್ರೆ ತಗ್ಗಾಗುತ್ತೆ, ಅದರೊಳಗಿರ್ತಕ್ಕಂಥ ನೀರು ಇದೆಯಲ್ಲ ಅದನ್ನೇನಂತ ಕರೀತಾರೆ, ಗೋವತ್ಸದ ನೀರು ಪದದ ನೀರು ಅಂತ ಕರೀತಾರೆ. ಆ ರೀತಿ ದಾಟಿಬಿಡ್ತಾರೆ. ಇಲ್ಲಿ ಬರೀ ದಾಟ್ತಾರೆ ಅಂತ ಹೇಳಿದ್ರೆ ಸಮಾಧಾನ ಆಗಿರೋದು, ಅಟ್ಟು ಇಲಾಜಾಲು ಅದಾಡ್ತಾರೆ ಅಂತ ಹೇಳೋದು ಇಲ್ಲಿಯ ತಾತ್ಪರ್ಯ. ಸ್ವಯಂ ಸಮುತ್ತೀರ್ಯ ಸುತುಸ್ತರಂ ದ್ಯುಮನ್ ಭವಾರುಣವಂ ಭೀಮ ಮದ ಪ್ರಸೌಹೃದಾಹ ಭವತ್ ಪದಾಂಭೋರುಹರಾವತ್ರತೆ ನಿಧಾಯ ಯಾತಃ ಸದನುಗ್ರಹೋ ಭವನ್. ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್ ಭವಾರ್ಣವಂ ಭೀಮಂ ಅದಭ್ರ ಸಹೃದಾಹ ಭವತ್ಪದಾಂಭೋರುಹ ನಾವಂ ಅತ್ರ ತೇ ನಿಧಾಯ ಯಾತಃ ಸದನುಗ್ರಹ ಭವಾನ್. ಇನ್ನೂ ವಿಶೇಷವನ್ನು ಹೇಳುತ್ತಾರೆ. ನನುವಸ್ತು ಗೋವತ್ಸ ಪದೋಪಮೋ ಭವಾಬ್ಧಿ, ಸಂಸಾರ ಸಮುದ್ರ ಗೋವತ್ಸ ಪದದಂತೆ ಇರಲಿ. ಮಹಾಂತಸ್ತೇ ತಮುತ್ತೀರ್ಯ ಕುತ್ರ ಯಾಂತಿ ಇದು ತತ್ರ ಸ್ವಯಂ ಸಮುತ್ತೀರ್ಯ. ಇದು ನಮಗಿಂದ ಹೇಳಿಕೊಟ್ಟ ಮಹಾತ್ಮರು ಎಲ್ಲಿಗೆ ಹೋಗ್ತಾರೆ ಅಂದರೆ, ಹೇ ದ್ಯುಮನ್ ದೇವ ಸಂಬೋಧನೆ, ದ್ಯುಮನ್ ಅಂದ್ರೆ ಕಾಂತಿಯುಕ್ತನಾದವನೇ, ತೇಜೋರೂಪನೇ, ತೇಜೋಮೂರ್ತಿಯೇ. ಈ ಅದಭ್ರ ಸಹೃದಾಹ, ಅದಭ್ರ ಅಂದ್ರೆ ಪೂರ್ಣ, ಸಹೃದ ಅಂದ್ರೆ ಭಕ್ತಿ, ಸ್ವಸ್ವಯೋಗ್ಯ ಬಹುಲ ಭಕ್ತಿ ಭರಿತಾಹ, ತಮ್ಮ ತಮಗೆ ಅದು ಸಾಮಾನ್ಯ ಭಕ್ತಿಗೆಲ್ಲ ದೇವರು ಸಿಗೋದಿಲ್ಲ, ಎಂಥ ಭಕ್ತಿ ಬೇಕು? ಅದಭ್ರ ಸಹೃದ ಭಾರಿ ಬೇಕಾದವರು ಅಂತ ಕೇಳ್ತಾರೆ. ಆ ಟೈಪ್ ಅವ್ರು ಬೇಕಾದವರು, ಬರಿ ಪರಿಚಯ ಬೇರೆ, ಬೇಕಾದವರು ಬೇರೆ, ಭಾರಿ ಬೇಕಾದವರು ಬೇರೆ. ಅದೇ ರೀತಿಯಲ್ಲಿ ಬಹುಲ ಅದಭ್ರ ಸಹೃದರಾಗಬೇಕು. ಆಚಾರ್ಯರನ್ನ ಅದಭ್ರ ಧಿಷಣರು ಅಂತ ಕರೀತಾರೆ, ಅಂದ್ರೆ ಪೂರ್ಣ ಪ್ರಜ್ಞರು. ಇಲ್ಲಿ ಪೂರ್ಣ ಭಕ್ತಿ ಇರೋರು. ಸ್ವಯಂ ಅಕೃತ್ರಿಮಯ ಭವತ್ಪದಾಂಭೋರುಹ ನಾವ ಸುಸುಸ್ತರಿತಂ ಇತರೈಹಿ ಭೀಮಂ ಘೋರಂ ಭವಾರ್ಣವಂ. ಎಂಥದ್ದು ಸಮುದ್ರ ಅಂದ್ರೆ ಭೀಮಂ ಅಂದ್ರೆ ಉಗ್ರ, ಭೀಮ ಅಂದ್ರೆ ಭಯಂಕರವಾದ ಭವಾರ್ಣವನ್ನ ದಾಟಿಬಿಡ್ತಾರವರು. ದಾಟಿಬಿಟ್ಟು ನೀತ್ವಾ ಸ್ಥಿತಾಹಾತೆ ಯತ್ರ ಯೋಗ್ಯಾದಿಷು ಶಿಷ್ಯಾದಿಷು ಭವತ್ಪಾದಾಂಭೋರುಹ ನಾವಂ ನಿಧಾಯ ಉಪದೇಶಾದಿನ ಸ್ಥಾಪಯಿತ್ವ ಸ್ವಯಮಪಿ ತಾಂ ಭವತ್ಪಾದಾಂಬುರುಹ ನಾವಮೇವ ಯಾತಃ. ಅವರು ಎಂಥವರು ಅಂತ ಕೇಳಿದರೆ, ಭವತ್ಪಾದಾಂಬೋರುಹ ನಾವಮತ್ರ ತೇ ನಿಧಾಯ. ಒಂದು ಕಡೆಗೆ ನಿನ್ನ ಪಾದಾಂಭೋಜ ಅಂತಕ್ಕಂತಹ ನಾವೇನ ಇಲ್ಲಿಟ್ಟುಬಿಡ್ತಾರೆ ಶಿಷ್ಯರಿ, ದಾಟ್ಕೊಂಬನ್ನಿ ಅಂತೇಳಿ. ಮುಂದೆ ದಾಟಿದವ್ರು ಹಿಂದೆ ಕಳಿಸ್ಕೊಡ್ತಾರಲ್ಲ, ಹಾಗೆ ನೀವು ದಾಟ್ಕೊಂಬನ್ನಿ. ಒಂದು ದಾಟಿದಾಗ ಒಬ್ಬರು ಶಿಷ್ಯನ ಬಿಟ್ಬಿಟ್ಟು ಕಳಿಸ್ತಾ ಹೋಗ್ತಾರೆ, ಗೊತ್ತಾಯ್ತಾ? ಎಲ್ಲಿ ಸೇರ್ತಾರೆ ಅಂದರೆ, ಭದಾ ಭವತ್ಪಾದಾಂಬೋರುಹ ನಾವಂ ಯಾತಃ, ಎರಡು ಕಡೆ ಅನ್ವಯ. ನಿನ್ನ ಪಾದಕಮಲದ ನಾವೇನು ಇಡ್ತಾರೆ, ಪಾದಕಮಲದ ನಾವೇನು ಅವರು ಸೇರ್ತಾರೆ. ಅಂದ್ರೆ ಭವತ್ಪಾದ ಪರಮಾತ್ಮನ ಪಾದ ಏನಾಯ್ತು, ಈಗ ಗುರಿನೂ ಆಯ್ತು ಸಾಧನನೂ ಆಯ್ತು, ಗೊತ್ತಾಯ್ತಾ? ಭವತ್ಪಾದಾಂಬೋರುಹ ನಾವ ಏನಾಯ್ತು, ಈಗ ಇವರಿಗೆ ಸಾಧನ, ಅವರಿಗೆ ಸಿದ್ಧಿ. ಸಿದ್ಧಿ ಮತ್ತು ಸಾಧನ ಎರಡೂ ಆಗೋದು ಅದರ ವೈಶಿಷ್ಟ್ಯ ಅಂತ ಹೇಳಿ. ಇದು ವಿಶೇಷವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ. ನಾಣ್ಯತ್ಯಾತ ಇದೆ ಎದತೋ ಭವಾನ್ ಸತಃ ಇವ ಅನುಗ್ರಹಣಾತಿ ಇದೆ ಸದನುಗ್ರಹ. ಇಷ್ಟೆಲ್ಲ ಮಾಡಿದ್ರೆ ಯಾರ್ಯಾರಿಗೆ ಮಾಡೋದಿಲ್ಲ ನೀನು, ಸದನುಗ್ರಹ. ಸಜ್ಜದ್ರಿ ಮಾತ್ರ ಅನುಗ್ರಹ ಮಾಡ್ತಿ ಅಷ್ಟೇ, ಅಥವಾ ಸತ್ ಅಂದ್ರೆ ವಾಯುದೇವರು, ವಾಯುದೇವರು ಪೂರ್ಣಾನುಗ್ರಹವನ್ನು ಮಾಡ್ತಿ, ಅವ್ರು ಹಿಡಿದವರಿಗೆ ಮಾಡ್ತಿ ಅಂತ ಅರ್ಥ. ಅಲ್ಲಿ ಕೆಲವು ವಿಷಯವನ್ನು ಹೇಳುತ್ತಾರೆ. ನಾನು ಸತ್ವೋಪನ್ನಾನಿ ಇತ್ಯಾದೌ ಸತ್ವಗುಣಾತ್ಮಕತ್ವ ಪ್ರತೀತೇ ತತ್ತೀರ್ಥ ಪುನಃ ತತ್ಪ್ರಾಪ್ತಿರಿತ್ಯುಕ್ತಿ ಕಥಂ ಸ್ಯಾತ್. ಪರಬ್ರಹ್ಮಣ ತಾವತ್ ಸತ್ವಾದಿ ತ್ರಿಗುಣ ವಿಸರತ್ವಾ ಇತಿ ಚೇತ್ ಉಚ್ಯತೆ. ಅತ್ರ ಸತ್ವಶಬ್ದೇರಣ ಸತ್ವಗುಣ ವಿವಕ್ಷ ಕಿಂತು ಜ್ಞಾನಾದಿ ಗುಣ ಸಾಮಗ್ರಿ ಪ್ರಾಮಾಣಿಕತ್ವ. ಬಹಳ ಇಂಪಾರ್ಟೆಂಟ್. ಸತ್ವಗುಣ ಅಂತ ಬಂದಾಗಲೆಲ್ಲ ಅನೇಕರು ದೇವರ ಬಗ್ಗೆ ಅಪಾರ್ಥ ಮಾಡಿಕೊಂಡು ಮೊದಲೇ ಹೇಳಿದಂತೆ ಪ್ರಾಕೃತ ಸತ್ವಗುಣೋಪೇತ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದಲ್ವೇ ಅಲ್ಲ. ಅದಕ್ಕೆ ಹೇಳಿದರು, ಸದಾ ಸರ್ವಗುಣಾಢ್ಯತ್ವ ಸತ್ವವಾನ್ ಹರಿರುಚ್ಯತೆ. ಸದಾ ಸರ್ವಗುಣಾಢ್ಯತ್ವ, ಎಲ್ಲ ಗುಣಗಳಿಂದ ಕೂಡಿರುವುದರಿಂದ ಎಲ್ಲ ಕಾಲದಲ್ಲೂ ಕೂಡ ದೇವರಿಗೆ ಸತ್ವವಾನ್ ಅಂತ ಕರೀತಾರೆ. ದತ್ತು ಸತ್ವಗುಣಾನ್ವ ಗುಣಾತ್ಮಕತ್ವ ಯತಃ ತ್ರಿಗುಣವರ್ಜಿತ. ಯಾತಕ್ಕೆ ಆ ರೀತಿ ಅರ್ಥ ಮಾಡಬೇಕು ಅಂದರೆ, ಈ ಸತ್ವಗುಣ ಯಾತಕ್ಕೆ ಮಾಡಬಾರದು ಅಂದರೆ, ತ್ರಿಗುಣವರ್ಜಿತ ಅಂತ ಹೇಳಿದ್ದಾರೆ. ತ್ರಿಗುಣ್ಯವರ್ಜಿತ ಮಜಂ ವಿಭುಮಾಧ್ಯಮೀಶಂ, ಮಹಾಭಾರತ ಮೊದಲ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ, ಪರಮಾತ್ಮನಲ್ಲಿ ಪ್ರಾಕೃತ ಗುಣಗಳ ಸಂಪರ್ಕನೇ ಇಲ್ಲ ಅಂತ ಹೇಳಿದ್ರಿಂದ ಇಲ್ಲಿ ಸತ್ವಕ್ಕೆ ಬೇರೆ ಅರ್ಥನೆ ಮಾಡಬೇಕು ಅಂತ ತಿಳಿಸಿ ತದುಕ್ತ. ಅದು ಸಿಂಪಲ್ ಕಾಮನ್ ಸೆನ್ಸ್. ಅದು ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ಪ್ರಕೃತಿ ಬಂದ ಉಳಿದವರಿಗೆ ಬರಬೇಕಾದ್ರೆ ಅವನಿಗೆ ಬಂದ ಹೇಗಿರುತ್ತೆ? ಮತ್ತೆ ಇರೋ ಚಾನ್ಸೇ ಇಲ್ಲ. ಇನ್ನೊಬ್ಬರಿಗೆ ಬಂಧ ಕೊಡ್ತಕ್ಕಂಥ ವ್ಯಕ್ತಿ ತಾನು ಬಂಧಿತನಾಗಿಲ್ಲ ಎಂಬುದು ಕಾಮನ್ ಸೆನ್ಸ್. ಅದು ಅದನ್ನ ಅಂತ ಅರ್ಥ ಮಾಡಿಕೊಳ್ಳೋದವರ ತಪ್ಪಾಗುತ್ತೆ. ತತ್ಪಾದಪೋತೇನ ಇತ್ಯನೇನ ಭಗವದ್ಭಕ್ತ ಶಿವಾದಿ ಪಾದಪೋತ ಪುರುಷಾತ್ ವೈಶಿಷ್ಟ್ಯಂ ಜ್ಞಾಪ್ಯತೆ. ಇತರರ ಪಾದಪೋತಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಯಾತಕ್ಕೆ ಅಂದರೆ ಆ ಪಾದಪೋತ ಸಂಸಾರ ಸಮುದ್ರದಾಡಿಸ್ತಕ್ಕಂಥ ಪೋತಗಳ ನಾವೆಗಳು ಕೆಲವು ಇದ ಸಾಮಾನ್ಯ ದೋಣಿಗಳು ಬೇರೆ, ಸ್ಪೆಷಲ್ ದೋಣಿಗಳು ಬೇರೆ. ಸಾಮಾನ್ಯ ದೋಣಿಗಳಿಂದ ಸ್ವಲ್ಪ ದೂರ ಹೋಗ್ಬೋದೇ ಹೊರತು ದಾಟದಿರಲ್ಲ ಸಾಧ್ಯವಾಗೋದಿಲ್ಲ. ಆದರೆ ವಿಷ್ಣುಪಾದ ಅಂತಕ್ಕಂಥ ನಾವೆ ಎಂಥದ್ದು ಅಂದರೆ ಇದು ನಿರಾಯಾಸ ದಾಟಿಸಿಬಿಡುತ್ತೆ ಸಂಸಾರ ಸಮುದ್ರ ಸಂಪೂರ್ಣವಾಗಿ ಸುಲಭ ದಾಟಿಸ್ತಕ್ಕಂತಹ ವಿಶಿಷ್ಟವಾದ ನಾವೆ. ಶಿವಾದಿ ಪಾದಪೋತ ಪುರುಷಾತ್ ವೈಶಿಷ್ಟ್ಯ. ಶಿವಾದಿಗಳ ಪಾದಗಳಿಗೆ ಅವು ನಾವೇನೇ ಏನು ಅಲ್ಲ ಅಂತೇನಲ್ಲ, ಅನುಗ್ರಹ ಮಾಡೇ ಮಾಡ್ತಾರ. ಇಂಥ ಅನುಗ್ರಹ ಮಾಡೋ ಶಕ್ತಿ ಮಾತ್ರ ದೇವರದ್ದೇ, ಬೇರೆ ಯಾರಿಗೂ ಇಲ್ಲ. ತದುಕ್ತಂ ಒಂದು ಆಚಾರ ಕೊಟ್ಟು ತಾತ್ಪರ್ಯ ಎಷ್ಟು ಅಪೂರ್ವ ವಾಕ್ಯ ನೋಡಿ. ಅದು ಭಗವತ್ ಪಾದಪೋತೋಸೌ ನಾಣ್ಯಪೋತ ಸಮೋ ಭವೇತ್. ಭಗವತ್ ಭಗವಂತನ ಪಾದದ ಅಂತಕ್ಕ ನಾವೇ ಎಂಥದ್ದು ಅಂದರೆ ಉಳಿದು ಯಾವನೋ ಅಂತೂ ಇದು ಅಲ್ಲ, ಇದು ಡಿಫರೆಂಟ್. ಇದು ಸನ್ನಿಧಾಯ ಅಪಿ ಶಿಷ್ಯೇಶು ತವೇವ ಪ್ರಾಪ್ನುರಿಯತಃ. ಎಂಥ ಸ್ಪೆಷಲ್ ನಾವೇ ಅಂದರೆ ಕೊಡೋದು ಇದನ್ನು ಸೇರೋದು ಅದೇ ಸಿದ್ಧಿ ಸಾಧನ ಎರಡೂ ಆಗಿರೋ ನಾವೇ ಅಂದರೆ ಪರಮಾತ್ಮನ ನಾವೇ. ತ್ರಿಜಗತ್ ಪೋತ ತ್ವಾದ ಸ್ತೋತ್ರದಲ್ಲಿ ಆಚಾರ್ಯ ಅಂತ ಕರೀತಾರೆ. ತ್ರಿಜಗತ್ ಪೋತ ಮೂರು ಜಗತ್ತನ್ನು ಕೂಡ ಸಂಸಾರದ ದಾಟಿಸ್ತಕ್ಕಂಥ ನಾವೇ ನೀನು ಅಂತ ಹೇಳ್ತಾರೆ. ಭಾಗವತದ ಈ ವಾಕ್ಯ ಅರ್ಥವಾಗಿದ್ದರೆ ಆಗದು ತ್ವಾದ ಸ್ತೋತ್ರದ ಮಾತು ಅರ್ಥ ಆಗುತ್ತೆ. ಸನ್ನಿಧಾಯ ಅಪಿ ಶಿಷ್ಯೇಷು ತಮೇವ ಪ್ರಾಪ್ತಿರ್ ಯತಃ ಇತ್ಯಾದಿ ಲೋಕೆ ನೌತೀರ್ಣಸ್ಯ ತಾಂ ವಿಹಾಯ ದೇಶಾಂತರ ಗಮನದರ್ಶನಾತ್ ಕಥಂ ತಾಮೇವ ಆಶ್ರಿತ ಇತಿ ಯುಜ್ಯತೆ ಇತಿ ಚೆನ್ನ. ಲೌಕಿಕ ನೌಕಾತೋ ಭಗವತ್ಪಾದ ನೌಕಾಯಾಹ ಬಹುಲ ವೈಲಕ್ಷಣ್ಯ. ಲೋಕದೊಳಗೆ ನಾವೇನು ಉಪಯೋಗಿಸ್ತಾರೆ ಬಿಟ್ಟು ಹೇಳಿ ಮುಂದೆ ಹೋಗ್ತಾರೆ ಅಷ್ಟೇ ಹೊರತು ನಾವೇನೇ ತೀರಲ್ಲ. ತೀರ ಬೇರೆ ನಾವೇ ಬೇರೆ. ಆದರೆ ದೇವ್ರ ಪಾದ ಹಾಗಲ್ಲ. ಅದೇನದು ಎರಡು ಪರ್ ಡುವೆಲ್ ಪರ್ಸ್ ಒಂದೇ ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ. ಪಾದ ಅಂದರೆ ಯಾವ ಕಾಲಕ್ಕೂ ಪಾದ ಬಿಡೋದಿಲ್ಲ ಅಂತ ಅರ್ಥ ಆಯ್ತಾ. ಉಪಾಸನೆ ಮಾಡೋದು ಪಾದ, ಸೇರೋದು ಪಾದ. ಆದ್ದರಿಂದ ಪಾದ ಸೇವೆ ಮಾಡಿದ್ರೆ ಮುಂದೆ ಆನಂದ ಸಾಮ್ಯ ಇತ್ಯಾದಿ ಬರೋ ಚಾನ್ಸ್ ಇಲ್ಲ. ಮುಕ್ತಿಗೆ ಹೋದ ಮೇಲೆ ಸಾಮಾನ್ಯವಾಗಿ ಒಂದು ಮಾತಿದೆ, ಈ ಅಂಬಿಗ ದಾಣೆ ದೋಣಿಗಳು ಎಲಿವರಿ ಬೇಕಾಗುತ್ತೆ ನಮಗೆ ದಾಟು. ಆಮೇಲೆ ಹೊಳೆ ದಾಟಿದ್ರೆ ಶುರು ಮಾಡ್ತಾನೆ ಆಗಲಿ ಮಾಡಿ ಅಯ್ಯೋ ಅಪ್ಪ ಅಂತ ಕಾಲು ಹಿಡಿದಿರ್ತಾರೆ. ಆಮೇಲೆ ಜಾಸ್ತಿ ಆಯ್ತು ಎಂಟಾಣೆ ಅಂತ ಕಡಿಮೆ ಮಾಡಿಸ್ತಾನೆ ಮೊದಲು. ಯಾಕೆ ಕಾದು ಇನ್ನೇನು ಜಿಟ್ಟಾರು ಪರವಾಗಿಲ್ಲ ಅವ್ರು ನಮ್ಗೆಂಟೇನೋಯ್ತು ಅದು ಹೇಳ್ತಾರೆ. ಯಾವಾಗಲೂ ದಾಟಿದವರಿಗೆ ಆ ಅಂಬಿಗನ ಬೆಲೆ ನಾವೇ ಬೆಲೆ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ದೇವ್ರ ಬಗ್ಗೆ ಮಾಡಕ್ಕೆ ಬರೋದಿಲ್ಲ. ಯಾತಕ್ಕೆ ದಾಟಿದ ಮೇಲೆ ಏನಾಗಬೇಕು? ಅದು ಬೇಕೇ ಬೇಕು. ಅದಕ್ಕೆ ಉಳಿದ ನೌಕೆ ಅಂತ ದೇವ್ರ ಪಾದ ಇಲ್ಲ. ಬರೀ ನೌಕೆಯನ್ನು ಅಷ್ಟೇ ದೃಷ್ಟಾಂತ ಕೊಟ್ಬಿಟ್ಟಿದ್ರೆ ದೇವ್ರ ಪಾದದ ಮಹಿಮೆ ಕಡಿಮೆ ಆಗ್ತಿತ್ತ. ಒಂದು ಸ್ಟೇಜ್ವರೆಗೂ ದೇವ್ರು ಬೇಕು, ಆಮೇಲೆ ಬೇಕಿಲ್ಲ ಅಂತ ಆಗ್ಬಿಡು. ಬೇರೆಯವ್ರ ಮತಗಳೆಲ್ಲ ಹಾಗೇನೆ, ದೇವ್ರನ್ನೇ ಒಪ್ಪದೇ ಇರೋರು ಬೇರೆ. ದೇವ್ರನ್ನ ಒಪ್ಪಿದ್ರು ಕೂಡ ಒಂದು ಸ್ಟೇಜ್ವರೆಗೆ ಮಾತ್ರ ದೇವ್ರನ್ನ ಒಪ್ಪಿದ್ರೆ ಸಾಲದು. ಮುಕ್ತಿಯಲ್ಲೂ ದೇವ್ರ ಅನುಗ್ರಹ ಬೇಕು ಅಂತ ಹೇಳೋದಕ್ಕೋಸ್ಕರ ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾಣ ಸಯೇವೈಕೋ ಜನಾರ್ದನ. ಈ ಮಾತು ಅರ್ಥ ಮಾಡ್ಕೊಂಡು ಎವ್ರಿ ಸ್ಟೇಜ್ ಯಾರು ಬೇಕು ನಮಗೆ? ಅಶೇಷ ವಿಶೇಷತೋಪಿ ಕಾರಣ ಪರಮಾತ್ಮ. ಪ್ರತಿಯೊಂದು ಹಂತದಲ್ಲೂ ನಮಗೆ ದೇವರು ಪರಮಾನುಗ್ರಹ ಮಾಡಲೇಬೇಕು ಅನ್ನೋದು ನಿದರ್ಶನ ಇದೆ. ಅದಕ್ಕೆ ಇನ್ನೊಂದು ಇವತ್ತೆ ಕೊಟ್ಟು ದಹಿ ದೃಷ್ಟಾಂತ ಸರ್ವಸಾಮ್ಯಂ. ಪೋತ ಅಂತಷ್ಟು ಏನೋ ಅರ್ಥ ಮಾಡ್ಕೊಂಡ್ಬಿಡ್ಬೇಡಿ. ಅರ್ಥ ಮಾಡ್ಕೊಂಡ್ರೆ ಆ ಪೋತ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಮತ್ತೆ ಮೊದಲನೇದಾಗಿ ದೃಷ್ಟಾಂತದಲ್ಲಿ ಯಾವಾಗಲೂ ಟೂ ಮಚ್ ಮಾಡಬಾರ್ದು, ಅಥವಾ ಮಾಡೋದಾಗ ಇದಕ್ಕೆ ಆ ರೀತಿ ಮಾಡಲೇಬಾರ್ದು. ಯಾಕೆಂದ್ರೆ ಭಗವತ್ಪಾದ ಪೋತ ಎರಡು ರೀತಿ ಒಟ್ಟೆ ಆಗಿದೆ ಅಂತ ಹೇಳಿದರು. ಅಸ್ಯಾರ್ಥ ಯಾ ಭಗವತ್ಪಾದ ನೌಕಾ ಇಯಂ ಅನ್ಯ ನೌಕೋ ಉಪಮಾನ ಭವತಿ ಕುತಃ ತಯಾ ಭಗವತ್ಪಾದ ನಾವ ಭವಾಬ್ಧಿಂ ತೀರ್ತ್ವಾ ಶ್ರೀ ಹರಿಪಾದ ನಾವಂ ತಾಮೇವ ಆಶ್ರಿತ್ಯ ಸುಖಂ ತಿಷ್ಟಂತೀತಿ ಯಸ್ಮಾತ್ ತಸ್ಮಾದಿ. ಆ ನಾವೆಯೊಳಗೆ ಕೊನೆವರೆಗೆ ಇದ್ದು ಬಿಡ್ತಾರೆ, ಈ ಕಡೆ ಬರೋದೇ ಇಲ್ಲ. ನಾವೆಯೊಳಗೆ ನಮ್ಮೊಂದು ಪದ ತಂದ್ಕೊಂಡಿರ್ತೀವಲ್ಲ ಅಲ್ಲೇ ಎಲ್ಲ ಇರುತ್ತೆ ಅಂತ ಹೇಳೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ ಸಮೇತ ಎಲ್ಲ ಇರುತ್ತೆ, ಹೊರಗೆ ಬರಬೇಕಾಗಿಲ್ಲ. ಆ ಥರ ಪರಮಾತ್ಮನ ಪಾದವೇ ನಾವೇ. ಅದಕ್ಕೆ ಶಾಸ್ತ್ರ ಹೇಳಬೇಕು ಏನಂತ ಹೇಳಿಬಿಡ್ತಾರೆ, ದೇವ್ರ ಪಾದ ಸೇರಿದ್ರು ಅಂತ ಹೇಳಿಬಿಡ್ತಾರೆ. ದೇವ್ರ ಪಾದ ಸೇರಿದ ಅರ್ಥ 100% ಕಂಫರ್ಟಬಲ್ ಅಂತ. ಇತೀರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುಸೃತೇರ್ಭವಾಪ ಪಠೇತಿ ಮಾಂ ಯಶೃಣುಯಾದಥಾಪಿವ ವಿಮುಕ್ತ ಬಂಧ ವಿಮುಕ್ತ ಬಂಧ. ಏನು ಹೇಳ್ತಾರೆ? ಚರಣಂ ಹರಿಯರ್ ರಜಿತ್. ಪರಮಾತ್ಮನ ಪಾದ ಮುಟ್ಟಿಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ಇದನ್ನು ಹೇಳ್ತಾರೋ ಕೇಳ್ತಾರೋ ಪರಮಾತ್ಮನ ಪಾದವನ್ನು ಸೇರ್ತಾರೆ ಆಚಾರ್ಯರ ಮಾತು. ನಿರ್ಣಯ ಸಮೇತ ರಾಮಾಯಣ ಸರಿಯಾಗಿ ಕೇಳೋದು ಅಂದರೆ ದೇವ್ರ ಪಾದ ಸೇರೋದು. ಪಾದ ಸೇರೋದು ಎಂಬುದಕ್ಕೆ ವಿಶೇಷವಾದ ಅರ್ಥ ಗೊತ್ತಾಯಿತು. ಎಲ್ಲ ಅಲ್ಲೇ ಇದ್ದು ಬಿಡೋದು. ಏ ಅನ್ಯ ಏನೇ ಅರವಿಂದಾಕ್ಷ ಭಗವತ್ಪಾದಾಂಬೋರುಹ ನಾಮಮತ್ರತೆ ನಿಧಾಯ ಯಾತಾಹ ಸದನುಗ್ರಹೋ ಭವಾನ್. ಇಷ್ಟಾದರೂ ಕೂಡ ನೀನು ಸಜ್ಜನರಿಗೆ ಮಾತ್ರ ಅನುಗ್ರಹ ಮಾಡುತ್ತೆ ಹೊರತು ಅಯೋಗ್ಯರಿಗಲ್ಲ. ಅಲ್ಲೂ ಅಷ್ಟೇ, ಯಾರೇ ಕಂಡರಲ್ಲಿ ಸೇರಿಸ್ಕೊಂಡು ಹೋಗೋದಿಲ್ಲ. ಯಾರಿಗೆ ದಾಟ ಅರ್ಹತೆ ಇದೆ ಅವರು ಮಾತ್ರ ಸೇರಿಸ್ತಾರೆ ಹೊರತು ಬೇರೆ ಅಲ್ಲ. ಇನ್ನೇ ರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯಸ್ತ ಭಾವಾದ ವಿಶುದ್ಧ ಬುದ್ಧಯ ಆರುಹ್ಯ ಕೃಷ್ಣೇಣ ಪರಂ ಪದಂ ತತಃ ಪತಂತ್ಯಧೋ ಅನಾದೃತ ಯುಷ್ಮದಂಘ್ಯ. ಇಲ್ಲೂ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕೆಲವು ದ್ವೀಪದ ಮಧ್ಯನೋ ನೀರಿನ ಮಧ್ಯ ವಾಸ ಮಾಡೋ ಜನ ಇರ್ತಿದ್ರು ಹಳ್ಳಿಗಳಲ್ಲಿ. ಅಥವಾ ನದಿ ದಾಟಬೇಕಾಗುತ್ತೆ, ಅದು ಈ ಕಡೆಯಿಂದ ಆ ಕಡೆ ಹೋಗಬೇಕಾಗುತ್ತೆ, ಅವು ಯಾವಾಗಲೂ ಅನೇಕ ಕಾರಣ ಓಡಾಡಬೇಕಾಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಪ್ರತಿಸತ್ತೆ ದುಡ್ಡು ಕೊಡೋ ಅಭ್ಯಾಸ ಇರೋದಿಲ್ಲ ಅವರಿಗೆ. ಏನ್ ಮಾಡಿಬಿಡ್ತಾರೆ, ಅಂಡ್ರೆ ವರ್ಷಕ್ಕೆ ಕೊಟ್ಟು ಕೊಡುಗೆ ಕೊಟ್ಬಿಟ್ರು. ಕಾಳ ಗಿಳ ಎಲ್ಲ ಹಿಂದಿನ ಕಾಲ ಅಗಸರಿಗೂ ಹಾಗೆ ಕೊಡ್ತಿದ್ದಿದ್ದು, ಪ್ರತಿಯೊಬ್ಬ ವರ್ಷಕ್ಕೆ ಚೌರಿಕರಿಗೆ ಕೂಡ ಕೊಡ್ತಿದ್ದ ಹಾಗೆ ವರ್ಷಕ್ಕೊಮ್ಮೆ ಕೊಡೋದೇ ಹೊರತು ಮಧ್ಯ ಮಧ್ಯೆ ಕೊಡೋ ಅಭ್ಯಾಸ ಇರಲಿಲ್ಲ. ಈಗಲೂ ಕೂಡ ಎಷ್ಟೋ ಕಡೆ ಅಲ್ಲಿ ಶಿಶುರ್ಪಾಲೆ ಆ ಕಡೆ ಹೋದ ದೋಣಿ ದಾಟಬೇಕಾದ್ರೆ ಅವರೆಲ್ಲ ದುಡ್ಡು ಕೂಡ ಹಾಗೆ ಹೋಗ್ಬಾಡ್ತಿರ್ತಾರೆ. ಅದು ಫ್ರೀ ಅಂತ ಅರ್ಥ ಅಲ್ಲ, ಅದು ಯಾವ ರೀತಿ ಅರ್ಥ, ಒಟ್ಟಿಗೆ ಕೊಡೋದು. ಬೇರೆಯವರು ಒದಗಿಸ್ಕೋತಾರೆ, ಅಲ್ಲಿಗೆ ಸಂಬಂಧಪಟ್ಟರೆ ಮಾತ್ರ ಬಿಡ್ತಾರೆ, ಉಳಿದವ್ರನ್ನ ಬಿಡೋದಿಲ್ಲ. ಅದಕ್ಕೆ ಸಜ್ಜನರಿಗೆ ಮಾತ್ರ ಅನುಗ್ರಹ ಮಾಡ್ತೀವಿ ಅಂದರೆ ಯಾರಿಗೆ ದೇವರನ್ನ ಭಕ್ತಿ ಇದೆ ಅವರಿಗೆ ನಾವೇ ಆಗಿ ವರ್ಕ್ ಮಾಡ್ತಾ ಇರೋದು, ಉಳಿದವರಿಗೆ ಮಾಡೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇದು ಹೋಲ್ಸೇಲ್ ಕಾಂಟ್ರಾಕ್ಟ್ ಇದೆ, ಆ ವ್ಯವಸ್ಥೆ ಇದೆ. ಇದನ್ನು ಭಕ್ತರಿಗೆ ಮಾತ್ರ ಅಂತ ವ್ಯವಸ್ಥೆ ಹೊರತು ಉಳಿದವರಿಗೆ ಅದಿಲ್ಲ ಅಂತ ತಿಳಿಸಿ. ಇನ್ನೇ ರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯ್ಯಸ್ತ ಭಾವಾದ ವಿಶುದ್ಧ ಬುದ್ಧಯ ಆರುಹ್ಯ ಕೃಷ್ಣೇಣ ಪರಂ ಪದಂ ತತ್ ತತಃ ಪತಂತ್ಯಧೋರಾದೃತ ಯುಷ್ಮದಂಘ್ಯ. ಏ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯಿ ಅಸ್ತ ಭಾವಾತ್ ಅವಿಶುದ್ಧ ಬುದ್ಧಯ ಆರುಹ್ಯ ಕೃಷ್ಣೇಣ ಪರಂ ಪದಂ ತತಃ ಪತಂತಿ ಅಧಃ ಅನಾದೃತ ಯುಷ್ಮದಂಘ್ಯ. ಅದೇನಾಗಿ ಯುಷ್ಮದಂಘಯ ಇರಬೇಕದು, ಯುಷ್ಮದಂಘಯ ಅದು ಸರಿಯಾದ. ಪತಂತ್ಯಧೋ ಅನಾದೃತ ಯುಷ್ಮದಂಘಯ. ಏ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನಃ. ಹೇ ಅರವಿಂದಾಕ್ಷ, ಹಿಂದೂ ಕೂಡ ಹಾಗೆ ಹೇಳಿದ್ರು, ಅಂಬುಜಾಕ್ಷ ಅರವಿಂದಾಕ್ಷ ದೇವರನ್ನ ವಿಶೇಷ ಪುಂಡರೀಕಾಕ್ಷ ಅಂತ ಉಪಾಸನೆ ಮಾಡೋದು ಬಹಳ ಶ್ರೇಷ್ಠ. ಆಚಾರ್ಯ ಬೇರೆ ಭಾಷೆಯಲ್ಲಿ ಬರೀತಾರೆ ಉಪನಿಷತ್ತಾಕ್ಷದಲ್ಲಿ, ವಿರೂಪಾಕ್ಷ ಅವರು ಸ್ಪೆಷಲ್ ನೇಮ್ ಅವರು, ಪುಂಡರೀಕಾಕ್ಷ ಈತನಿಗೆ ಹೆಸರು, ಸಹಸ್ರಾಕ್ಷ ಇಂದ್ರದೇವರ ಹೆಸರು ಗೊತ್ತಾನೆ, ಸಹಸ್ರಾಕ್ಷ ಅವರಿಗೆ ಹೆಸರು. ಅಂದ್ರೆ ಆ ಹೆಸರುಗಳಲ್ಲೇ ಏನಿದೆ ವೈಶಿಷ್ಟ್ಯ ಇದೆ. ದೇವರು ಅಂಬು ಪುಂಡರೀಕಾಕ್ಷ ಅಂದ್ರೆ ಏನರ್ಥ, ಪೂರ್ತಿಯಾಗಿ ಅರಳಿದ ಕಣ್ಣಿರವನು ಅಂತ. ಕಣ್ಣಿಂದ ಏನು ಗೊತ್ತಾಗುತ್ತೆ, ಇಡೀ ಫೇಸ್ ಗೊತ್ತಾಗುತ್ತೆ. ಫೇಸಿಂದ ಏನು ಗೊತ್ತಾಗುತ್ತೆ, ಇಡೀ ಮೈಂಡ್ ಗೊತ್ತಾಗುತ್ತೆ. ಫೇಸ್ ಇದು ಇಂಡೆಕ್ಸ್ ಆಫ್ ಮೈಂಡ್, ಅದು ಕಣ್ಣು ಆಮೇಲೆ ಮುಖ ಆಮೇಲೆ ಮನಸ್ಸು. ದೇವರು ಕಣ್ಣು ನೋಡಿ ಏನು ಗೊತ್ತಾಗುತ್ತೆ, ಆನಂದಪೂರ್ಣ. ಅವು ಕಣ್ಣು ಇಡೀ ಅವನ ಮನಸ್ಥಿತಿ ಹೇಳುತ್ತೆ, ಯಾಕೆ ಡಲ್ ಆಗಿದ್ದೀರಿ, ಯಾಕೆ ಬ್ರೇಟ್ ಆಗಿದೆ ಎಲ್ಲ ಹೇಳೋದು ಯಾವುದದು, ಕಣ್ಣು. ದೇವರು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಏನಂತ, ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನ, ಸದಾ ಆನಂದಪೂರ್ಣ. ಆ ದೃಷ್ಟಿಯಿಂದ ಕಣ್ಣಿನಲ್ಲೂ ಮಹತ್ವ ಇದೆ ಅಂತ ಹೇಳೋದಕ್ಕೋಸ್ಕರ ಮಧ್ಯೆ ಮಧ್ಯೆ ಪುಂಡರೀಕಾಕ್ಷ. ಪುಂಡರೀಕಾಕ್ಷ ಅಂತ ಎಲ್ಲರೂ ಬಂದ ಮೇಲೆ ಅದು ಯಾರಾಗಿರ್ಬೇಕು, 100% ಪುಂಡರೀಕಾಕ್ಷ ದೇವರಿಂದ. ಉಳಿದವರಿಗೆ ಅದು ಕಾವ್ಯವಾಗಿ ಹೇಳಬೇಕೆ ಹೊರತು, ನೂರಕ್ಕೆ ನೂರಷ್ಟು ಹೇಳಬೇಕಾದ್ರೆ ಹೇಳಬೇಕಾದ್ದು ದೇವರಿಗೆ. ಆ ಪದಕ್ಕೆ ಮತ್ತೆ ಮತ್ತೆ ಪದ ಉಪಯೋಗಿಸ್ತಾರೆ. ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ, ಪುಂಡರೀಕಾಕ್ಷ ಸ್ಮರಣೆ ಮಾಡಿ ಶುದ್ಧನಾಗಿ ಬಿಡ್ತಾನೆ. ಅದು ಯಾರು ಪುಂಡರೀಕಾಕ್ಷ ಅಂದ್ರೆ ವಿಷ್ಣು ಅಂತ ಅರ್ಥ. ಆ ರೀತಿ ಆ ಏನ ಸುಮ್ಮನೆ ಒಳ್ಳೆ ಕಣ್ಣಿದೆ ಅಂತ ಅಷ್ಟೇ ಅರ್ಥ. ಕಡೆ ಎರಡು ಕವಿಗಳೆಲ್ಲ ಎಲ್ಲ ಕಂಡವರೆಲ್ಲ ಪುಂಡರೀಕಾಕ್ಷ ಅಂತಾನೆ ಹೇಳೋದು, ಕಮಲಾಕ್ಷಿ ಕಮಲಾಕ್ಷ ಗಣ್ಣಿಸಿದ ಕಮಲಾಕ್ಷಿ ಅವ್ರ ಕಮಲಾಕ್ಷ. ಕಣ್ಣಿಲ್ಲದೆ ಹೋದ್ರೆ ಅದಕ್ಕೆ ರಾಘವೇಂದ್ರದಲ್ಲಿ ಬರುತ್ತಲ್ಲ, ಒಕ್ಕಣ್ಣನ್ನು ಪುಂಡರೀಕಾಕ್ಷ ಅಂತ ಕರೆದು ಬಿಡ್ತಾರೆ. ಕರ್ಣ ಪರ್ಯಂತ ನೇತ್ರಂ ಭಕ್ಷಣಾಕಾಣಂ ಕರ್ಣ ಪರ್ಯಂತ ನೇತ್ರಂ, ಅದು ಕಾವ್ಯ ಸ್ವಾರ್ಥ ಎಲ್ಲ ಸೇರಿಕೊಂಡಿರುತ್ತೆ. ದೇವ್ರ ಬಗ್ಗೆ ಹಾಗಲ್ಲ, ಪುಂಡರೀಕಾಕ್ಷ ಪುಂಡರೀಕಾಕ್ಷನೇ. ಅದಕ್ಕೆ ಅರವಿಂದಾಕ್ಷ ಅನ್ನೋ ಪದ ಬಹಳ ಮುಖ್ಯವಾದ ಪದ. ಅಂದ್ರೆ ಸಾಮಾನ್ಯ ಕವಿ ವಾಕ್ಯಗಳನ್ನು ನೋಡೋದು ಬೇಡ. ಆಚಾರ ಶಾಸ್ತ್ರ ಓದಾಗ ಏನು ಗೊತ್ತಾಗುತ್ತೆ ಅಂದ್ರೆ, ಪ್ರತಿಯೊಂದಕ್ಕೊಂದು ವೈಶಿಷ್ಟ್ಯ ಇರುತ್ತೆ. ಆ ಪದ ಉಪಯೋಗಿಸ್ಬೇಕಾದ್ರೆ ಒಂದು ಮಹತ್ವಪೂರ್ಣವಾದ ಹಿನ್ನೆಲೆ ಇರಬೇಕೆ ಹೊರತು ಸುಮ್ಮನೆ ಹೇಳೋದಲ್ಲ. ಯಾರ ಬಗ್ಗೆ ಮಾತಾಡೋದು, ದೇವ್ರ ಬಗ್ಗೆ ಮಾತಾಡೋದು. ಏ ಅನ್ಯೇ ಅರವಿಂದಾಕ್ಷ ವಿಮುಕ್ತ ಮಾನಿನಃ ತ್ವಯಿ ಅಸ್ತಭಾವಾತ್ ಅವಿಶುದ್ಧ ಬುದ್ಧಯ ಪುಂಡರೀಕಾಕ್ಷ. ಯಾರು ವಿಮುಕ್ತ ಮಾನಿನಃ, ತಾವು ಬಿಡುಗಡೆ ಹೊಂದಿ ತಿಳ್ಕೊಂಡ್ಬಿಡ್ತಾರಂತ ಅಹಂಕಾರಿರ್ತಾರಲ್ಲ, ಆ ವಿಮುಕ್ತ ಮಾನಿಗಳು, ಇನ್ನೇ ನಾವು ಮುಕ್ತರಾಗೇ ಬಿಟ್ಟಿದ್ದೇವೆ ಅಂತ ಭ್ರಮೆ ಅನೇಕರಿಗೆ. ತ್ವಯಿ ಅಸ್ತಭಾವ, ಆಮೇಲೆ ನನ್ನ ಭಕ್ತಿ ಕಳ್ಕೊಂಡ್ಬಿಡ್ತಾರೆ, ನಿನ್ನ ಹಿಡಿತಾರೆ ಕೈ ಬಿಟ್ಬಿಡ್ತಾರೆ. ಆಮೇಲೆ ಅವಿಶುದ್ಧ ಬುದ್ಧಯ, ಅವರು ಯಾರವರು, ಶುದ್ಧ ಬುದ್ಧಿ ವಿಶುದ್ಧ ಬುದ್ಧಿ ಅವಿಶುದ್ಧ ಬುದ್ಧಿ, ಮತ್ತೆ ಬುದ್ಧಿ ಇರಬೇಕು, ಶುದ್ಧ ಬುದ್ಧಿ ಇರಬೇಕು ವಿಶುದ್ಧ ಬುದ್ಧಿ ಇರಬೇಕು. ಅದಿಲ್ಲದೆ ಅವರೆಲ್ಲ ಏನ್ ಮಾಡ್ತಾರೆ, ಅಸ್ತಭಾವರು. ಅಸ್ತಭಾವರು ಅಂದ್ರೆ ಭಾವ ಅಂದ್ರೆ ಭಕ್ತಿ, ಭಕ್ತಿ ಕಳ್ಕೊಂಡ್ಬಿಡ್ತಾರೆ ಕೆಲಸ ಆದ್ಮೇಲೆ, ಕೆಲವು ಭಕ್ತಿ ಕಳ್ಕೊಂಡ್ಬಿಡ್ತಾರೆ ಅವರೆಲ್ಲ ಕೂಡ. ಆನಂದ ಸಾಮ್ಯ ಇತ್ಯಾದಿಗಳು ಏನ್ ಹೇಳ್ತಾರೆ ಇಂಡೈರೆಕ್ಟ್ಲಿ, ಆನಂದ ಸಾಮ್ಯ ಹೇಳಿದ್ರೆ ಭಕ್ತಿ ಕಾನ್ಸೆಪ್ಟ್ ಹೋಯ್ತು. ಸಮಾಧಾನದಲ್ಲಿ ಏನ್ ಮಾಡೋದಿಲ್ಲ ಯಾವಾಗಲೂ, ಸ್ನೇಹ ಮಾಡಿದ್ರೆ ಭಕ್ತಿ ಮಾಡೋದಿಲ್ಲ. ಭಕ್ತಿ ಮಾಡಕ್ಕೆ ಏನಾಗಿರ್ಬೇಕು, ಅವರು ದೊಡ್ಡವರಾಗ್ಬೇಕು. ಭಕ್ತಿಯಲ್ಲಿ ಆನಂದ ಸಾಮ್ಯ ಬಂದುಬಿಟ್ರೆ ದೇವರಲ್ಲಿ ಏನ್ ಮಿಸ್ ಆಗುತ್ತಾಗ, ಭಕ್ತಿ ಹೋಗ್ಬಿಡುತ್ತೆ. ಭಕ್ತಿ ಒಂದು ಅನಾದಿ ನಿತ್ಯ ಅಂತ ಶಾಸ್ತ್ರ ಹೇಳುತ್ತೆ. ಅನಾದಿನಿತ್ಯ ಸಜ್ಜೀವರ ಸ್ವರೂಪ ಅದು. ಸೊ ಭಕ್ತಿ ಸ್ವರೂಪ ಅಂದಮೇಲೆ ತಾರತಮ್ಯನ ಸ್ವರೂಪ ಆಗಬೇಕಾಗುತ್ತೆ. ವಿಷ್ಣು ಸರ್ವೋತ್ತಮತ್ವ ಏನಾಯ್ತು ಅಲ್ಲಿಗೆ? ಎಲ್ಲ ಕಾಲದಲ್ಲೂ ಉಳಿಬೇಕು. ಸಾಮ್ಯ ಅಂಬುದು ಯಾವ ಕಾಲಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಸ್ತಭಾವ ಭಕ್ತಿ ಕಳೋಗ್ಬಿಡ್ತಾರೆ. ಭಾವೋ ಭಕ್ತಿ ಸಬುದ್ದಿಷ್ಟ ಅಂತ ಹೇಳಿದ್ದಾರೆ. ಆರುಹ್ಯ ಕೃಷ್ಣೇಡ ಪರಂಪದಂ ತತಃ, ಏನೋ ಇಷ್ಟು ಸ್ವಲ್ಪ ಭಕ್ತಿ ಇದ್ದಕ್ಕೆ ಏನಾದರೂ ಸ್ವಲ್ಪ ಬೇರೆ ಒಳ್ಳೆ ಜಾಗ ಹೋಗ್ಬಿಡ್ತಾರೆ. ಆಮೇಲೇನಾಗುತ್ತೆ? ತತಃ ಪತಂತಿ, ಅಲ್ಲಿಂದ ತಪ್ಪಂತ ಬಿಡ್ತಾರೆ. ಭಕ್ತಿ ಕಳ್ಕೊಂಡ್ರಲ್ಲ ತತಃ ಯಾಕೆ? ಅನಾದೃತ ಯುಷ್ಮದಂಘಯ, ನಿನ್ನ ಪಾದದ ಬಗ್ಗೆ ಭಕ್ತಿ ಕಳ್ಕೊಂಡ್ರಲ್ಲ ಅದಕ್ಕೆ ಬಿದ್ದು ಹೋಗ್ಬಿಡ್ತಾರೆ. ಹೀಗೆ ಭಕ್ತಿ ಏನು ಎಲ್ಲ ಸ್ಟೇಜಲ್ಲೂ ಬೇಕು. ಮೊದಲಿನಿಂದ ಹಿಡಿದು ಕೊನೆವರೆಗೂ ಭಕ್ತಿ ಬೇಕಲ್ಲ, ಅದನ್ನು ಹೇಳ್ತಾ ಇದ್ದ. ತಥಾಪಿ ಒಳ್ಳೆ ಪದ ಅದು. ವಿಮುಕ್ತಾ ವಯಮಿತ್ಯ ಅಭಿಮಾನಿನೋ ಯಶಾಮಸ್ತಿ ಇತಿ ಅಭಿಮಾನ, ನಾವು ಬಿಡುಗಡೆ ಹೊಂದಿಬಿಟ್ಟಿದ್ದೇವೆ. ಇವತ್ತು ಅವ ನಾಲ್ಕು ಅಕ್ಷರ ಓದ್ದವ್ರಿಗೆ ಏನಾಗ ಬಿಟ್ಟಿರ್ತಾಗಲೇ ತಾನಾಗ್ಲಿ ನಾನು ಸುಧಾವರದ ಜೈತೀರ್ಥರು ಹೇಳ್ತಾರೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸುಧಾ ಓದ್ದವ್ರ ಅಹಂಕಾರ ಎಷ್ಟು ಪಜಿತಿ ಆಗುತ್ತೆ? ಸುಧಾ ಬರದವರಿಗೆ ಅಹಂಕಾರ ಇಲ್ಲ ಅಂದಮೇಲೆ ಸುಧಾ ಓದ್ದವರಿಗೆ ಎಷ್ಟು ಪಜಿತಿ ಆಗೋದಿಲ್ಲ? ಈಗ ಅದು ನೋಡಿದ್ರೆ ಗಾಬರಿ ಆಗಿಬಿಡ್ಬೇಕಾಗ. ಎಷ್ಟು ಹೇಳ್ತಾರೆ ಅವ್ರು ಅಷ್ಟೇ. ಅಂಥ ಗ್ರಂಥ ಅತ್ಯದ್ಭುತ ಗ್ರಂಥ ಬರೆದ್ಬಿಟ್ಟು ನನಗೇನು ಬರೋದಿಲ್ಲ ಅಂಬ ರೀತಿ ಮಾತಾಡೋದು ನೋಡಿಬಿಟ್ರೆ ವಿನಯದ ಪರಾಕಾಷ್ಠೆ ತೋರಿಸಿತ್ತು. ಗೊತ್ತಾಯ್ತಾ? ಅದನ್ನ ಆದರೂ ಅದು ಸ್ವಲ್ಪ ಓದಿರ್ತಾರೆ, ಅಲ್ಲ ಸ್ವಲ್ಪ ಓದಿರ್ತಾರೆ ಅಷ್ಟೇ, ಮತ್ತೆ ಪೂರ್ತಿ ಕೂಡ ಅಲ್ಲ. ಅಂಥದ್ದರ ಓದಿದ್ದೇವೆ ಅಂತ ಹೇಳಿದ್ರೆ ಸುಧಾ ಓದಿದ ಪಂಡಿತ ಅಂತ ಕರ್ಕೊಳ್ಳಿ. ಸುಧಾ ಪಂಡಿತ ಅಂತ ಕರ್ಕೋಬೇಕಾ? ಸುಧಾ ಬರದ ಪಂಡಿತರು ಅವರು. ಸುಧಾ ಓದಿದ ಪಂಡಿತರು ಬೇರೆ, ಸುಧಾ ಬರದ ಪಂಡಿತರು ಬೇರೆ. ಅದು ಅರ್ಥ ಮಾಡಿಕೊಂಡ್ರೆ ಯಾವ ಕಾಲಕ್ಕೂ ಸ್ವಲ್ಪ ವಿಮುಕ್ತ ಮಾನಿಗಳಾದರೂ ಬಿದ್ದು ಹೋಗ್ಬಿಡ್ತಾರೆ. ಅದು ಪದ ಆರುಹ್ಯ ಕೃಷ್ಣೇಣ, ಕಷ್ಟಪಟ್ಟು ಹತ್ತಿದ ಪದ, ಇಷ್ಟು ಸಾಧನೆ ಮಾಡಿದ್ದೆಲ್ಲ ಕಳ್ಕೊಂಡ್ಬಿಡ್ತಾರೆ. ಇದು ಪದ್ಧತಿ ಆಗಿತ್ತು. ದುರ್ಯೋಧನ ಎಲ್ಲಿ ಹೋದ, ಕೃಷ್ಣ ಹತ್ರ ಹೋದ, ಎಷ್ಟು ಅನುಕೂಲ ಇತ್ತು ಅವನಿಗೆ, ಅದೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಾಹಂ ರಾಜಾರಾಜ ಉಪಾಸ್ಯೇ ಪಾದಯೋ ರೀತಿ, ರಾಜಾರಾಜ ನಾನು, ನಾನ್ಯಾಗಿ ತಲೆಬಾಬು ಅನ್ಕೊಂಡ. ಅಲ್ಲಿ ಬರ್ಬೇಕಾಗ ಕಷ್ಟಪಟ್ಟು ಬಂದು ಆಮೇಲೆ ಏನ್ ಮಾಡಿ ಅಹಂಕಾರ ತೋರಿಸ್ತೆ. ಒಂದು ತಿಂಗಳು ಬಂದು ಎಲ್ಲ ಸರ್ವನಾಶ ಕಂಡುಬಿಟ್ಟೆ, ವಂಶ ನಿರ್ವಂಶ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ಪತಂತ್ಯಥ ಅನಾದೃತ ಯುಷ್ಮದಂಘಯ, ಇದರಿಂದ ದೇವರು ಬಿಟ್ಟವ್ರ ವಿಷಯ ಬೇರೆ, ಹಿಡಿದ್ರು ಕೂಡ ಸರಿಯಾಗಿ ಹಿಡದೆ ಹೋದ್ರೆ ಅವರು ಬಿದ್ದು ಹೋಗ್ಬಿಡ್ತಾರೆ ಎಂಬ ವಿಷಯ ಬಂತು. ಕೃಷ್ಣೇಣ ಮಹತಾ ಆಯಾಸೇನ ಪರಂಪದಂ ಭಗವತ್ಪ್ರಾಪ್ತಿ ನಿಮಿತ್ತ ಯೋಗ ಆರುಹ್ಯ ಸನ್ಯಾಸಾಶ್ರಮಂ ಪ್ರಾಪ್ಯ. ಇನ್ನೊಂದು ದೃಷ್ಟಾಂತ ಬೇರೆ ಕೊಡ್ತಾರೆ. ಒಂದು ದೊಡ್ಡ ಭೂಲೋಕದಲ್ಲಿ ದೊಡ್ಡದು ಅಂದರೆ ಸನ್ಯಾಸಾಶ್ರಮ, ಅಹಂಕಾರ ಬಿದ್ದೋಗ್ತಾರೆ, ಎದುರು ಬಿದ್ದೋಗ್ತಾರೆ. ಅಲ್ಲೂ ಕೂಡ ವಿನಯ ಇರಬೇಕೆ ಹೊರತು ಯಾವ ಕಾಲಕ್ಕೆ ಎಚ್ಚರ ತಪ್ಪಾಗಿಲ್ಲ. ಎಷ್ಟೋ ಸರ್ತೆ ಡ್ರೈವಿಂಗ್ ಅಂಬೋದು ಎಷ್ಟು ಡೇಂಜರಸ್ ಅಂದರೆ, ಘಾಟ್ ಸೆಕ್ಷನ್ ಕೇರ್ಫುಲ್ ಆಗಿರಬೇಕು ಅಲ್ಲ, ಪ್ಲೇನ್ ರೋಡ್ ಕೇರ್ಫುಲ್ ಆಗಿರಬೇಕು ಅಲ್ಲ, ಸ್ಮಾಲ್ ಸ್ಟ್ರೀಟಲ್ಲಿ ಕೇರ್ಫುಲ್ ಆಗಿರಬೇಕು ಇಲ್ಲ, ಡೇ ಅಲ್ಲ ನೈಟ್ ಅಲ್ಲ. ಗೊತ್ತಾಯ್ತಾ? ಗೇಟ್ ಒಳಗೆ ಎಂಟರ್ ಆಗಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬೋದು. ಹಿಂದೆ ಹೇಳಿದ್ದೆ, ಒಬ್ಬ ನಮ್ಮ ಫ್ರೆಂಡ್ ಒಬ್ಬ ಕೊಲಿಗೆ ಒಬ್ಬರಿಗೆ ಆಗಿದ್ದ ಹಾಗೇನಪ್ಪ, ಹೊಸ ಕಾರ್ ತಂದ ಮನೆಗೆ ಎಲ್ಲ ಮಾಡ್ಕೊಂಡ, ಪಾರ್ಕ್ ಮಾಡ್ಬೇಕಾದ್ರೆ ಡ್ಯಾಶ್ ಹೊಡೋ, ಸ್ಪಾಟ್ ಡೆತ್ ಅಲ್ಲಿ. ಅದು ಎಷ್ಟರಲ್ಲಿ ಕೇರ್ಫುಲ್ ಆಗಿರಬೇಕು, ಥ್ರೋಟ್ ಕೇರ್ಫುಲ್ ಆಗಿರಬೇಕು. ಅದು ದೇವರ ಆರಾಧನೆ ಮಾಡೋರು ಹೇಗಿರಬೇಕು ಅಂತ ಕೇಳಿದ್ರೆ ಯಾವ ಕಾಲಕ್ಕೆ ಏನಾಗಬಾರ್ದು, ಇನ್ನೇನು ಸಾಧಿಸಿಬಿಟ್ಟೇನೋ ಭ್ರಮೆಗೆ ಒಳಗಾಗಬಾರ್ದು. ಅಲ್ಲಿ ವಿನಯ ಇರಬೇಕೇ ಹೊರತು ಅಹಂಕಾರ ಬರಬಾರ್ದು. ವಿಮುಕ್ತಾ ವಯಮಿತ್ಯ ಅಭಿಮಾನೋ ಯಶಾಮಸ್ತೀತಿ ತಚ್ಚೀಲಕೋ ನಿನಿಹಿ ಹೇ ವಿಮುಕ್ತೇತಿ ವಾ ಹೇ ಅಭಿಮಾನ ಏವ ಭ್ರಂಶೇ ಭ್ರಂಶೇ ಕಾರಣಮಿತ್ಯರ್ಥ. ಇದಕ್ಕೆಲ್ಲ ಯಾತಕ್ಕೆ ಕಾರಣ ಆಯಿತು ಅಂದರೆ ಅಭಿಮಾನ. ಎಂಥ ಅಭಿಮಾನ? ದುರಭಿಮಾನ. ಎಲ್ಲೆಲ್ಲಿ ಅಭಿಮಾನ ಅಂತ ಹೇಳ್ತಾರೋ ದುರಭಿಮಾನ ಅಂತ ಅರ್ಥ. ಅದಕ್ಕೆ ವಿಮುಕ್ತೋ ಅತ್ಯಕ್ತಶ್ಚಾಸೋ ಮಾನಸ್ಯ ಅಭಿಮಾನ ಸೋಸ್ತಿ ಯಶಾಂತೆ ಇತಿ ವಾ. ಅಥವಾ ಸರಿಯಾದ ಒಂದು ಜ್ಞಾನ ಬಂದೇ ಇಲ್ಲ ಅವರಿಗೆ. ಅಂಥವ್ರು ವಿಮುಕ್ತ ಮಾನಿನಃ, ಮಾನ ಅಂದರೆ ಜ್ಞಾನ, ಜ್ಞಾನರಹಿತರು ಅಂತ ಅರ್ಥ ಎಲ್ಲ ಕೂಡ. ಒಂದು ಕಡೆಗೆ ನೋಡಿದರೆ ನಾವು ಮುಕ್ತರಾಗಿದ್ದೇವೆ ಅಂತ ಭ್ರಮೆಗೊಳಗಾದವರು, ಅಥವಾ ನಮಗೆ ಜ್ಞಾನ ಬಂದಿದೆ ಅಂತಕ್ಕಂಥ ಭ್ರಮೆಗೊಳಗಾದವರು, ಜ್ಞಾನ ಬರದೇ ಇದ್ದ ಜನಗಳು, ಅವರೆಲ್ಲ ಬಿದ್ದು ಹೋಗಿಬಿಡ್ತಾರೆ. ಯಥಾನತೇ ಮಾಧವತಾವಕಾ ಕ್ವಚಿತ್ ಹಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸಹೃದಾಹ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯಾಹ ವಿನಾಯಕಾನೀಕಮುಪ ಅನೀಕಪ ಮೂರ್ಧ ಸುಪ್ರಭೋ ತಥಾನತೇ ಮಾಧವ ತಾವಕಾಹ ಕ್ವಚಿತ್ ಭ್ರಶ್ಯಂತಿ ಮಾರ್ಗಾತ್ ತ್ವಯಿ ಬದ್ಧ ಸಹೃದಾಹ ತ್ವಯಾ ಅಭಿಗುಪ್ತಾಹ ವಿಚರಂತಿ ನಿರ್ಭಯಾಹ ವಿನಾಯಕಾನೀಕಪಂ ಅಲ್ಲ ವಿನಾಯಕಾನೀಕಪ ಮೂರ್ಧಸು ಪ್ರಭೋ. ಇದೆ ಕಾಂಟ್ರಾಸ್ಟ್ ಮಾಡ್ತಾರೆ ಈಗ. ಅವರು ಬಿದ್ದು ಹೋಗ್ಬಿಡ್ತಾರೆ ಅಹಂಕಾರ ಪಟ್ಟು. ಆದರೆ ಹೇ ಮಾಧವ ತಾವಕಾಹ ತಥಾನ, ನಿನ್ನೋರು ಮಾತ್ರ ಹಾಗಾಗೋದಿಲ್ಲ, ಅವ್ರು ನಿನ್ನ ಬಿಡ್ತಕ್ಕಂಥದ್ದನ್ನಕ್ಕೆ ಅಹಂಕಾರ ಬಂದು ಹಾಳಾಗಿಬಿಡ್ತಾರೆ. ತಥಾನತೇ ಮಾಧವ ತಾವಕಾಹ ಕ್ವಚಿತ್ ಭ್ರಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸಹೃದಾಹ. ನಿನ್ನವರ ರಕ್ಷಣೆ ಏನು ಅಂದರೆ ಬದ್ಧ ಸಹೃದಾಹ, ಬದ್ಧ ಭಕ್ತಿಯವರಿಗೆ, ಯಾವ ಕಾಲಕ್ಕೂ ಭಕ್ತಿ ಬಿಡೋರಲ್ಲ ಅವರು. ಅಂಥವರು ತ್ವಯಿ ಬದ್ಧ ಸಹೃದಾಹ ತಾವಕಾಹ ಕ್ವಚಿದಪಿ ಮಾರ್ಗಾತ್ ನ ಭ್ರಶ್ಯಂತಿ, ಎಂದು ಸನ್ಮಾರ್ಗದಿಂದ ಅವರು ದೂರ ಹೋಗೋದೇ ಇಲ್ಲ, ಯಾವಾಗಲೂ ಹಾಗಿರ್ತಾರೆ. ಅವರು ಹೇಗೆ ಮೇಲಕ್ಕೆ ತಪ್ಪಂತ ಬಿದ್ದರು ಆ ರೀತಿ ಅವರು ಬೀಳೋದೇ ಇಲ್ಲ, ಒಂದು ಸ್ಟೇಜು ಮೇಲಕ್ಕೆ ಹೇಳೋದೇ ಇಲ್ಲ. ಎಲ್ಲಿ ಹೇಳುತ್ತಾರೆ ಅಂದ್ರೆ ಅದಕ್ಕೆ ಹೇಳಿ ಬದ್ಧ ಸೌಹೃದ ಅಂತ ಹೇಳಿದ್ರಿಂದ ಅದು ಪ್ರಾರಬ್ಧವಶಾತ್ ಹೇಳಿ ಎಷ್ಟು ಹೇಳ್ತಾ ಹೇಳಿ ಎಷ್ಟು ಹೇಳ್ತಾರೋ ಅವರು ಸ್ವಲ್ಪ ಹೇಳಿದ ಸರಿ ಹೋಗ್ಬಿಡ್ತಾರೆ. ಈ ಪೂರ್ತಿ ಬೀಳೋದು ಬೇರೆ ಎಡೋ ಸ್ವಲ್ಪ ಎಳೋದು ಬೇರೆ. ಎಡದವನು ಬಿದ್ದ ಅಂತ ಕರೆಯೋದಿಲ್ಲ, ಬಿದ್ದವನು ಬಿದ್ದ ಅಂತ ಎಳೆದು ಎಳೆದ ಅಂತಾರೆ ಅಷ್ಟೇ. ಭಕ್ತರು ಎಡುತ್ತಾರೆ ಬೀಳೋದಿಲ್ಲ, ಅದನ್ನು ಹೇಳ್ತಿರೋ ಭಕ್ತರು ಬೀಳೋದಿಲ್ಲ. ನಿನ್ನ ಮಾಯವ ಗೆಲುವನಾವನು ಅಂತ ಹೇಳ್ಬೇಕಾ ಮುಂದೆ ಹೇಳ್ತಾರೆ. ರುದ್ರದೇವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರೇನು ಮಾಡಿದ್ರಂತೆ, ಮುಗಿನ ರೂಪರು ಇದಾಗಿಬಿಟ್ರು. ಕೊನೆಗೇನಾಯ್ತು ಅಲ್ಲಿಗೆ, ಕಿಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯ್ಯ. ಕಿಡಿಸಿ ಉಳಿಸಿದ, ಹಾಳು ಮಾಡಲಿಲ್ಲ, ಉಳಿಸಿದ. ಆದರೆ ಭಕ್ತರು ಎಡುತ್ತಾರೆ ಹೊರತು ಬೀಳೋದಿಲ್ಲ, ಅದು ಬಹಳ ಇಂಪಾರ್ಟೆಂಟ್. ಪ್ರಶ್ನೆಯಲ್ಲೇ ಉತ್ತರ ಇದೆ. ಭಕ್ತರು ಎಡವಿದ ಮಾತು ಉಂಟು ಅಂದ್ರೆ ಬಿದ್ದ ದುಷ್ಟಾಂತ ಇಲ್ಲ ಅಂತ ಅರ್ಥ. ಈ ಬದ್ಧ ಆಗಲು ಎಡದೇ ಇರೋ ಭಕ್ತರು ಇದ್ದಾರೆ, ರುಜುಗಳು ಎಂದು ಎಡದೇ ಇರತಕ್ಕಂಥ ಭಕ್ತರು. ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯಾಹ, ನಿನ್ನಿಂದ ಅಭಿಗುಪ್ತಾ ವಿಧಃ ಗುಪ್ತಾ ಗುಪು ರಕ್ಷಣೆ ಎಲ್ಲ ಕಡೆಯಿಂದ ರಕ್ಷಿತರಾಗಿರ್ತಕ್ಕಂಥ ಅವರು ನಿರ್ಭಯಾ ವಿಚರಂತಿ ಎಲ್ಲರೂ ಅಭಯ. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಭಕ್ತರ ಮೊದಲ ಲಕ್ಷಣ ಏನು ಅಂದ್ರೆ ದೈವಿ ಸಂಪತ್ತಿನ ಮೊದಲ ಲಕ್ಷಣ ಏನು, ಅಭಯ, ನಿರ್ಭಯವಾಗಿರೋದು. ಯಾತಕ್ಕೆ ಭಯ ಇಲ್ಲ ಅಂತ ಕೇಳಿದರೆ, ಆಫೀಸ್ ಬಾಸ್ ಬೇಕಾಗಿಬಿಟ್ಟಿರ್ತಾನೆ, ಇವನು ಏನು ಭಯ ಹೇಳಲಿಕ್ಕೆ ಓಡಾಡ್ತಿರ್ತಾನೆ. ಹಾಗೇನೆ ಉಳಿದವ್ರು ಏನು ಹೇಳೋದು ಕೇರ್ ಮಾಡೋದಿಲ್ಲ, ಯಾಕೆ ಬಾಸ್ ಬೇಕಾಗಿದ್ದಾನೆ. ಗೊತ್ತಾಯ್ತಾ, ದೇವರಲ್ಲಿ ಭಕ್ತಿ ಇದ್ದಾರೆ, ದೇವರಿದ್ದಾರೆ, ಇವರೆಲ್ಲ ಏನು ಗಲಾಟೆ ನಿರ್ಭಯ ಬಿದ್ದುಬಿಡ್ತಾನೆ. ಅವನು ಹೇಳೋದು ಎದುರಾಗಿದ್ದರೂ ಕಂಟ್ರೋಲ್ ಸೆಲೆಕ್ಟ್ ಹೇಳ್ಬೇಕಾಗ ಸರಿ ಮಾಡ್ರಿ ಅವನ್ನ ಅಂತ ಹೇಳಿಬಿಟ್ಟು ಕಂಟ್ರೋಲ್ ಕಾಲು ಹಿಡಿಬೇಕು. ಅದರಿಂದ ಬಾಸನ್ನು ವರಿಸಿದವನಿಗೆ ಆಫೀಸ್ನಲ್ಲಿ ಭಯ ಆಗಿರೋದಿಲ್ವೋ, ದೇವ್ರನ್ನ ವರಿಸಿದವರಿಗೆ ಏನು ಇರೋದಿಲ್ಲ, ಆವ ಭಯವಿಲ್ಲ ಪರಾವರೇಶ ಜಗನ್ನಾಥ ದೇವ್ರ ನಾಮ ಇದೆ. ದೇವ್ರನ್ನ ವರಿಸಿದವರಿಗೆ ಭಯದ ಹೆಸರೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ವಿಚರಂತಿ ನಿರ್ಭಯಾಹ. ಆ ಪ್ರಹ್ಲಾದ ದೊಡ್ಡ ದೃಷ್ಟ ಅಂತ, ಅದಕ್ಕೆ ಎಷ್ಟು ಮಾಡಿದ್ರು ಕೂಡ ಏನು ಮಾಡಲಿಲ್ಲ, ಭಯ ಪಡಲೇ ಅನುಕಂಪ ಪಡ್ತಿದ್ದ ಅವ್ರ ಮೇಲೆಲ್ಲ. ಎಂಥ ಮೂರ್ಖರು ಇರಲ್ಲ, ಅದು ಅಷ್ಟೇ ಹೊರತು ವಿಷ್ಣುಪುರಾಣದಲ್ಲಿ ಬರ್ತದೆ. ಆ ಕೃತ್ಯ ಮಾಡಿರ್ತಾರೆ ಅವರು, ಕೃತ್ಯ ಅಂದರೆ ಮಾಟದ ದೈತ್ಯ ಶಕ್ತಿ. ಪ್ರಹ್ಲಾದನ ತಿನ್ನಕ್ಕೆ ನಾಶ ಮಾಡಲಿಕ್ಕೆ ಅದು ಬಿಟ್ಬಿಡ್ತಾರೆ, ಅದು ಪ್ರಹ್ಲಾದ ಸ್ತೋತ್ರ ಮಾಡಿಬಿಡ್ತಾರೆ, ಅದು ವಾಪಸ್ ಹೋಗಿ ಅವ್ರು ಹೊಡಿಲಕ್ಕೆ ಹೋಗುತ್ತೆ. ಆಮೇಲೆ ಪ್ರಹ್ಲಾದ ಸ್ತೋತ್ರ ಮಾಡಿ ದಯವಿಟ್ಟು ಅವ್ರು ಏನು ಮಾಡಬೇಡ ಅಂತ ಕೇಳ್ತಾರೆ. ಅರ್ಥ ಆಯ್ತಾ, ತನಗೆ ಭಯ ಇಲ್ಲ, ಅವ್ರ ಭಯ ಬಿಡಿಸ್ತಾರೆ. ಜೊತೆಗೆ ಅಭಯ ಶಬ್ದಕ್ಕೆ ಎರಡು ಅರ್ಥ, ಈಗ ಒಂದೇನೋ ತನಗೆ ಭಯ ಇಲ್ಲ, ಉಳಿದವ್ರ ಭಯವನ್ನು ಬಿಡಿಸ್ತಾರೆ. ಅದಕ್ಕೆ ಆಚಾರ್ಯರ ಬಗ್ಗೆ ಭವತು ಭೀರ್ಮೇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ, ನಮಗೂ ಭಯ ಬೇಡ ಅಂತ ಹೇಳ್ತಾರೆ, ಸಂದೇಶ ಕೊಡ್ತಾರೆ. ಅದಕ್ಕೆ ದೇವರಿದ್ದಾರೆ ಯಾಕೆ ಭಯಪಡ್ತೀರಿ ಅಂತ ಅರ್ಥ. ದೇವರಿದ್ದಾನೆ ಅಂತ ಅವರು ಭಯ ಪಡೋದಿಲ್ಲ, ದೇವರಿದ್ದಾನೆ ಅಂತ ಉಳಿದವರಿಗೆ ತಿಳಿಸಿ ಭಯ ತೆಗಿತಾರೆ. ಒಟ್ಟು ಭಯ ಕಡೆಯಲಿಕ್ಕೆ ಯಾವುದು ಸಾಧನೆ, ದೇವರಲ್ಲಿ ಭಕ್ತಿ, ಅದೇ ಸಾಧನೆ. ಅದಕ್ಕೆ ತಯಾಭಿಗುಪ್ತಾ ವಿಚರಂತಿ ನಿರ್ಭಯಾ ವಿನಾಯಕಾನೀಕಪ ಮೂರ್ಧ ಸುಪ್ರಭೋ. ಹೇಗೆ ಅಂದರೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ವಿನಾಯಕಾನೀಕಪ ಮೂರ್ಧಸು. ವಿನಾಯಕ ಅಂತ ಹೇಳಿದರೆ ವಿಘ್ನರಾಜ ಅಂತ ಒಂದು ಅರ್ಥ. ತಸ್ಯ ಅನೇಕಾನಿ ಸೇನಾ ಶ್ರೇಯ ಪ್ರತಿಬಂಧಿನ ವಿಘ್ನಾಹ ಅಂತ ಅರ್ಥ. ವಿನಾಯಕಾನೀಪ ಅಂದರೆ ವಿಘ್ನಗಳ ರಾಶಿ ಅಂತ ಅರ್ಥ. ಅವುಗಳ ಮೇಲೆ ಅವುಗಳ ಸೇನಾಧಿಪತಿಗಳು ಬೇರೆ, ಜೊತೆಗೆ ಅವರ ಮೂರ್ಧಸು ಮೆಟ್ಟಿ ನಿಂತು ಬಿಡ್ತಾರೆ ಅಂತ ಹೇಳ್ತಾರೆ. ವಿನಾಯಕಾನೀಕಪ ಮೂರ್ಧಸು, ಅವರು ನಿರ್ಭಯ ಓಡಾಡ್ತಾ ಇರ್ತಾರೆ. ಎಷ್ಟೇ ವಿಘ್ನಗಳ ಹಿಂಡು ಹಿಂಡು ಬಂದರೂ ಕೂಡ ಅದರ ನಾಯಕರ ಮೇಲೆ ಕಾಲು ಊರಿಬಿಡ್ತಾರೆ ಅಂದೇನರ್ಥ, ನಿರ್ವಿಘ್ನವಾಗಿ ಸಾಧನೆ ಮಾಡ್ತಾರೆ ಅಂತ ಅರ್ಥ. ಅಥವಾ ವಿನಾಯಕಾನೀಪ, ವಿ ನಾಯಕ ಅನೀಪ, ವಿ ಅಂದರೆ ವಿಗತ ನಾಯಕ, ಸೇನಾಧಿಪತಿಗಳೇ ಇಲ್ಲ ಅಂತ ಸೈನ್ಯದ ಮೇಲೆ ಸಿಕ್ಕಾಬಟ್ಟೆ ಆಕ್ರಮಣ ಮಾಡ್ತಾರೆ, ಹೇಳೋರೆಲ್ಲ ಕೇಳೋರಿಲ್ಲ ಆ ಟೈಪ್. ಅರ್ಥ ಆಯ್ತಾ, ವಿ ನಾಯಕ, ನಾಯಕ ರಹಿತರಾದಂಥ ಸೇನೆಯ ಮೇಲೆ. ಹಿಂದೆ ಹೇಳಿದ್ದಾರೆ, ಅರಕ್ಷಮಾಣೆ ನರದೇವ ನಾಮ್ನಿ ರಥಾಂಗ ಪಾಣವು ಅಯಮಂಗ ಲೋಕಃ, ವಿವರೂಥ ವತ್ಕ್ಷಣಾತ್ ಅಂತ ಹೇಳ್ತಾರೆ. ವಿವರೂಥ ವತ್ಕ್ಷಣಾತ್, ಯಾವ ಒಂದು ಸೇನೆಗೆ ಅಧಿಪತಿ ಇಲ್ಲದೆ ಹೋದರೆ ಸೇನೆ ಹೇಗೆ ಚಿಲ್ಲಾಪಿಲ್ಲಿ ಆಗಿಬಿಡಬೇಕು, ಹಾಗೆ ರಾಜ ಇಲ್ಲದೆ ಹೋದರೆ ದೇಶ ಏನಾಗುತ್ತೆ, ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದ. ಅದೇ ದೃಷ್ಟಾಂತ. ವಿ ನಾಯಕ ಅನೀಕಪ ಮೂರ್ಧ ಸುಪ್ರಭೋ ಸತ್ವಂ ವಿಶುದ್ಧಂ ಪ್ರಭೋ, ಇದರ ಡೈರೆಕ್ಟ್ ಸ್ತೋತ್ರಗಳಿವೆಲ್ಲ. ತಥಾ ರಥೇ ಮಾಧವ ನಾಯ ತಾವಕ ಕ್ವಚಿತ್ ಭ್ರಶ್ಯಂತಿ ಮಾರ್ಗ ತ್ವಯಿ ಬದ್ಧ ಸೌಹೃದಾ ತ್ವಯಾಭಿಗುಪ್ತ ವಿಚರಂತಿ ನಿರ್ಭಯಾ ವಿನಾಯಕ ಅನೀಪಪ ಅನೀಕಪ ಮೂರ್ಧ ಸುಪ್ರಭೋ. ಇದ್ದ ದೋಕದಲ್ಲಿ ವಿನಾಯಕ ವಿಘ್ನ ಅವೆಲ್ಲ ಒಂದು ರೀತಿ ಆಯ್ತು. ವಿನಾಯಕರ ಮೇಲೆ ಅಂತ ಅರ್ಥ ಅಲ್ಲ, ಮತ್ತೆ ವಿನಾಯಕ ಸಾಕ್ಷಾತ್ ದೇವತೆ, ಆತ ಆಕಾಶಾಭಿಮಾನಿ ದೇವತೆ, ಆತನ ಬಗ್ಗೆ ಹೇಳಿದ್ದಲ್ಲ. ಆ ವಿಘ್ನದ ಅಭಿಮಾನಿಗಳು ಅಂತ ಏನಿದ್ದಾರೆ ಅಂಥವ್ರು ಏನೇ ಬಂದರೂ ಕೂಡ ದುಷ್ಟ ವಿಘ್ನಗಳೇ ಇಲ್ಲ, ಕೆಟ್ಟವರೇ ಅಭಿಮಾನಿಗಳು, ದೈತ್ಯರುಗಳು, ಅವರನ್ನು ಮೆಟ್ಟಿ ಬಿಡ್ತಾರೆ ಅಂತ ಹೇಳಿದ್ರೆ ಯಾವ ಕಾಲ ವಿಘ್ನ ಬರಲಿಲ್ಲ. ಪ್ರಹ್ಲಾದ ದೊಡ್ಡ ದುಷ್ಟ ಅಂತ ಎಷ್ಟು ವಿಘ್ನಗಳು ಬಂದಿದ್ದು, ಸಾಲು ಸಾಲು ವಿಘ್ನಗಳು ಬಂದರೂ ಕೂಡ ಮೆಟ್ಟಿ ನಿಂತ ಅಂದ್ರೇನೋ ಅನಾಯಾಸ ಪಾರಾದಂತ ವಿಘ್ನಗಳು, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಯಿತು ಸತ್ವ ಹೌದು, ಗರ್ಭವಾಸ ಅಲ್ಲ ಅದು. ಯಾಕೆ ಅದು ಇನ್ನೊಂದು ಕ್ರಮ, ದೇವರು ಹಾಗೆ ನರಸಿಂಹ ರೂಪದಲ್ಲಿ ಯಾವ ಗರ್ಭದಲ್ಲಿ ಕೂತಿದ್ರು ಕೂಡಲೇ ಇಲ್ಲ, ಇಲ್ಲಿ ಕೂತರೂ ಲೇಪ ಇಲ್ಲ, ಅಲ್ಲಿ ಕೂಡಲೇ ಇಲ್ಲ. ಆಚಾರ್ಯ ಏನ್ ಮಾಡಿದ್ರೆ ಇರಲೇ ಇಲ್ಲ, ಅನೇಕ ರೀತಿಯಲ್ಲಿ ಅಂದ್ರೆ ಗರ್ಭವಾಸ ಇಲ್ಲ ಮತ್ತು ತೋರ್ಸಕ್ಕೆ ಅನೇಕ ಮಾರ್ಗಗಳು. ಒಂದು ಮಾರ್ಗ ಪ್ರವೇಶನೇ ಮಾಡದೇ ಇರೋದು ನರಸಿಂಹಾದಿ ರೂಪಗಳು. ಇನ್ನೊಂದು ಮಾರ್ಗ ಅಂತ ಕೇಳಿದ್ರೆ ಇದ್ದು ಕೂಡ ಆಚಾರ್ಯರಂತೆ ಅಲ್ಲಿಲ್ದೇನೆ ಆಗುವ ಒಂದು ಕಳಿಸು ತಾವು ಪ್ರವೇಶ ಮಾಡೋದು, ಅಥವಾ ಒಳಗಿದ್ದು ಏನೋ ಆಗದೆ ಇರೋದು. ರಾಜ ಜೈಲು ಒಳಗೆ ಹೋಗೋದೇ ಇಲ್ಲ ಒಂದು ಪ್ರಸಂಗ, ಅಥವಾ ಇನ್ಸ್ಪೆಕ್ಟರ್ ಮಾಡಿ ಜೈಲಿಗೆ ಹೋಗ್ತಾನೆ ಏನಿಲ್ಲ ಅಂತ ಅವರೊಳಗೆ ಹೋಗೇ ಬರ್ತಾರೆ. ಜೈಲ್ವಾಸ ಅಂತ ಕರೆಯೋದಿಲ್ಲ, ಪಾಪ ರಾಜ ಜೈಲಿಗೆ ಹೋಗಿ ಬಂದ್ಬಿಟ್ಟಿದ್ದಾರೆ ಯಾರು ಕರೆಯೋದಿಲ್ಲ. ಅದು ಇನ್ನು ಮಹಿಮೆ ಜಾಸ್ತಿ ಇನ್ನೂ ಕೂಡ ರಾಜಂತ ಜೈಲು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ರಾಜ ಅಂತ ಹೇಳ್ಬಿಟ್ಟು ಗೌರವ ಜಾಸ್ತಿ ಆಗುತ್ತೆ ಹೊರತು ಇದಿಲ್ಲ. ಅವನು ಜೈಲಲ್ಲಿ ಇರ್ತಾನೆ, ಜೈಲು ವಾಸ ಬೇರೆ, ಜೈಲಲ್ಲಿ ಹೋಗೋದು ಬೇರೆ, ಗರ್ಭವಾಸ ಬೇರೆ, ಗರ್ಭ ಪ್ರವೇಶ ಬೇರೆ. ದೇವರೇನ್ ಮಾಡುತ್ತೆ, ಗರ್ಭ ಪ್ರವೇಶ ಮಾಡ್ತಾನೆ ಹೊರತು ಏನ್ ಮಾಡೋದಿಲ್ಲ, ಗರ್ಭವಾಸ ಮಾಡೋದಿಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಜೈಲೇ ಒಂದ್ ದಿವಸದ್ದು ಜೈಲೇ, ರಾಜ ದಿವಸ ಬರೋದು ಇನ್ಸ್ಪೆಕ್ಷನ್ಗೆ ಗೊತ್ತಾಯ್ತಾ. ಇಷ್ಟ ಆದ್ರೆ ಏನಲ್ಲ ಅವನಿಗೆ, ಅದು ಹೋಗಿ ಬೆಳಿಗ್ಗೆ ಹತ್ತು ರಾತ್ರಿ ಐದು ಎಂಟು ಎಂಟು ಬೇಕಾದ್ರೆ ಇರ್ಬೋದು ಅಲ್ಲೇ, ಅರ್ಥ ಆಯ್ತಾ. ಬೇಕಾದ್ರೆ ಕ್ಯಾಂಪ್ ಬೇಕಾಗ್ಬೋದು ಒಂದ್ ದಿವಸ. ಇಷ್ಟ ಆದ್ರೆ ಏನಾಗೋದಿಲ್ಲ, ಅದ ಜೈಲ್ವಾಸ ಅಲ್ಲೇ ಅಲ್ಲ. ಇವತ್ತು ಒಂದು ಕ್ಷಣ ಹೋಗಿ ಬಂದ್ರೆ ಜೈಲ್ವಾಸನೇ. ಆದ್ರಿಂದ ಗರ್ಭವಾಸ ಬೇರೆ, ಗರ್ಭದಲ್ಲಿ ಪ್ರವೇಶ ಬೇರೆ. ಪ್ರವಂತ ಪ್ರವೇಶ ಮಾಡಿದ ಯಾವ ಗರ್ಭ ಬೆಳೆಯುತ್ತೆ ಅಂತ ಹೇಳ್ತಾರೆ. ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು, ಪ್ರತಿಯೊಂದು ಮಗು ಒಳಗೆ ಎಂಟರ್ ಆಯ್ತು ಅಂದ್ರೆ ದೇವರು ಇರ್ಬೇಕು ಜೊತೆಗೆ. ದ್ವಾಸುಪರ್ಣ ಸಯುಜಾ ಸಖಾಯ, ಇಲ್ಲವರು ಗರ್ಭ ಸತ್ತೋಗುತ್ತಲ್ಲೇ. ಬ್ರಹ್ಮಣ ತಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರಹ. ಒಬ್ಬ ವ್ಯಕ್ತಿ ಯಾವಾಗ ದೇವರು ಬಿಡ್ತಾನೋ ದೇಹವನ್ನ ಸತ್ತಿತು ಅಂತ. ಗರ್ಭದಲ್ಲಿ ಮಗು ಬೆಳೀತಿದ್ರೆ ಏನರ್ಥ ಅಲ್ಲಿ ದೇವರಿದ್ದ? ಅದಕ್ಕೆ ಮಕ್ಕಳಿಗೆಲ್ಲ ಹುಟ್ಟಿದಬ್ಬ ಎಲ್ಲ ಮಾಡಿದೆ ಅದಕ್ಕೋಸ್ಕರ ಅಂದ್ರೆ ಒಳಗಿರೋ ದೇವರಿಗೆ ಅದು ಪೂಜೆ ಇದ್ದಾಗಲೇ. ದೇವರಿಗೆ ಕೂಡ ಗೌರವನೇ ಹೊರತು ಇದಕ್ಕಲ್ಲ. ಅದು ತಮ್ಮದೇ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಎಲ್ಲ ಕಾಲಕ್ಕೂ ಹಾಗೆ ಅಲ್ಲಿ ಸ್ಪಷ್ಟ ತೋರಿಸಿಕೊಟ್ಟ ಉಳಿದ ಕಡೆ ಅವಲ ಹಾಗೆ ಇರುತ್ತೆ. ಗರ್ಭಪ್ರವೇಶ ಪರಮಾತ್ಮನಿಗೆ ಅದು ವೈಭವ ಲೀಲೆನೇ ಹೊರತು ಅದು ಯಾವುದಕ್ಕೆ ಕಾರಣ ಆಗೋದಿಲ್ಲ, ಹಿಂಸಾದಿ ಕಾರಣ ಆಗದೆ. ಇಲ್ಲವರು ದೇವರು ಏನಂತ ಅವತಾರ ಮಾಡಿ ಅಂದ್ರೆ ನನಗೆ ವಿಚಾರ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಿದ್ದ. ಹುಟ್ಟು ಪ್ರಸಂಗ ಬಂದ ದೇವರೇನಾದ್ರೂ ಇವೆಲ್ಲ ಕೇಳಿದ್ರೆ ನಿಮ್ಗೆ ಕಷ್ಟಕ್ಕೆ ನಾನು ಕಷ್ಟಪಡ್ಬೇಕಾಗಿದ್ರೆ ಅಂತ ಕೇಳ್ತೀವಿ. ನಿಮಗೆ ಕಷ್ಟ ಪರಿಹಾರ ಮಾಡಕ್ಕೆ ನಾನೇನಾಗ್ಬೇಕೀಗ, ನಾನು ಕಷ್ಟಪಡ್ಬೇಕು. ಎಷ್ಟೋ ಏನು ಮಾತ್ರ ಡೆಲ್ಲಿ ಕೆಲಸಕ್ಕೆ ಮಾಡಿಸ್ಕೊಂಡ್ಬರ ಕರೆದ್ರೆ ಟಿ ವಿ ಕೊಡ್ಬೇಕಾಗ್ತದೆ ಅವರು ಏನಂತ. ಅದೇ ಈಗಲೂ ಇದ್ದಾರೆ ಈ ಅನೇಕರು, ಇವರೆಲ್ಲ ನಮ್ಮ ಗುರು ಶಿಷ್ಯರಿಗೋಸ್ಕರ ಸಫರ್ ಆಗ್ತಾರಂತೆ. ಅದು ಎಂಥ ಗುರು ಎಂಥ ಶಿಷ್ಯ ಇರ್ಬೋದು ಸಫರ್ ಆಗಿ ರಾಯರ್ ಎಷ್ಟು ಸಫರ್ ಆಗ್ಬೇಕು ಗೊತ್ತಾಗಿದ್ರೆ. ಇಷ್ಟು ಚೆನ್ನಾಗಿ ಅವ್ರು ಕಾಲು ಹಿಡಿಬೇಕು ಏನ್ ಮಾಡ್ಬೇಕು ಅವರು, ಏ ಬೆಳೆ ದರಿದ್ರೆ ಯಾತಕರ ಬಂದು ಅನಿಸ್ಬಿಡ್ಬೇಕು ಅವ್ರು. ಏನಾಗೋದಿಲ್ಲ ಮೇಷ್ಟಿ ಪಾಠ ಹೇಳ್ಕೊಂಡು ಗುರು ಕಷ್ಟಪಡೋದಾದ್ರೆ ಅವ್ರ ಗತಿ ಏನಾಗ್ಬೇಕಾಗಿದೆ? ಅವ್ರು ಪಾಠ ಹೇಳಿ ಕಷ್ಟದ ಕೆಲಸ ಆಯ್ತು ಅಷ್ಟೇ, ಅದು ಏನಾಗ್ಲಿಲ್ಲ ಸುಖದ ಕೆಲಸ ಆಗಲಿಲ್ಲ. ತಪ್ಪದು, ಲೋಕದಲ್ಲೇ ಎಂಜಾಯ್ಮೆಂಟ್ ಇರಬೇಕಾದ್ರೆ ದೇವರಿಗೆ ಎಷ್ಟು ಎಂಜಾಯ್ಮೆಂಟ್ ಇರ್ಬೇಕು ಲೆಕ್ಕ ಆಯ್ತು. ಎಷ್ಟೋ ಕೆಲಸಗಳನ್ನು ಎಂಜಾಯ್ಮೆಂಟ್ ಮಾಡಕ್ಕೆ ಮನುಷ್ಯ ಮಾಡ್ತಾನೆ, ಇನ್ನು ದೇವರು ಎಲ್ಲ ಕೆಲಸನೂ ಹಾಗೆ ಮಾಡ್ತಾನೆ. ಲೋಕವತ್ತು ಲೀಲಾ ಕೈವಲ್ಯಂ, ದೇವರಿಗೆ ಏನಿಲ್ಲ ಯಾವ ಕಾಲಕ್ಕೂ ಕೂಡ, ಯಾವರೆಲ್ಲೇ ಇದ್ರು ಕೂಡ ದೋಷ ಇಲ್ಲ. ಸ್ಥಾನ ತೋಪಿ ಪ್ರಭುತ್ವ ಹೇಳ್ತಾರೆ ಪರಮಾತ್ಮನಿಗೆ, ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಅಂದ್ರೆ ಏನ್ ಏನ್ ಏನ ಅರ್ಥ ಇಲ್ಲ. ಹೌದೌದು ಅಲ್ಲ, ದೇವರು ಅಲ್ಲಿ ಇರೋದು ಹೌದು, ಸ್ತೋತ್ರ ಮಾಡಿದ್ರೆ ಇಲ್ಲಿಯಾಗಿಲ್ಲ ಏನೋ ಅಲ್ಲ. ಅದು ದೇವರು ಮಾಡಿದ್ ಏನ್ ಗೊತ್ತಾಯ್ತು ಅಂದ್ರೆ ದೇವರು ಗರ್ಭದಲ್ಲಿ ನಮ್ಮಂತೆ ವಾಸ ಮಾಡ್ತಾ ಇಲ್ಲ, ಜಗತ್ತಿಗೆ ತೋರಿಸ್ಬೇಕು. ಮತ್ತೆ ಅಲ್ಲೂ ಒಂದೇತ್ವ ಇದೆ, ಕೆಲವರು ಎಲ್ಲ ಕಾಲಕ್ಕೂ ಒಂದೇತ್ವ ಇರೋದಿಲ್ಲ. ದೊಡ್ಡ ವಿದ್ವಾಂಸರೇ ಇರಬಹುದು, ಆಶೌಚ ನಮಸ್ಕಾರ ಮಗು ಬೇಡ, ನಮಸ್ಕಾರ ಮಾಡಬೇಡ್ರಿ ಅಂತ ಹೇಳ್ತಾರೆ. ಮಾಡಿಸ್ಕೋಬಾರ್ದು ಅವ್ರು, ಇವ್ರು ಮಾಡಬಾರ್ದು ಮಾಡಿಸ್ಕೋಬಾರ್ದು. ಯಾಕೆ? ಅದು ಮೈಲಿಗೆ ಅವಸ್ಥೆ. ಅದು ದೇವರಿಗೆ ಅಂತ ಅವಸ್ಥೆ ಇಲ್ಲ. ಅರ್ಥ ಆಯ್ತಾ? ದೇವ್ರ ಗರ್ಭದಲ್ಲಿದ್ದಾರೆ, ಮೈಲಿ ಇದ್ದಾರೆ ಪರಮಾತ್ಮ ಅಂತ ಕೆಲವರೆಲ್ಲ ಎಲ್ಲೋ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಸಿಟ್ಕೊಂಡ್ಬಿಡುತ್ತವ್ರಿ. ಬರೋ ಒತ್ತೇನ್ರಿ ಇದು ಅಂತ ಕರೀತಾರೆ. ದೇವರಿಗೆ ಒತ್ತು ಗೊತ್ತಿಲ್ಲೇ ಇಲ್ಲ. ಯಾತಕ್ಕೆ? ಯಾವಾಗಲೂ ಶುದ್ಧ ದೇವರಿಗೆ ದೇಶ ಕಾಲ. ಅದಕ್ಕೆ ಸರ್ವ ದೇಶೇಶು ಕಾಲೇಶು, ಎಲ್ಲ ದೇಶಗಳಲ್ಲೂ ಪರಮಾತ್ಮ ಹೇಗಿದ್ದಾನೆ ಒಂದೇ ರೀತಿ ಇದ್ದಾರೆ. ಸರ್ವ ಕಾಲೇಶು ಬೆಳಿಗ್ಗೆ ಎದ್ದ ಕರೆ ಮಾತ್ರ ಹೇಳ್ತಿರ್ತಾರೆ. ಇನ್ನು ಹೋಗ್ಬಿಟ್ಟು ಏನೋ ಕೆಲವು ಬಂದ್ಬಿಟ್ಟು ಬೆಂಕಿ ನೋಡೋದ ನೋಡ್ತಾರೆ. ಮತ್ತೆ ಅವಾಗಲ್ಲ, ಆಮೇಲೆ ಕೆಲಸ ಆಗೋದಿಲ್ಲ, ಅವ್ರು ಒಳಗೆ ಬಿಡಬೇಡಿ ಮತ್ತೆ ಅಂತ ಹೇಳ್ಬಿಡ್ತಾರೆ. ಟೈಪ್ ಗೊತ್ತಿಲ್ಲ ಅವರಿಗೆ, ಟೈಪ್ ಗೊತ್ತಿಲ್ಲ ಅವನಿಗೆ, ಕಾಮನ್ ಸೆನ್ಸ್ ಬೇಡ ಅಂತ. ದೇವರಿಗೆ ಆ ರೀತಿ ಮಾಡಿದ್ರೆ ಏನಾಗೋದು? ದೇವ್ರಿಗೆ ದೇವರತ್ತ ಯಾರು ಹೋಲಕ್ಕೆ ಆಗ್ತಿರ್ಲಿಲ್ಲ. ದೇವರಿಗೆ ಅಂತ ದೇರೇನೂ ಇಲ್ಲ. ದೇವ್ರಿಗೆ ನಿದ್ರಾವಸ್ಥೆ ಅಂತಿಲ್ಲ, ಏಳು ಅವಸ್ಥೆ ಅಂತಿಲ್ಲ, ಯಾವ ಅವಸ್ಥೆನೂ ಇಲ್ಲ. ಅದನ್ನ ಹೇಳೋದಕ್ಕೋಸ್ಕರ ಗರ್ಭಸ್ತುತಿಯಿಂದ ಉಪರಕ್ಷಿತ ಇದೆ. ಗರ್ಭದಲ್ಲಿದ್ದ ಸಾಮಾನ್ಯವಾಗಿ ಅತಿ ಹೆಚ್ಚು ದುಃಖ ಆಗೋ ಜಾಗ ಯಾವುದು ಮನುಷ್ಯನಿಗೆ? ಗರ್ಭದಿಗೆ. ಇಲ್ಲ ಸಾಯೋದು, ಇಲ್ಲ ಬದುಕೋದು. ಆ ಕಾಲದಲ್ಲಿ ಏನಾಗುತ್ತೆ? ಆ ಕಾಲದಲ್ಲೇ ಏನೂ ಇಲ್ಲ ಅಂದ್ರೆ ಎಲ್ಲೂ ದುಃಖ ಇಲ್ಲ ಅಂತ ಅರ್ಥ. ಉಪಲಕ್ಷಣ ಅಂತ ಕರೀತಾರೆ. ಆಗ ಈ ದುಃಖ ಆಗಬೇಕಾದ ಜಾಗ ಅದು ಒಂದು. ಅಂತ ಕಾಲದಲ್ಲೂ ಪರಮಾತ್ಮನ ಏನೂ ದುಃಖ ಆಗದೆ ಪೂರ್ಣ ಹಾಗೆ ಇದ್ದಾನೆ ಅಂತ ಹೇಳಿದ್ರೆ ಯಾವ ದುಃಖಗಳು ಇಲ್ಲ, ಒಂದು ನಿರ್ದೋಷತ್ವ ಸಮರ್ಥನೆ ನೆನಪಿರಬೇಕಿದು. ಗರ್ಭಸ್ತುತಿ ಎಂಬ ದೇವರು ಏನು ಸಮರ್ಥನೆ ಮಾಡ್ತಾ ಇದೆ? ನಿರ್ದೋಷತ್ವ ಸಮರ್ಥನೆ ಮಾಡ್ತಾ ಇದೆ. ಅರ್ಥೋಯಂ ಬ್ರಹ್ಮಸೂತ್ರಾಣ, ಭಾಗವತ ಪುರಾಣ ಏನ್ ಮಾಡ್ತಾ ಇದೆ ಈಗ? ಬ್ರಹ್ಮಸೂತ್ರ ಅರ್ಥ ಹೇಳ್ತಾ ಇದೆ ದೇವರಿಗೆ. ಯಾವುದೇ ರೀತಿಯಲ್ಲಿ ಯಾವುದೇ ನ್ಯೂನತೆ, ಯಾವುದೇ ಒಂದು ದುಃಖಾದಿಗಳ ಪ್ರಸಕ್ತಿ ಸರ್ವಥಾ ಇಲ್ಲ. ಇದ್ರ ಸಾರಾಂಶ ಅದನ್ನ ಇಷ್ಟೆಲ್ಲ ಮತ್ತೆ ಸ್ತೋತ್ರ ಸುಮ್ಮನೆ ಸ್ತೋತ್ರ ಮಾಡ್ತಾ ಇಲ್ಲ, ಮತ್ತೆ ಎಲ್ಲ ಪೂರ್ಣ ಅವತಾರ ಹಾಗೋ ಹಾಗೆ ಸ್ತೋತ್ರ ಮಾಡ್ತಾ ಇದ್ದ. ಸ್ವಲ್ಪ ಕಡಿಮೆ ಅಂತ ಮಾಡ್ತಾ ಇಲ್ಲ, ಮತ್ತೆ ಸ್ವಲ್ಪ ಕಡಿಮೆ ಅಂತ ಮಾಡ್ತಾ ಇಲ್ಲ, ಪೂರ್ಣ ಹಾಗೆ ಅಂತ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಸ್ತೋತ್ರ ಮಾಡಿದ್ರೆ ಸಾಕು, ಗೌರವ ಬಂದ್ಬಿಡೋದು. ಇಂಥ ಸ್ತೋತ್ರ ಮಾಡಿದಾಗ ಏನಾಯ್ತಾಗ, ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನೇನು ವ್ಯತ್ಯಾಸ ಇಲ್ಲ ಅಂತ ಒಂದ್ ಕಡೆ ಎಲ್ಲ ಕಡೆ ಅಂಡರ್ಸ್ಟುಂಡ್. ದೇವರು ಯಾವ್ದು ಅವತಾರ ಮಾಡಿದ್ರೆ ಹೀಗೇನೆ, ಒಂದ್ ಕಡೆ ಡೀಟೇಲ್ ಆಗಿ ಹೇಳಿದ್ರಿಂದ ಉಳ್ ಕಡೆ ತಿಳ್ಕೊಂಡ್ಬಿಡ್ಬೇಕು. ಒಂದ್ ಅವತಾರ ಎಲ್ಲ ಅವತಾರಕ್ಕೆ ಹೇಳಿ ಏನಾಗುತ್ತೆ? ಈಗ ಗ್ರಂಥ ದೊಡ್ಡದು ದೊಡ್ಡದಾಗುತ್ತೆ, ಜನಕ್ಕೆ ಇದಾಗುತ್ತೆ, ಒಂದಕ್ಕೆ ಆಗೋದಿಲ್ಲ. ಇದನ್ನೇ ಓದ್ತಾ ಇಲ್ಲ ಜನ, ಇದನ್ನೇ ಒಂದಲ್ಲ ಓದ್ತಿರಲಿಲ್ಲ. ಆದ್ದರಿಂದ ಒಂದ್ ಕಡೆ ಹೇಳಿದ್ರೆ ಅತಿದೇಶ ಅಂತ ಕರೀತ, ಇನ್ನೊಂದ್ ಕಡೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಅತಿದೇಶ ಮಾಡ್ಕೊಂಡು ಓದ್ಬೇಕು. ಎಲ್ಲಾ ರೂಪಗಳು ಹಾಗೆ, ಎಲ್ಲ ಪರಿಸ್ಥಿತಿಗಳು ಹಾಗೆ, ಎಲ್ಲಾ ರೀತಿಯಲ್ಲೂ ಹಾಗೆ ಇದೆ. ಸತ್ವಂ ವಿಶುದ್ಧಂ ಶ್ರೇಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಹು ವೇದಕ್ರಿಯಾ ಯೋಗ ತಪಸ್ಸಮಾಧಿಭಿ ತವಾರ್ಹಣಂ ಯೇನ ಜನಸಮೀಹತೆ. ಸತ್ವಂ ವಿಶುದ್ಧಂ ಶ್ರೇಯತೆ ಭವಾನ್ ಸ್ಥಿತೌ ಶರೀರಿಣಾಂ ಶ್ರೇಯ ಉಪಾಯನಂ ವಪುಹು ವೇದಕ್ರಿಯಾ ಯೋಗ ತಪಸ್ಸಮಾಧಿಭಿ ತವ ಅರ್ಹಣಂ ಯೇನ ಜನಃ ಸಮೀಹತೆ. ಪರಮಾತ್ಮ ಭವಾನ್ ನೀನು ಸ್ಥಿತೌ, ಸ್ಥಿತಿ ಮಾಡಬೇಕಾದ್ರೆ ವಿಶುದ್ಧಂ ಸತ್ವಂ ಶ್ರೇಯ ಉಪಾಸನಂ ವಪುಹು ಶ್ರೇಯತೆ. ಏನ್ ಮಾಡ್ತಿದ್ದಿ ನೀನೀಗ ಸೃಷ್ಟಿ ಕಾಲದಲ್ಲಿ ಲೋಕದೃಷ್ಟಿ ಏನ್ ಮಾಡ್ತಾ ಇದ್ದಿ? ಸ್ಥಿತವಿದ್ಯೆ ಸಪ್ತಮಿ ಚತುರ್ಥ್ಯರ್ಥೆ. ಸ್ಥಿತವು ಅಂದ್ರೆ ಸ್ಥಿತಿಗೋಸ್ಕರವಾಗಿ ಅಂತ ಅರ್ಥ. ಸಪ್ತಮಿ ಇರೋದು ಚತುರ್ಥಿ ಅರ್ಥ ಮಾಡಬೇಕು. ಜ್ಞಾನ ಸ್ಥಿರೀಕರಣಾಯ ಭವಾನ್ ಸತ್ವಂ ವಪುಹು ವಿಶಿಷ್ಯ ಶುದ್ಧ ಸತ್ವಾತ್ಮಕಂ ಬ್ರಹ್ಮಾದಿ ಶರೀರಂ ಶ್ರೇಯತೆ. ಇಲ್ಲಿ ಗುಣ ಈ ರೀತಿ ಅರ್ಥ ಮಾಡೋದು, ಸತ್ವ ಶರೀರ ತಗೋತಿ ಅಂದ್ರೆ ಸತ್ವ ಗುಣದ ಶರೀರ ಅಂತ ಅರ್ಥ ಅಲ್ಲ. ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥ ಶರೀರ ಯಾರ್ದು ಅಂದ್ರೆ ಬ್ರಹ್ಮದೇವರು. ಅವರೊಳಗೆ ಪ್ರವೇಶ ಮಾಡ್ತೀಯ ಸೃಷ್ಟಿಯಾದಿಗಳನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀಯ ನೀನು? ಅಂಥವರಲ್ಲಿ ಪ್ರವೇಶ ಮಾಡ್ತೀಯ. ಶರೀರಿಣಾಂ ಶ್ರೇಯ ಉಪಾಯನಂ ಬಬುಹು, ಎಂಥ ದೇಹ ಅಂತ ಕೇಳಿದ್ರೆ ಶರೀರಿಣಾಂ ದೇಹಗಳಿಗೆ ಶ್ರೇಯ ಉಪಾಯನಂ, ಶ್ರೇಯಸ್ಸನ್ನು ತಂದುಕೊಡ್ತಕ್ಕಂತಹ ವಿಶಿಷ್ಟವಾದಂತಹ ನೆಲೆ. ಯಥೋಕ್ತಂ ಸ್ಕಾಂದೆ ಸಾತ್ವಿಕಾಹ ಸಾತ್ವಿಕಾಸ್ತತ್ರ ತಾತ್ವಿಕಾ ಪರಿಕೀರ್ತಿತಾಹ ಏಷಾಂಚ ಸಾತ್ವಿಕಾ ಶೇಷ ಗರುತ್ಪತ್ ರುದ್ರತಸ್ತ್ರಿಯ ತಥೋಪಿ ದೇವಿ ಬ್ರಹ್ಮಾಣಿ ಬ್ರಹ್ಮಾಚೈವತತ ಸ್ವಯಂ ಇತಿ. ಇಲ್ಲಿ ಸತ್ವಗಳು ಅಂದ್ರೆ ಇಷ್ಟೆಲ್ಲ ಅರ್ಥ ಹೇಳಿದರು. ಸಾತ್ವಿಕರು ಅಂತ ಹೇಳಿದರೆ ತಾತ್ವಿಕರು ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ಸಾತ್ವಿಕರು ಅಂದರೆ ತತ್ವಾಭಿಮಾನಿ, ವಿಶೇಷವಾಗಿ ತತ್ವಾಭಿಮಾನಿ ದೇವತೆಗಳು. ಯಾತಕ್ಕೆ ಜಾಸ್ತಿ ಸತ್ವಗುಣ ಇರೋದ್ರಿಂದ ಅವರಿಗೆ ಮಹತ್ವ. ಇವತ್ತು ಆಫೀಸರ್ ಅಂತ ಹೇಳಿದರೆ ಒಂದು ಆಫೀಸರ್ ಕೆಲಸ ಮಾಡೋರಲ್ಲ, ಆಫೀಸರ್ ಅಲ್ಲ, ಅಟೆಂಡರ್ ಆಫೀಸರ್ ಆಗಿಬಿಡ್ತಾನೆ. ಗೊತ್ತಾಯ್ತಿಲ್ಲ, ಆಫೀಸರ್ ಅಂದರೆ ಯಾರು? ಅಧಿಕಾರ ಇರಬೇಕು ಅವರಿಗೆ. ತತ್ವಾಭಿಮಾನಿ ದೇವತೆಗಳಿಗೇನಿದೆ? ಅಧಿಕಾರ ಇದೆ. ಆದ್ದರಿಂದ ಅವರು ಸಾತ್ವಿಕರಲ್ಲಿ ಶ್ರೇಷ್ಠರು. ಅದರಲ್ಲೂ ಕೂಡ ಯಾರು ಶ್ರೇಷ್ಠರು ಅಂತ ಹೇಳ್ತಾರೆ? ಶೇಷ ಗರುತ್ಮ ರುದ್ರ ತತ್ ಸ್ತ್ರೀಯ ಬ್ರಹ್ಮಾದಿ ದೇವತೆ ಶೇಷದೇವರು, ಗರುಡದೇವರು, ರುದ್ರದೇವರು, ಅವರ ಪತ್ನಿಯರು. ಅವರಿಗಿಂತ ಯಾರು ಅಂದ್ರೆ ದೇವಿ ಬ್ರಹ್ಮಾಣಿ, ಸಾಕ್ಷಾತ್ ಬ್ರಹ್ಮದೇವರ ಪತ್ನಿ ಯಾರು? ಸರಸ್ವತಿ. ಭಾವಿ ಬ್ರಹ್ಮಾಣಿ ಭಾರತೀ ದೇವಿ. ಬ್ರಹ್ಮಚೈವ ತತಸ್ವಯಂ, ಬ್ರಹ್ಮದೇವರು ಮತ್ತು ಭಾವಿ ಬ್ರಹ್ಮದೇವರು, ಇವರೆಲ್ಲ ಸತ್ವಗುಣದಲ್ಲಿ ಹೆಚ್ಚು. ಅದಕ್ಕೋಸ್ಕರನೇ ಸತ್ವ ಪ್ರಚುರ ವಾಣಿಯ ಮುಖ ಸರೋಜ ಈನ, ಸತ್ವ ಪ್ರಚುರ ಅಂತ ಕರೀತಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ. ಈ ಮಾತು ಮುಖ್ಯ ಇಲ್ಲಿ ನಾನು ತಿಳ್ಕೊಂಡಿರ್ಬೇಕು. ಎದ್ದರೆ ಸಾತ್ವಿಕರಲ್ಲಿ ಸತ್ವಗುಣ ಇರಬಹುದು, ಆದರೆ ದೇಹದಲ್ಲಿ ಸತ್ವಗುಣದ ವಿಷಯ ಬಂದಾಗ, ಸ್ವರೂಪದಲ್ಲಿ ಸತ್ವಗುಣ ವಿಷಯ ಬಂದಾಗ ಏನಾಗ್ತಾ ಹೋಗುತ್ತಾಗ ತಾರತಮ್ಯ ಇದೆ. ಮತ್ತೆ ಬ್ರಹ್ಮವಾಯುಗಳಿರತಕ್ಕಂಥ ಸತ್ವ ಪ್ರಾಚುರ್ಯ ಇನ್ಯಾರಲ್ಲೂ ಕೂಡ ಇಲ್ಲ. ಅದಕ್ಕೂ ಇದು ಮುಖ್ಯ. ತತ್ರಾಪಿ ಸಾತ್ವಿಕೋ ರುದ್ರ ತತ್ರಾಪಿ ಚ ಚತುರ್ಮುಖ. ಇನ್ನು ಹಿಂದಿದ್ದು ಮಾನುಷಾಪೇಕ್ಷೆಯ ದೇವಾ ಸಾತ್ವಿಕಾ ಪರಿಕೀರ್ತಿತಾಹ. ಇದು ತತ್ವ ವಿವೇಕಾನ ಗ್ರಂಥ ಕೊಟ್ಬಾರ್ತಾರೆ. ಮೊದಲು ಹೇಳಿದ್ದು ಸ್ಕಂದ ಪುರಾಣ, ಈಗ ಹೇಳೋದು ತತ್ವ ವಿವೇಕ. ಆಚಾರ ತತ್ವ ವಿವೇಕ ಅಂತ ಒಂದಿದೆ, ಇದೊಂದು ತತ್ವ ವಿವೇಕ. ಮಾನುಷಾಪೇಕ್ಷೆಯ ದೇವಾ ಸಾತ್ವಿಕಾ ಪರಿಕೀರ್ತಿತಾಹ. ಬರೀ ಮನುಷ್ಯರ ದೃಷ್ಟಿ ತಗೊಂಡ್ಬಿಟ್ಟ ದೇವತೆಗಳೆಲ್ಲ ಏನಾಗ್ಬಿಡ್ತಾರೆ? ಸಾತ್ವಿಕರು. ಅದರಲ್ಲೇನೆ ಕಡೆ ಶಿಷ್ಯನ ಅಪೇಕ್ಷೆಯ ಗುರು ಸಾತ್ವಿಕ, ಗೃಹಸ್ಥರ ಅಪೇಕ್ಷೆಯ ಸನ್ಯಾಸಿಗಳು ಸಾತ್ವಿಕರು, ಸನ್ಯಾಸಿಗಳ ಪೀಠಾಧಿ ಸಾತ್ವಿಕರು, ಮತ್ತೆ ಅದರಲ್ಲೇ ಮತ್ತೆ ಅದರಲ್ಲೂ ಮುಖ್ಯ ಪೀಠ ಮತ್ತೆ ಸಾತ್ವಿಕರು. ಅಲ್ಲಿ ತಾರತಮ್ಯ ಮತ್ತೆ ಹಾಗೆ ಹೇಳ್ತಾ ಹೋಗುತ್ತೆ. ಒಟ್ಟು ಮನುಷ್ಯರ ಮೇಲೆ ಯಾರಿದ್ದಾರೀಗ? ದೇವತೆಗಳಿದ್ದಾರೆ. ಅದರಲ್ಲೂ ಕೂಡ ಸಾತ್ವಿಕ ಪ್ರೋಕ್ತಃ ತಾತ್ವಿಕ, ತಾತ್ವಿಕರು ಹೆಚ್ಚು ಸಾತ್ವಿಕರು. ತಾತ್ವಿಕರು ಅಂದ್ರೆ ಯಾರು? ನಮೋವಸ್ ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ. ಪ್ರತಿನಿತ್ಯ ಹೇಳೋ ಶ್ಲೋಕ ಅದು, ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತಃ ಸರ್ವ ಏವಹಿ. ಅವ್ರು ಹೆಚ್ಚು ಸಾತ್ವಿಕರವರು. ಆಮೇಲೆ ಯಾಸ್ತು ದೇವತಾಹ ತತ್ರಾಪಿ ಸಾತ್ವಿಕೋ ರುದ್ರ. ಚಿಕ್ಕದಾಗಿ ಹೇಳ್ತಾರೆ ರುದ್ರ ಅಂತ ಅಷ್ಟ ಎಲ್ಲರ ಜೊತೆಗರೂ ತಗೊಂಡ್ಬಿಡ್ಬೇಕು. ಅದರಲ್ಲೂ ಕೂಡ ಚತುರ್ಮುಖ, ತತ್ರಾಪಿ ಚತುರ್ಮುಖ. ಈ ರೀತಿ ಪ್ರಮೇಯ ಇರೋದ್ರಿಂದ ಸಾತ್ವಿಕ ಶಬ್ದ ಒಂದು ಪದ ಬಂತು ಅದ್ರ ತಲೆಬುಡೆಲ್ಲ ಹೇಳ್ಬಿಡ್ತಾರೆ ಆಚಾರ್ಯ. ಒಂದು ಪದ ಸಿಕ್ಕಿಬಿಟ್ರೆ ಆ ಪದ ಎಲ್ಲ ಬಿಡಿಸಿ ಹಾಕ್ಬಿಡ್ತಾರೆ. ನಾವೇನ್ ಮಾಡ್ತೀವಿ ತಪ್ಪು ಅಂದ್ರೆ ಅಲ್ಲಿ ಮಾತ್ರ ಬೇರೆ ಕಡೆ ಬಿಟ್ಬಿಡ್ತೀವಿ, ಅದು ತಪ್ಪಾಗತ್ತೆ. ಅಂತ ಪ್ರಸಂಗ ಇಲ್ಲೆಲ್ಲಿ ಬರುತ್ತೆ ಏನ್ ಮಾಡ್ಕೋಬೇಕದನ್ನ ಅತಿದೇಶ ಮಾಡಿಕೊಂಡು ಅದಕ್ಕೆ ಸರ್ವ ಮೂಲ ಅಂತ ಕರೆಯೋದು ಆಚಾರ್ಯ. ಮತ್ತೆ ವಿಷಯ ಪ್ರಸಂಗ ಹೇಳಕ್ ಹೋಗೋದಿಲ್ಲ ಅದ್ರ. ಒಂದ್ಸರಿ ಹೇಳಿದ ಬೇರೆ ಉಕ್ತಮನೋ ಭಕ್ತಿ ಭೂಯ ಇದ್ದಾಗೆ ಮತ್ತೆ ಹೇಳೋದಿಲ್ಲ. ಆದ್ದರಿಂದ ಬೇರೆ ಹೇಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬೇರೆ ಕಡೆ ಹೇಳಿದ್ದಿನ್ನ ಇಲ್ಲ ಪೂಜೆ ನಾವು ಮಾಡ್ಕೊಳ್ಳದೆ ಹೋದ್ರೆ ಹೇಳಿಲ್ಲ ಅಂಬುದು ನಮ್ಮ ಅಜ್ಞಾನ ಆಗುತ್ತೆ ಹೊರತು ಮಿಥ್ಯಾರೂಪ ಅವರ ಮೇಲೆ ನಿಜವಾಗ್ಲೂ ಕೂಡ ಎಲ್ಲ ಹೇಳಿದ್ದಾರೆ. ಶರೀರಿಡಾಂ ಸ್ಥಾನಾರ್ಥಿರಾಂ ಜೀವಾನಾಂ ಶ್ರೇಯ ಉಪಾಯನಂ ಶ್ರೇಯಸ್ಸಾಧನಂ ಜನೋಯೇನ ಬ್ರಹ್ಮಾದಿ ಶರೀರೇ ಸ್ಥಿತೇನ ಹರಿಣಾ ಉಪದಿಷ್ಟ ಮಾರ್ಗೇಣ ವೇದಾದಿಭಿಸ್ತವ ಅರ್ಹಣಂ ಪೂಜಾಂ ಸಮೀಹತೆ ಕರೋತಿ. ಹಾಗೇನ್ ಮಾಡ್ತಾರೆ, ಎಲ್ಲೆಲ್ಲಿ ಭಗವಂತನಿಗೆ ಸನ್ನಿಧಾನ ಇಡ್ತಾ ಹೋಗ್ತಾನೆ ಅಲ್ಲೆಲ್ಲ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಅದನ್ನೇ ಯದ್ಯದ್ವಿಭೂತಿ ಮತ್ಸತ್ವಂ ಅಂತ ಹೇಳಿದ್ರಲ್ಲ, ಹಾಗೆ ಪರಮಾತ್ಮನ ಸನ್ನಿಧಾನ ಒಳಗಿದೆ ಅಂತ ಅನುಸಂಧಾನ ಇಟ್ಟುಕೊಂಡೇ ಮಾಡಬೇಕು. ಅದು ಹೇಳ್ತಾರೆ ಜನ ಏನ್ ಮಾಡ್ತಾರೆ, ತಿಳುವಳಿಕೆ ಇದ್ದವರು ವೇದ ಕ್ರಿಯಾ ಯೋಗ ತಪಸ್ಸಮಾಧಿಭಿ ತವಾರ್ಹಣಂ ಏನ ಜನಸಮೀಹತೆ ಏನ ನಿಮಿತ್ತೇನ. ಅದರಿಂದಾಗಿ ಜನಗಳೆಲ್ಲ ನೀನು ಅಧಿಷ್ಠಾನ ಎಲ್ಲೆಲ್ಲಿ ಇಡ್ತೀಯಲ್ಲ, ಅಧಿಷ್ಠಾನದಲ್ಲಿ ಪ್ರವೇಶ ಮಾಡ್ತೀಯಲ್ಲ, ಅಲ್ಲೆಲ್ಲ ಕೂಡ ವೇದ ಕ್ರಿಯಾ ಯೋಗ ತಪಃ ಸಮಾಧಿಭಿ ವೇದ ಮಂತ್ರಗಳಿಂದ ವೇದಿಕ ಕಾರ್ಯಗಳಿಂದ ಒಳ್ಳೆಯ ಯೋಗಗಳಿಂದ ತಪಸ್ಸಿನಿಂದ ಸಮಾಧಿಗಂದ ಧ್ಯಾನ ರೂಪಾದಿಗಳಿಂದ ಅಲ್ಲಿ ಸೇವೆ ಮಾಡಕ್ಕೆ ಶುರು ಮಾಡ್ತಾರೆ. ಇವತ್ತು ರಾಯ ವೃಂದಾವನ ಸೇವೆ ಮಾಡಬೇಕಾದ್ರೆ ಏನು ಕಾರಣ ಇದೆ? ಈಗ ಈ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ ಮಂತ್ರಸಿದ್ಧಿ ಕ್ಷೇತ್ರ ಇದ ನೋಡಿ ಗೋವಿದರು ಮಂತ್ರಪತಿಪಾದ್ಯ ಗೋಪಾಲ ವಿಠಲನಿಂದ ಆ ಪದದಲ್ಲಿ ದೇವರ ಸನ್ನಿಧಾನ ವಿಶೇಷ ಇದೆ ಎಂಬುದೇ ಸಾಕ್ಷಿ. ಇದೆಲ್ಲ ಹೇಳೋದಕ್ಕೆ ಇದ್ಬೇಕು. ಇದರಿಂದ ಇನ್ನೇನು ಗೊತ್ತಾಯಿತು, ದೇವರ ಆರಾಧನೆ ಹೇಗೆ ಮಾಡಬೇಕೋ ತಾರತಮ್ಯ ಕ್ರಮದಲ್ಲಿ ದೇವರು ಎಲ್ಲೆಲ್ಲಿ ಸನ್ನಿಧಾನ ಇಡ್ತಾ ಹೋಗ್ತಾರೆ ಅಲ್ಲೆಲ್ಲ ಏನು ಮಾಡಬೇಕಾಗುತ್ತೆ, ನಾವು ಮಾಡಬೇಕಾ? ಸರ್ಕಾರ ಮುಂದೆ ಬರೋದು ಯಾರು ಪ್ರತಿನಿಧಿ ಬರ್ತಾನೆ, ಯಾಕೆ ಗೌರವಿಸ್ತೇನೆ ಅವಾಗ? ಸರ್ಕಾರ ಪ್ರತಿನಿಧಿ ಅದು, ಆ ಕೆಲಸ ಇಲ್ಲ ಮಾಡೋದಿಲ್ಲ, ಕೆಲಸ ಬಂತಷ್ಟ ಗೌರವಿಸ್ತಾ, ಅರ್ಥ ಆಯ್ತು? ಈಗ ಅದರಿಂದಲೇ ಬ್ಯಾಕ್ಗ್ರೌಂಡ್ ಏನಿದೆ ಇಲ್ಲಿ, ಈಗ ಸರ್ಕಾರ ಇದೆ, ಬ್ಯಾಕ್ಗ್ರೌಂಡ್ ಏನಿದೆ ಇಲ್ಲಿ, ದೇವರ ಸನ್ನಿಧಾನ ಇದೆ. ಇದನ್ನು ಹೇಳಿದ್ರಿಂದ ದೇವರ ಆರಾಧನೆಯೂ ಮಾಡಬೇಕು, ದೇವರ ಭಕ್ತರ ಆರಾಧನೆಯೂ ಮಾಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಶ್ವೇತಾಶ್ವತರ ಉಪನಿಷತ್ ಹೇಳಿದ್ದೀವಿ ಮಾತನ್ನ ಆಚಾರ್ಯ ಮತ್ತೆ ಮತ್ತೆ ಕೋಟ್ ಮಾಡ್ತಾರದು ಅನೇಕ ಸರ್ ಅನುವ್ಯಾಖ್ಯಾನದಲ್ಲಿ ಮಹಾಭಾರತ ತಾತ್ಪರ್ಯದಲ್ಲಿ ಕೋಟ್ ಮಾಡ್ತಾರ ವಾಕ್ಯನ ನೆನಪಿರಬೇಕು. ಸತ್ವಂ ನಚೇತ್ ಧಾತ್ ಅರಿದಂ ನಿಜಂ ಭವೇತ್ ವಿಜ್ಞಾ. ಇದರಿಂದ ಏನ್ ಹೇಳಿದಾಗಾಯ್ತು ಅಂದ್ರೆ, ಈಗ ಎಲ್ಲಿ ಪ್ರವೇಶ ಮಾಡಿದ್ದಾನೆ ದೇವರೀಗ? ದೇವಿಕೆ ಎಲ್ಲಿ ಪ್ರವೇಶ ಮಾಡಿದ್ದಾನೆ, ಅದಕ್ಕೆ ಎಲ್ಲಿ ಸ್ತೋತ್ರ ಮಾಡ್ತಿದ್ದೀವಿ ಅಂತ ಅರ್ಥ. ಅರ್ಥ ಎಲ್ಲೆಲ್ಲಿ ನೀನು ಪ್ರವೇಶ ಮಾಡ್ತೀಯೋ ಅಲ್ಲಲ್ಲಿ ಏನಾಗ್ತೀಯ, ಈಗ ಅವ್ರಿಗೆ ಮಹತ್ವ ಕೊಟ್ಬಿಡ್ತೀಯ. ಸೊ ನಿನ್ನ ಸೇವೆ ಅಂತ ಅವರು ಕೊಂಡಾಡ್ತಾರೆ ಅಷ್ಟೇ. ಇದು ದೇವಕಿಯಲ್ಲಿ ಇವರಲ್ಲಿ ನಿಂತಿರೋ ನೋಡೋಕೆ ಹ್ಯಾಕ್ ಕಾಣಿಸುತ್ತೆ ನೋಡೋರಿಗೆ? ದೇವಕ್ಕೂ ಬಂದು ನಿಂತು ಕಾಣಿಸ್ತಾ ಇದೆ. ಆಕ್ಚುಲಿ ಸ್ತೋತ್ರ ಕಲ್ಲು ಬಂದು ಅಂತ ಕಾಣುತ್ತೆ ಪ್ರತಿಮೆಯಲ್ಲಿ, ಕಲ್ಲು ತಾನೇ ಅದು. ಒಳಗೆ ಏನು ಚಿಂತನೆ ಮಾಡ್ತಿದ್ದೇವೆ? ದೇವರ ಸನ್ನಿಧಾನ. ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಗರ್ಭಸ್ತುತಿಗೆ ಒಂದು ಕಾರಣ ಕೂಡ ಕೊಟ್ಟಂತೆ ಆಯ್ತು. ಸತ್ವಂ ರಚೇ ಧಾತರಿದಂ ನಿಜಂ ಭವೇತ್ ವಿಜ್ಞಾನಮಾಜ್ಞಾನ ಭಿದಾಪಮಾರ್ಜನಂ ಗುಣ ಪ್ರಕಾಶೈರನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಗುಣ. ಸತ್ವಂ ನಚೇತ್ ಧಾತಃ ಇದಂ ನಿಜಂ ಭವೇತ್ ವಿಜ್ಞಾನಂ ಅಜ್ಞಾನಭಿದಾಂ ಅಜ್ಞಾನಭಿದಾಪಮಾರ್ಜನಂ ಗುಣ ಪ್ರಕಾಶೈ ಅನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನ ವಾ ಅಗುಣ. ಸತ್ವಂ ನಚೇತ್ ಹೇ ಧಾತಃ ಇದಂ ಸತ್ವಂ ನಚೇತ್ ನಿಜಂ ಭವೇತ್ ವಿಜ್ಞಾನಂ ಅಜ್ಞಾನಭಿದಾಪಮಾರ್ಜನಂ ಗುಣ ಪ್ರಕಾಶೈ ಅನುಮೀಯತೆ ಭವಾನ್ ಪ್ರಕಾಶತೆ ಯಸ್ಯ ಚ ಏನವಾ ಅಗುಣ. ಅದನ್ನು ವಿವರಣೆ ಮಾಡ್ತಾರೆ. ಬ್ರಹ್ಮಾದಿ ಸತ್ವ ಪ್ರಚುರ ದೇಹೇಶು ಭಗವತೋ ನಿತ್ಯ ಸನ್ನಿಹಿತತ್ವಾತ್ ತೇಷಾಂ ಸಾಕ್ಷಾತ್ ಅಧೋಕ್ಷಜ ಜ್ಞಾನಂ. ಇಲ್ಲಿ ಸನ್ನಿಧಾನದಲ್ಲೂ ಅನೇಕ ವೆರೈಟಿ. ಬ್ರಹ್ಮಾದಿಗಳಲ್ಲಿ ಪರಮಾತ್ಮ ಏನಾಗಿದ್ದಾನೆ? ನಿತ್ಯ ಸನ್ನಿಹಿತನಾಗಿದ್ದ. ಸಾಲಿಗ್ರಾಮ ಶಿಲಾಯ ಅಂತೂ ನಿತ್ಯಂ ಸನ್ನಿಹಿತ ಅಂತ ಹೇಳ್ತೇವಲ್ಲ, ಆ ಥರ ಕೆಲವು ನಿತ್ಯ ಸ್ವಯಂ ವ್ಯಕ್ತ. ಅನ್ಯೇಷಾಂ ಅಜ್ಞಾನಿನಾಂ ತತ್ವಜಿಜ್ಞಾಸೂನಾಂ ತಾವತ್ ಅನುಮಾನದ್ವಾರ ಬ್ರಹ್ಮಾದಿ ಶರೀರ ಸನ್ನಿಹಿತ ಹರಿಪ್ರಸಾದೋತ್ಪನ್ನಂ ಯೇ ಜ್ಞಾನಂ ತಜ್ಞಾನಂ ಅಜ್ಞಾನ ಅನ್ಯಥಾ ಜ್ಞಾನ ನಿರಾಸದ್ವಾರ ವಿಜ್ಞಾನಜನಕಂ ಸತ್ ಪುರುಷಾರ್ಥ ಸಾಧನಂ ಭವತಿ ಇತ್ಯತ್ರ ಸ್ತೂಯತೆ ಸತ್ವಮಿತಿ. ಅನ್ಯೇಷಾಂ ಅಜ್ಞಾನಿನಾಂ, ಬ್ರಹ್ಮಾದಿಗಳಲ್ಲಿ ನಿತ್ಯ ಸನ್ನಿಹಿತ, ಅವರಲ್ಲಿ ಸಾಕ್ಷಾತ್ ಅಧೋಕ್ಷ ಜ್ಞಾನ ಬಂದುಬಿಡುತ್ತೆ ಅವರಿಗೆ. ಆದರೆ ಉಳಿದವರಿಗೆ ಹೇಗೆ ಅಂದರೆ, ಧಾತೃ ವಿಶುದ್ಧ ಸತ್ವ ವಿಪುಷಿ ವಿಷ್ಣು ಸನ್ನಿಧಾನ ಆಧಿಕ್ಯೇನ ವಿಶ್ವಧಾರಣ ಪೋಷಣ ಕರ್ತೃತ್ವೇನ ಚ ಧಾತರಿತಿ ಸಂಬುಧ್ಯತೆ. ಧಾತೃ ವಿಶುದ್ಧ ಸತ್ವ ವಿಪುಷಿ ವಿಷ್ಣು ಸನ್ನಿಧಾನ ಆಧಿಕ್ಯೇನ, ಬ್ರಹ್ಮದೇವರ ಶುದ್ಧ ಸತ್ವ ಶರೀರದೊಳಗೆ ವಿಷ್ಣು ಸನ್ನಿಧಾನ ಆಧಿಕ್ಯದಿಂದಾಗಿ ಧಾತಃ ಅಂತ ಪರಮಾತ್ಮನನ್ನ ಕರಿತಾ ಇದ್ದಾರೆ. ಅವರಿಗೂ ಕೂಡ ಧಾತ ಅಂತ ಹೆಸರು ಬಂತು. ಮತ್ತೆ ಭೋ ಧಾತಃ ನಿಜಂ ಸ್ವಕೀಯಂ ವಿಜ್ಞಾನಂ ವಿಶಿಷ್ಟಂ ಜ್ಞಾನಂ ಯಸ್ಮಾತ್ ತತ್ ಸತ್ವಂ ಬ್ರಹ್ಮಾದಿ ದೇಹಾಖ್ಯಂ ಅಂತ. ಸತ್ವಂ ನತೆ ಧಾತರಿತಂ ನಿಜಂ ಭವೇತ್ ವಿಜ್ಞಾನ ವಿಜ್ಞಾನಂ ಅಜ್ಞಾನ ಭಿದಾಪಮಾರ್ಜನಂ. ಅದನ್ನು ವಿವರಣೆ ಮಾಡ್ತಾರೆ. ಭೋ ಧಾತಃ ನಿಜಂ ಸ್ವಕೀಯಂ ವಿಜ್ಞಾನಂ ವಿಶಿಷ್ಟಂ ಜ್ಞಾನಂ ಯಸ್ಮಾತ್ ತತ್ಸತ್ವಂ ಬ್ರಹ್ಮಾದಿ ದೇಹಾಖ್ಯಂ ಅಜ್ಞಾನ ಭಿದಾಪಮಾರ್ಜನಂ ಅಜ್ಞಾನ ಅನ್ಯಥಾ ಜ್ಞಾನ ನಿವರ್ತಕಂ. ಅಪಮಾರ್ಜನ ಅಂದ್ರೇನು? ತೆಗೆದುಹಾಕೋದು ಅಂತ ಅರ್ಥ. ಮಾರ್ಜನ ಅಪಮಾರ್ಜನ. ಏನು ಅಪಮಾರ್ಜನ ಮಾಡ್ತಾ ಇದೆ? ವಿಜ್ಞಾನಂ ಅಜ್ಞಾನ ಭಿದಾಪಮಾರ್ಜನ, ಅಜ್ಞಾನವನ್ನು ಮತ್ತು ಭೇದ ಜ್ಞಾನವನ್ನು ತೆಗೆದುಹಾಕ್ತಾ ಇದೆ. ಯಾವ ಭೇದ? ಅಜ್ಞಾನ ಅಂದರೆ ದೇವ್ರ ವಿಷಯಕ್ಕೆ ಅಜ್ಞಾನ, ಭೇದ ಜ್ಞಾನ ಅಂದರೆ ಸ್ವಗತ ಭೇದದಲ್ಲಿರತಕ್ಕಂಥ ಒಂದು ಭ್ರಮೆ, ಅದೆಲ್ಲ ತೆಗೆದುಹಾಕ್ತಾ ಇದೆ ಅಂತ ಅರ್ಥ. ತಸ್ಮಾತ್ ಸತ್ವಂ ಅಜ್ಞಾನ ಭಿದಾಪಮಾರ್ಜನ, ತಸ್ಮಾತ್ ಸತ್ವಪ್ರಧಾನ ದೇಹಿನೋ ಜ್ಞಾನಿ ಜನಾಃ ಸ್ವಸ್ವಸನ್ನಿಹಿತಂ ತ್ವಾಂ ಸ್ವಯಂ ವಿಜ್ಞಾಯ ಸದಾ ಸಂಪೂಜಯಂತೀತಿ ತೇಷಾಂ ಶೇಷಾಂ ಸಾಕ್ಷಾತ್ ಭವಾನ್ ಪ್ರಕಾಶಯತೀತಿ ಯಾವತ್. ತಸ್ಮಾತ್ ಆದ್ದರಿಂದ ಸತ್ವಪ್ರಧಾನ ದೇಹಿನಃ ಜ್ಞಾನಿ ಜನಾಃ ಸ್ವಸ್ವಸನ್ನಿಹಿತಂ ತ್ವಾಂ ಸ್ವಯಂ ವಿಜ್ಞಾಯ ಸದಾ ಸಂಪೂಜಯಂತೀತಿ ತೇಷಾಂ ಸಾಕ್ಷಾತ್ ಭವಾನ್ ಪ್ರಕಾಶಯತೀತಿ ಯಾವತ್. ಆದ್ದರಿಂದ ಜ್ಞಾನಿಗಳೆಲ್ಲ ಏನು ಮಾಡ್ತಾರೆ? ತಮಗೆ ಬರ್ತಕ್ಕಂಥ ಯಾವುದೇ ಗೌರವಾದಿಗಳನ್ನು ಎಚ್ಚರಿಂದ ನೋಡ್ತಾರೆ. ಓ, ನನಗಲ್ಲ ಇದು, ಒಳಗಿರ್ತಕ್ಕಂಥ ಯಾರಿಗಿದು? ದೇವರಿಗೆ. ಆ ಪ್ರತಿನಿಧಿ ಅವನು ಬರ್ತಾನೆ, ಗೌರವ ಕೊಡ್ತಾರೆ. ಅವನು ಗೊತ್ತು, ಅವನು ಯಾವುದು ಗೌರವ ಕೊಡ್ತಿದ್ದಾರೆ? ಪ್ರತಿನಿಧಿಯಾಗಿ ಬಂದದ್ದು ಇಲ್ಲಕ್ಕೆ ಯಾರೇ ಅವನಿಗೆ ಕೊಟ್ಟಿರ್ತಾರೆ ಎಲ್ಲರೂ, ಅವೇ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಖಾಲಿ ಮಾಡಿ ಜಾಗ ಅಂತ ಇಮಿಡಿಯೇಟ್ಲಿ ತಪ್ಪು ತಿಳ್ಕೊಬಿಟ್ಟು ಎಲ್ಲ ವಾಪಸ್ ತೊಗೊಂಡೋಗ್ಬಿಡ್ತಾರೆ. ಆಯ್ತಾಗ ಯಾತಕ್ಕೆ ಆ ಸನ್ನಿಧಾನ ಇತ್ತು ಅಂತ ತಿಳ್ಕೊಂಡಿದ್ರು ಗೌರವ ಕೊಟ್ಟರು, ಇಲ್ಲ ಅಂದ್ರೆ ಹೊರಟೋಯ್ತು. ಈ ಎಚ್ಚರ ಜ್ಞಾನಿಗಳಿಗಿರುತ್ತೆ, ಅವರಿಗಾಗಿ ಎಚ್ಚರ ಇರುತ್ತ ಹಾಗಿರುತ್ತಾ. ಆದ್ದರಿಂದ ತಾವು ಏನೇ ಆದರೂ ಕೂಡ ಯಾರಿಗೆ ಅನುಪಣೆ ಮಾಡ್ತಾರೆ ಅದನ್ನು? ದೇವರಿಗೆ ಅಂತ ಹೇಳ್ಬಿಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಆದ್ದರಿಂದ ದೊಡ್ಡವರಿಗೆ ಮಾಡ್ತಕ್ಕಂತಹ ನಮಸ್ಕಾರಾದಿಗಳು ಯಾತಕ್ಕೆ ಅರ್ಥ ಬರುತ್ತೆ ಅಂದರೆ ಅವ್ರು ತಮಗೆ ತಿಳ್ಕೊಳ್ಳೋದಿಲ್ಲ. ಆದ್ದರಿಂದ ಅರ್ಥ ಆಯ್ತಾ? ಈಗ ಸ್ವರೂಪತಃ ಸ್ವಲ್ಪ ದೊಡ್ಡವರಾದ್ರೆ ಏನು ಮಾಡ್ತಾರೆ? ಸದೇಹಮಾನಿ ಹರೆಯೇ ಪ್ರಣಮೇ ಕೇವಲಾಯವ. ಯೋಗ್ಯರಲ್ಲಿ ತಮಗೆ ಎಷ್ಟಿದೆ ಅಷ್ಟು ತಿಳ್ಕೊಂಡ್ಬಿಟ್ಟು ಉಳಿದಲ್ಲಿ ಯಾರಿಗೆ ಅರ್ಪಿಸ್ಬಿಡ್ತಾರೆ ಅದನ್ನು? ದೇವರಿಗೆ. ಇದು ಬಂದಿದ್ದು ಕೂಡ ಯಾರಿಂದ? ದೇವರಿಂದ. ಇಂಥ ಭಾವನೆ ಇರೋದ್ರಿಂದ ಅವರಿಗೆ ಮಾಡತಕ್ಕಂಥ ಕಾರ್ಯ ಸಾರ್ಥಕ, ಅವರಿಗೂ ಬಂಧಕ್ಕಾಗೋದಿಲ್ಲ. ಸತ್ವಂ ರಚೇತ್ ಧಾತರಿತಂ ನಿಜಂ ಭವೇತ್ ವಿಜ್ಞಾನಮಜ್ಞಾನ ಭಿದಾಪಮಾರ್ಜನಂ ಗುಣಪ್ರಕಾಶೇರಣುಮೀಯತೆ ಭವಾನ್ ಪ್ರಕಾಶತೆ ಯಶ್ಯ ಚ ಏನವಾ ಅಗುಣ. ಅದಕ್ಕೆ ಗುಣಪ್ರಕಾಶೇಹಿ ಅನುಮೀಯತೆ ಭವಾನ್. ಆ ಗುಣಗಳು ಕಂಡಾಗ ನಮಗೇನಂತ ಸೂರ್ಯನ ನೋಡಬೇಕಾಗಿಲ್ಲ, ಬೆಳಕು ನೋಡಿ ಏನಂತೀವ ನಾವೀಗ? ಓ, ಸೂರ್ಯ ಬೆಳಕು ತಕ್ಷಣ ಹೇಳ್ಬಿಡುತ್ತೆ, ಇದು ಗೀರು ಬೆಳಕು ಅಂತ ಹೇಳ್ಬಿಡುತ್ತೆ. ಅದಕ್ಕೆ ಅನುಮೀಯತೆ, ವಸ್ತು ನೋಡಿದಾಗ ದರ್ಶನ, ಅನುಮಾನ ಪ್ರತ್ಯಕ್ಷ. ಅದು ನೋಡದೇ ಇದ್ದಾಗ ಅದು ಅನುಮಾನ. ಅದು ತಾನು ಅನ್ಕೋತಾನೆ, ಓ, ನಾನು ಇಲ್ಲದ ಸಾಮರ್ಥ್ಯ ಇವತ್ತು ಕಾಣ್ತಾ ಇದೆ ಅಂದ್ರೆ ಏನಿದು? ದೇವರ ಸನ್ನಿಧಾನ, ದೇವರ ಅನುಗ್ರಹ ವಿಶೇಷ ತಿಳ್ಕೊಂಡ್ಬಿಡ್ತಾರಾಗಲೇ. ಗುಣಪ್ರಕಾಶೇರ ಅನುಮೀಯತೆ ಭವಾನ್ ಪ್ರಕಾಶತೆ ಯಶ್ಚ ಏನವಾ ಅಗುಣ. ಮುಂದೆ ಇನ್ನೂ ವಿವರಣೆ ಕೊಡ್ತಾರೆ. ಇತಿ ಯಾವ ನಿಜಂ ಸ್ವಾಭಾವಿಕಂ ಇದಂ ಅಜ್ಞಾನ ಅನ್ಯಥಾ ಜ್ಞಾನ ನಿವರ್ತಕಂ ವಿಜ್ಞಾನ ಜನಕಂಚ ಸತ್ವಬಹು ನ ಭವೇತ್ ಚೇತ್ ತರ್ಹಿ ತೈಹಿ ತತ್ವ ಜಿಜ್ಞಾಸುಭಿ ಗುಣಪ್ರಕಾಶೈ ಸತ್ವಗುಣ ಪ್ರಚುರ ಜ್ಞಾನಿ ಜ್ಞಾನ ಜನೋಪದೇಶಾದಿಭಿ ಭವಾನ್ ಅನುಮೀಯತೆ ಅನುಸರಿತ್ಯ ಜ್ಞಾಯತೆ. ವಿಜ್ಞಾನ ಜನಕವಾದಾಗಲೂ ತಿಳ್ಕೊಳ್ತಾರೆ, ಜನಕವಾಗದೆ ಹೋದ್ರೆ ಓ ದೇವರು ಕರೆಂಟ್ ಇಲ್ಲ ಅಂತ, ಕರೆಂಟ್ ಇದೆ ಎರಡೂ ತಿಳ್ಕೊತಾರೆ. ಹೊತ್ತಾನೆ ಕೆಲಸ ಮಾಡ್ತಿದೆ ಫ್ಯಾನು, ಓ ಕರೆಂಟ್ ಇದೆ, ಇದು ಮಾಡ್ತಾ ಇಲ್ಲ ಕರೆಂಟ್ ಇದೆ. ಎಲ್ಲಿ ಸನ್ನಿಧಾನ ಇಲ್ಲ ಅಲ್ಲಿ ಪೂಜ್ಯತ್ವ ಇಲ್ಲ, ಎಲ್ಲಿ ಸನ್ನಿಧಾನ ಇದೆ ಅಲ್ಲಿ ಪೂಜ್ಯತ್ವ ಇದೆ. ಈ ರೀತಿ ಎರಡು ರೀತಿಯ ಅನುಮಾನ ಯುಕ್ತಿಯನ್ನು ತಿಳ್ಕೊತಾರೆ. ಅರ್ಥ ಆಯ್ತು? ಎರಡಕ್ಕೂ ಕೂಡ ಜ್ಞಾನಿಗಳು ಗುಣಗಳ ಪ್ರಕಾಶಗಳನ್ನೇ ಆಧಾರ ಮಾಡ್ಕೋತಾರೆ. ಗುಣಪೂರ್ಣ ಅನುಭೀಯತೆ ಅನುಸೃತ್ಯ ಜ್ಞಾಯತೆ ಸರ್ವೋತ್ಕೃಷ್ಟೋ ಇವರು ಭಗವಾನ್ ಯದಿ ನಶ್ಯಾತ್ ತರ್ಹಿ ಕಥಂ ಖಲು ಸತ್ವಗುಣೋನ್ಮೀಷಣಂ ಅಶೇಷ ಪ್ರೇಕ್ಷಾವತಾಂ ಗುಣಪೂರ್ಣ ನಿರ್ದೋಷ ವಿಷ್ಣು ವಿಷಯಕ ಸೇಮುಷಿ ವಿಶೇಷ ಸಂಮಿಷೇತ್. ಪರಮಾತ್ಮ ಸರ್ವೋತ್ತಮನಾಗದೆ ಹೋಗಿದ್ದಿದ್ರೆ ಉಳಿದವರಿಗೊಬ್ಬರ ಚಾನ್ಸಸ್ಸೇ ಇರಲಿಲ್ಲ. ಈ ಕರೆಂಟಿಗೆ ಕೂಡ ಶಕ್ತಿ ಇಲ್ಲದ ಕರೆಂಟ್ ಯಾರು ಉಪಯೋಗಿಸ್ತೇನೆ ಇರಲಿಲ್ಲ. ಕರೆಂಟ್ ಯಾವುದಕ್ಕೆ ಉಪಯೋಗಿಸ್ತಾ ಇದ್ದಾರೆ? ಅದಕ್ಕೇನು ಶಕ್ತಿ ಇದೆ? ಈ ಶಕ್ತಿ ಇದೆ, ಅದು ಆ ಶಕ್ತಿ ಇಲ್ಲದೆ ಹೋಗಿದ್ರೆ ಯಾರು ಅದನ್ನು ಕ್ಯಾರೆ ಅಂತ ಕೇಳ್ತಿದ್ದೀರ? ಇವತ್ತು ದೇವರನ್ನು ಯಾತಕ್ಕೆ ಆರಾಧನೆ ಮಾಡ್ತಾ ಇದ್ದೇವೆ, ಬಂದಾಗ ಬಂತು ಬರೋದ ಹೋಯ್ತು, ಅವ ದೇವ್ರ ಮಹತ್ವ ನಮಗೆ ಗೊತ್ತಾಯ್ತು ಅದನ್ನು ಹೇಳಿದರು. ಸಮುನ್ಮಿಮೇಷತ ಗುಣಪೂರ್ಣ ನಿರ್ದೋಷ ವಿಷ್ಣು ವಿಷಯಕ ಸೀಭುಷಿ ವಿಶೇಷ ಕಥಂ ಸಮುನ್ಮಿಷೇತ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಕಥಂಚೇತೆ ವೇದಾದಿ ಸದಾಗಮ ಸಂದೋಹೈ ಅನವರತಂ ಹರ್ಯಚ್ಚ ನಿರತಾ ಭವೇಯು. ಅವರೆಲ್ಲ ಕೂಡ ವೇದಾದಿ ಸದಾಗಮ ಸಂದೋಹೈ, ಒಳ್ಳೆ ಎಷ್ಟು ಒಳ್ಳೆ ಪದ ಉಪಯೋಗಿಸ್ತಾರೆ. ವೇದಾದಿ ಸದಾಗಮಗಳ ಸಂದೋಹ ಅಂದರೆ ಸಮೂಹ. ಅನವರತಂ ಸದಾಕಾಲ ಕೂಡ ಹರಿಯಚ್ಚ ನಿರತಾ ಭವೇಯು. ಎಲ್ಲ ಪ್ರಸಂಗದಲ್ಲೂ ಕೂಡ ದೇವರನ್ನ ಆರಾಧನೆ ಮಾಡೋದಕ್ಕೇನು ಕಾರಣ? ಅವರು ನಿನ್ನ ಸರಿ ಅರ್ಥ ಮಾಡ್ಕೋತಾರೆ, ಅದರಿಂದ ಮಾಡ್ತಾರೆ. ಹರಿ ಯದಿ ನಶ್ಯಾತ್ ತರ್ಹಿ ನೈವ ಅರ್ಚಯಂತಿ ಸ್ವ. ಹರಿ ಏನಾದರೂ ಈ ರೀತಿ ಇಲ್ಲದೆ ಹೋಗಿದ್ದರೆ ಯಾರು ಆರಾಧನೆ ಮಾಡ್ತಾನೆ ಇರಲಿಲ್ಲ. ಯಸ್ಮಾತ್ ವಿದ್ವಜ್ಜನ ನಿತ್ಯಂ ನಿತರಾಮರ್ಚಯಂತಿ ತಸ್ಮಾತ್ ಅಸ್ತಿ ಪರತರೋ ಹರಿ ನಿತ್ಯನುಮೀಯತೆ. ಪ್ರತಿ ಹಂತದಲ್ಲೂ ಕೂಡ ಜ್ಞಾನಿಗಳು ದೇವರನ್ನ ಸರ್ವೋತ್ತಮ ಅಂತ ಅರ್ಥ ಮಾಡ್ಕೋತಾರೆ. ದೇವರ ಸನ್ನಿಧಾನ ಇರೋ ಜನಗಳಲ್ಲಿ ದೇವರ ಸನ್ನಿಧಾನದ ಫಲ ಅಂತಲೂ ಅರ್ಥ ಮಾಡ್ಕೋತಾರೆ. ಆದ್ದರಿಂದ ತಿನ್ನ ಸರ್ವೋತ್ತಮತ್ವ ಅನ್ನೋದು ಅಬಾಧಿತವಾದದ್ದು ಅಂತ. ಭಗವತ್ ಸನ್ನಿಧಾನಾತಿಶಯವತಾಂ ಜ್ಞಾನಿನಾಂ ಅನುಗ್ರಹಾಭಾವೇ ತಜ್ಞಾನಂ ದುರ್ಮಿಲಮೈವ ಇತ್ಯಾಹ ಪ್ರಕಾಶತೆ ಇತಿ. ಪ್ರಕಾಶತೆ ಅಂತ ಹೇಳಿದ್ರಿಂದ ಇದೆಲ್ಲ ಸಜ್ಜನರು ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೋದ್ರೆ ಗೊತ್ತಾಗೋದಿಲ್ಲ. ಕರೆಂಟ್ ಇದೆ, ಶಾಕ್ ಹೊಡೆಯುತ್ತೆ, ಮುಟ್ಟಬೇಡ ಅಂತ ಯಾರು ಹೇಳಬೇಕು ಪಟ್ಟು ಮಗುವಿಗೆ? ತಿಳಿದವ್ರು ಹೇಳಬೇಕು. ಅದಕ್ಕೆ ಅನುಭವ ಮಾಡಿ ಸತ್ತು ಹೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಆ ಅನುಭವ ಸ್ವಂತ ಅನುಭವಿಸಿ ತಿಳ್ಕೊಳ್ಳಿದ್ದು ಬಿಟ್ಬಿಟ್ರಿ ಕೆಲವು ವಿಷಯ ಏನಾಗುತ್ತೆ ಅಲ್ಲಿಗೆ ಸತ್ತು ಹೋಗ್ಬಿಡ್ತಾರೆ ಅಷ್ಟೇ. ಯಾರು ಹೇಳಬೇಕಾದ್ರೆ ತಿಳಿದವ್ರು ಹೇಳಬೇಕಾಗ್ತದೆ. ಬಂಧಕವಾದದ್ದನ್ನು ಎಚ್ಚರಿಸಬೇಕು. ಇದು ಬಿಡು, ಇದು ಅನ್ನ ಸ್ವೀಕಾರ ಮಾಡಿ. ಯಾರು ಹೇಳಬೇಕು ಅದನ್ನ? ಮಗುವಿಗೆ ಅನ್ನದ ಜ್ಞಾನ ಅಲ್ಲ, ಇಟ್ಟರೆ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಲ್ಲಿಡೋ ಜ್ಞಾನ, ಇಟ್ಕೊಳ್ಳೋ ಜ್ಞಾನ ಕೂಡ ಅದಕ್ಕಿಲ್ಲ. ಯಾರು ಕೊಡ್ಬೇಕು ಅದನ್ನ? ಬಾಯಲ್ಲಿಡೋದು ತಾಯಿ, ಕಿವಿಯಲ್ಲಿಡೋದು ಗುರುಗಳಷ್ಟೇ. ಕಿವಿಯಲ್ಲಿಟ್ಟರೆ ಒಳಗೆ ಹೋಗುತ್ತಾ, ಬಾಯಲ್ಲಿಟ್ಟರೆ ನಮಗೆ ಬಾಯಲ್ಲಿಟ್ಟರೆ ಕಿವಿಯಲ್ಲಿಟ್ಟು ಈ ಕಡೆಯಿಂದ ಹೋಗೋ ಚಾನ್ಸ್ ಇರುತ್ತೆ. ಕೊರೆ ಪಕ್ಷ ಬಾಯಲ್ಲಿಟ್ಟರೆ ಹೊಟ್ಟೆ ಹೋಗಲೇಬೇಕು. ಬಾಯಲ್ಲಿಟ್ಟು ಅಭ್ಯಾಸ ಮಾಡೋದು ತಾಯಿ, ಅದೇ ರೀತಿ ಕಿವಿಯಲ್ಲಿ ಅಭ್ಯಾಸ ಮಾಡಿಸೋದು ನಿಯತ ಗುರುಗಳು. ಅದನ್ನ ಅರ್ಥ ಮಾಡಿಕೊಂಡ್ರೆ ಅದಿಲ್ಲದವ್ರು ಯಾರಿಗೆ ತಿಳಿತಿತ್ತು ಅಂತ ಹೇಳ್ತಾರೆ? ಯಾರಿಗೆ ತಿಳಿತಿತ್ತು? ಅದಕ್ಕೆ ತಿಳಿದ ಚಾನ್ಸಸ್ಸೇ ಇರಲಿಲ್ಲ. ಇದರಿಂದ ರೋಲ್ ಗೊತ್ತಾಯ್ತು. ತಂದೆ ತಾಯಿಗಳ ರೋಲ್ ಇಲ್ಲದೆ ಹೋದ್ರೆ ಮಗುವಿನ ಗತಿಯೇನಾಗ್ತಿತ್ತು ಅರ್ಥ ಮಾಡ್ಕೊಂಡವರಿಗೆ, ಈ ಜ್ಞಾನೋಪದೇಶಕರಾದ ಜ್ಞಾನಿಗಳಿಲ್ಲದೆ ಹೋದ್ರೆ ಮನುಷ್ಯರ ಸ್ಥಿತಿ ಏನಾಗ್ತಿತ್ತು ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಪ್ರಕಾಶತೆ ಎಂದ ಪದ ಉಪಯೋಗಿಸಿದೆ. ತದುಕ್ತ ಸತ್ವಂ ಬ್ರಹ್ಮಾದಿ ದೇಹಾಖ್ಯಂ ಜ್ಞಾನ ರೂಪಂ ತಮೋನುದಂ ಯದಿ ನ ಸ್ಯಾತ್ ತದಾ ಸತ್ವ ಪ್ರಕಾಶಾನುಮಿತೋ ಬಿಹು ಯದಿ ನ ಸ್ಯಾತ್ ಪರೋ ವಿಷ್ಣು ಕಥಂ ವಿದ್ವಜ್ಜನಾ ಅಮುಂ ಅರ್ಚಯಂತೀತಿ ತತ್ವಸ್ಯ ಜಿಜ್ಞಾಸುಭಿರಥೋಕ್ಷಜ ಕಥಂ ಧ್ಯಾಯೇತ ಕಸ್ಯಾಪಿ ನಿರ್ಗುಣತ್ವಾತ್ ಪರೋ ಬಿಹು ಇತಿ. ದೇವ್ರನ್ನ ಹಾಗೆ ತಿಳ್ಕೊತೀವಿ ಅಂದ್ರೆ ಅಗುಣ, ನಮಗೆ ಅರ್ಥ ಆಗೋ ರೀತಿಯಲ್ಲಿ ದೇವರಿಲ್ಲ, ಆ ತಿಳ್ಕೊಳ್ಳೋ ಚಾನ್ಸ್ ಇಲ್ಲ. ನಮಗೆ ಹೇಗೆ ತಿಳಿಸ್ಬೇಕೀಗ? ಯಾವುದೋ ಒಂದು ಘಟಪಟ ತೋರಿಸಿದಾಗೆ ಕರೆಂಟ್ ತೋರಿಸಕ್ ಬರೋದಿಲ್ಲ ನಮಗೆ. ಇದು ಮೈಕು, ಇದು ದೀಪ ಅಂತ ತೋರಿಸಾಗೆ ಕರೆಂಟ್ ತೋರಿಸಕ್ಕೆ ಬರೋದಿಲ್ಲ. ಯಾಕೆ ತೋರಿಸ್ಬೇಕು ಅದನ್ನ? ಅನುಭವಕ್ಕೆ ತಂದೆ ತೋರಿಸ್ಬೇಕು. ಅನುಭವಕ್ಕೆ ಬಂದ ಅನುಭವಕ್ಕೆ ಬಂದಿರಬೇಕು ಅವ್ರಿಗೆ, ಮತ್ತೆ ಅನುಭವಕ್ಕೆ ಬಂದಿರಬೇಕು ಅಂತವ್ರು ತೋರಿಸ್ಬೇಕು. ಅದು ಅಗುಣ. ಈ ಪ್ರಾಕೃತ ಗುಣವಂಚಿತ ಅಂತ ಪರಮಾತ್ಮನನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನಾಗ್ಬೇಕಾಗ? ತಿಳಿದವ್ರು ಹೇಳಬೇಕಾದ್ರೆ ಏನ್ ತಿಳಿದವ್ರು ಹೇಳಬೇಕು? ದೇವ್ರನ್ನ ಹಾಗೆ ಅರ್ಥ ಮಾಡ್ಕೊಂಡಿರ್ಬೇಕು, ಮತ್ತೆ ಇಲ್ಲಿ ದೇವ್ರ ಸನ್ನಿಧಾನ ಏನೇನು ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲದವ್ರು ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂತವ್ರು ಹೇಳ್ಕೊಡ್ತಾರೆ. ಸತ್ವಂನ ಚೇದ್ಧಾತರ್ ಇದಂ ನಿಜಂ ಭವೇತ್ ವಿಜ್ಞಾನ ಭಜ್ಞಾನ ಭಿದಾಪ ಮಾರ್ಜನಂ ಗುಣಪ್ರಕಾಶೇರನುಮೀಯತೆ ಭವಾನ್ ಪ್ರಕಾಶತೆ ಯಶ್ಯ ಚ ಏನ ವಾ ಅಗುಣ ನನಾಮರೂಪೇ ಗುಣಜನ್ಮ ಕರ್ಮಭಿಃ ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ ಮನೋವಚೋಭ್ಯಾವನುಮೇಯ ವರ್ತ್ಮನೋ ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿಃ ನನಾಮರೂಪೇ ಗುಣಜನ್ಮ ಕರ್ಮಭಿಃ. ಅದು ನಾಳೆ ನೋಡೋಣ. ಆದ್ದರಿಂದ ಮುಂದಿನ ವಾಕ್ಯಗಳು ಗರ್ಭಸ್ಥಿತಿಯೇ ದೊಡ್ಡದು ಈ ಭಾಗ ನಿಧಾನವಾಗಿ ಆಗುತ್ತೆ. ಅದೆಲ್ಲ ಸ್ತೋತ್ರ ಮಾಡಿದ ಮೇಲೆ ಕೃಷ್ಣ